ताम प्रसुप्ताम संजीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् मुनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततम् प्रसन्नाः हरौ सुभक्तिम् मयि सन्ति सन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये परमपवित्रवाद श्रीमन्महाभारतदल्लि ಪಾಂಡವರೆಲ್ಲ ಹೇಗೆ ಶ್ರೀಕೃಷ್ಣನಿಂದ ರಕ್ಷಿತರಾಗಿ ವನವಾಸವನ್ನು ಮಾಡ್ತಾ ಇದ್ದಾರೆ, ಅರ್ಜುನ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಹೀಗಿದ್ದಾಗ ಕೃಷ್ಣರ ದರ್ಶನ ಮಾಡಿ ಬಂದ ಪಾಂಡವರೆಲ್ಲ ಬದರಿಯಲ್ಲಿ ನಾರಾಯಣ ದೇವರ ದರ್ಶನವನ್ನು ಮಾಡಿ ಮುಂದೆ ಗಂಧವಾದನ ಪರ್ವತದ ಮಹಾಬದರಿಗೆ ತೆರಳಿ ಅಲ್ಲಿ ವಾಸ ಮಾಡ್ತಾ ಇದ್ದಾಗ ಸೌಗಂಧಿಕ ಪುಷ್ಪಗಳು ನಾಲ್ಕಾರು ಬಂದು ಬಳಿ ಬಿದ್ದಾಗ ದ್ರೌಪದಿಯ ಅಪೇಕ್ಷೆಯಂತೆ ಭೀಮಸೇನ ಆ ಗಂಧಮಾತನವನ್ನು ಹತ್ತಿ ಅಲ್ಲಿದ್ದಂಥ ಕುಬೇರನಗೆ ಸಂಬಂಧಪಟ್ಟ ಸರೋವರದಲ್ಲಿ ಇದ್ದ ಸೌಗಂಧಿಕ ಪುಷ್ಪಗಳನ್ನು ತರಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಹನುಮಂತ ಭೀಮಸೇನರ ಸಮಾಗಮವಾಯಿತು. ಆಗ ಏನೇನು ನಡೀತು ಅಂತ ನಿನ್ನೆ ನೋಡಿದ್ದೇವೆ. ರಾಮಾಯಣದಲ್ಲಿ ರಾಮ ಪರಶುರಾಮರ ಸಮಾಗಮ, ಇಲ್ಲಿ ಹನುಮಂತ ಮತ್ತು ಭೀಮಸೇನರ ಸಮಾಗಮ. ರಾಮ ಪರಶುರಾಮರ ಸಮಾಗಮದಲ್ಲೂ ಜನ ತಪ್ಪು ತಿಳ್ಕೊಂಡ್ರು, ಇಲ್ಲೂ ತಪ್ಪು ತಿಳ್ಕೊಳ್ತಾ ಇದ್ದಾರೆ. ರಾಮ ಪರಶುರಾಮರ ಸಮಾಗಮದಲ್ಲಿ ರಾಮದೇವರು ಗೆದ್ದರು, ಪರಶುರಾಮದೇವರು ಸೋತರು. ಇಲ್ಲಿ ಹನುಮಂತ ಗೆದ್ದ, ಭೀಮಸೇನ ಸೋತ. ಈ ತಪ್ಪು ತಿಳುವಳಿಕೆ ಅನ್ನೋದು ನಿಜವಾಗಲೂ ಅತ್ಯಂತ ಅನರ್ಥಕರವಾದದ್ದು. ಆ ಹಿನ್ನೆಲೆ ಅರ್ಥ ಮಾಡಿಕೊಳ್ಬೇಕೇ ಹೊರತು ಅದನ್ನು ತಪ್ಪಾಗಿ ತಿಳಿಯೋದು ಅಂತ ಹೇಳಿದರೆ ನಾವು ದೇವರ ಬಗ್ಗೆನೇ ತಪ್ಪು ಕಲ್ಪನೆ ಹೊಂದಿದಂತೆ ಲೆಕ್ಕ. ಆ ರೀತಿ ತಪ್ಪು ಕಲ್ಪನೆಯಿಂದ ಎಂದು ಪುರುಷಾರ್ಥ ಸಿದ್ಧಿ ಆಗೋದಿಲ್ಲ, ಅನರ್ಥ ಪ್ರಾಪ್ತಿ ಮಾತ್ರ ಎಂಬುದೇ ಸಿದ್ಧಾಂತ. ಕೊನೆಗೆ ಅದಕ್ಕೆ ದೃಷ್ಟಾಂತಗಳು ಉಂಟು. ವಾಯುದೇವರು ಹೀಗೆ ಮಾಡಿದರು, ರಾಮ ಪರಶುರಾಮ ಹಾಗೆ ಮಾಡಿದರು, ರುಕ್ಮಿಣಿ ಸತ್ಯಭಾಮ ಹಾಗೆ ಮಾಡಿದ್ದಾರೆ, ಕೃಷ್ಣ ವೇದವ್ಯಾಸರು ಸೇರಿದಾಗ ಹಾಗೆ ಮಾಡ್ತಾರೆ. ಇವೆಲ್ಲ ನೋಡಿದರೆ ಅದು ಏನೋ ಆಕಸ್ಮಿಕವಾಗಿ ಏನೋ ಕಲ್ಪನೆ ಮಾಡಿ ಹೇಳಿದ್ದಲ್ಲ, ಅದೊಂದು ವಸ್ತುಸ್ಥಿತಿ ಅಂತ ಹೇಳೋದಕ್ಕೆ ಇದು ನಿದರ್ಶನ. ಕೊನೆಗೆ ಭೀಮಸೇನ ಹನುಮಂತ ನಾನಿನ್ನ ಬರ್ತೇನೆ ಮುಂದೆ ಹೋಗ್ತೇನೆ ಅಂತ ಹೇಳಿದಾಗ ಹನುಮಂತ ಒಂದು ವರ ಬೇರೆ ಕೊಟ್ಟಂತೆ ಭೀಮಸೇನಿಗೆ. ಭೀಮಸೇನಿಗೆ ವರ ಇದು ಇನ್ನೊಂದು ಗೊಂದಲ ಹುಟ್ಟಿಸ್ತಕ್ಕಂಥ ಮಾತು. ಇಬ್ಬರು ಒಂದೇ ಆದರೆ ವರ ಯಾಕೆ ಕೊಡಬೇಕು ಈ ಮಧ್ಯೆ? ವರ ಆದರೆ ವಿಚಿತ್ರ ವರ ಅದು. ಆ ವರ ಏನು ಅಂತ ಕೇಳಿದರೆ ಭೀಮಸೇನ ತನಗೆ ಕೇಳಿಲ್ಲ ಅಂತ ಅರ್ಥ ಆಗತ್ತೆ. ಏನು ವರ ಅಂದರೆ, ಈ ಯುದ್ಧದ ಕಾಲದೊಳಗೆ ಅರ್ಜುನ ರಥದಲ್ಲಿ ಕೂತು ಹನುಮಂತ ತನ್ನ ಗರ್ಜನೆಗಳಿಂದನೇ ಶತ್ರು ಪರಾಭವ ಮಾಡಬೇಕು. ಇದು ಹನುಮಂತ ಕೊಟ್ಟ ವರ ಇತ್ತು. ನೋಡೋದಕ್ಕೆ ಭೀಮಸೇನ ತಾನು ವರ ಕೇಳಿದಾಗೆ. ಆ್ಯಕ್ಚುಲಿ ವರ ಯಾರಿಗೆ? ಅರ್ಜುನನಿಗೆ ವರ ಇದು, ಭೀಮಸೇನಿಗೆ ವರ ಅಲ್ಲ. ನಿಜವಾಗಲೂ ಕೂಡ ಭೀಮಸೇನ ಹನುಮಂತನಿಂದ ಉಪಯೋಗ ಪಡೀತಾ ಇದ್ದಾನೆ ಅಂತ ಆಗಿದ್ದಿದ್ರೆ ನನ್ನ ರಥದಲ್ಲಿ ಕೂತು ಗರ್ಜನೆ ಮಾಡು ಅಂತ ಹೇಳಬೇಕಾಗಿತ್ತು. ಹಾಗಲ್ಲ, ಅರ್ಜುನ ರಥದಲ್ಲಿ ಕೂತು ಗರ್ಜನೆ ಮಾಡು ಅಂತ ಹೇಳಿದರೆ ಪ್ರಯೋಜನ ಯಾರಿಗೆ? ಇದರಿಂದ ತನಗಲ್ಲ ಅಂದ್ರೆ ಇಬ್ಬರು ಒಂದೇ ಅಂತ ಪ್ರೂವ್ ಆದಾಗಾಯ್ತು. ಮತ್ತು ಹನುಮಂತನ ಸಹಾಯ ತನಗೆ ಬೇಕಿಲ್ಲ ಅನ್ನೋ ಅರ್ಥ ಏನು? ತಾನೇ ಹನುಮಂತನಾದ್ದರಿಂದ ಬೇಕಿಲ್ಲ ಅಂತನೂ ಅರ್ಥ. ಅದಕ್ಕೆ ಕಪಿಧ್ವಜನಾಗಿದ್ದ ನಿಜವಾಗ್ಲೂ ಕೂಡ ಅಲ್ಲಿವರೆಗೂ ಅರ್ಜುನ ರಥದಲ್ಲಿ ಕಪಿಧ್ವಜ ಇತ್ತಷ್ಟೇ, ಒಂದು ಬ್ಯಾನರ್ ಅಷ್ಟೇ ಇದ್ದಿತ್ತು. ಆದರೆ ಹನುಮಂತ ಭೀಮಸೇನರ ಸಮಾಗಮದ ಅನಂತರ ಅಲ್ಲಿ ಬರೀ ಬ್ಯಾನರ್ ಇಲ್ಲ, ಸಾಕ್ಷಾತ್ ಹನುಮಂತನೇ ಬಂದು ಕೂತ ಅಂತ ಹೇಳಿದ್ದಾರೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವ ಧರ್ತರಾಷ್ಟ್ರಾನ್ ಕಪಿಧ್ವಜ. ಕೃಷ್ಣನಿಗೂ ಹಾಗೆ ಗರುಡ ಧ್ವಜ ಅಂದ್ರೆ ಗರುಡನ ಚಿತ್ರ ಇರೋ ಧ್ವಜ ಅಲ್ಲ ಕೃಷ್ಣನ ರಥ, ಗರುಡನೇ ಕೂತಿರತಕ್ಕಂಥದ್ದು. ಇದು ವಿಶಿಷ್ಟವಾದದ್ದು. ಎರಡು ಪ್ರಸಂಗಗಳು. ಹನುಮಂತ ನೇರವಾಗಿ ಕೂತು, ಸಾಕ್ಷಾತ್ತಾಗಿ ಕೂತು ಅರ್ಜುನನಿಗೆ ಜಯ ಬರಲೇಬೇಕು ಆ ರೀತಿ ಮಾಡ್ತಕ್ಕಂಥ ವರವನ್ನ ಹನುಮಂತ ಕೊಟ್ಟು ಅಲ್ಲಿಂದ ಹೊರಟಂತೆ. ಇದು ಸರಿಯಾಗಿ ಯೋಚನೆ ಮಾಡಿದಾಗ ವರ ಕೇಳಿದ್ದು ಹೌದು, ತಾನು ತನಗೋಸ್ಕರ ವರ ಅಲ್ಲ ಅಂತ ಹೇಳಿದ ತಕ್ಷಣ ಅದು ನಿಜವಾಗ್ಲೂ ಅವರಿಬ್ರು ಒಂದೇ ಅಂತ ಹೇಳಿ ರುಜುವಾತು ಮಾಡ್ತಕ್ಕಂಥದ್ದು. ನಿಜವಾಗ್ಲೂ ಹನುಮಂತ ಬಲಾಢ್ಯನಾಗಿದ್ದು, ಭೀಮಸೇನ ಕಡಿಮೆಯವನಾಗಿದ್ದರೆ ನೇರವಾಗಿ ಭೀಮಸೇನ ತನಗೆ ಸಹಾಯ ಕೇಳ್ತಿದ್ನೆ ಹೊರತು ತನ್ನ ತಮ್ಮನಿಗೆ ಸಹಾಯ ಕೇಳ್ತಿರಲಿಲ್ಲ. ಸ್ವಲ್ಪ ವಿಚಾರ ಮಾಡಿದರೆ ಯಾವುದೇ ಒಂದು ಶಾಸ್ತ್ರ ಪ್ರಮೇಯ ಅಲ್ಲೇ ಸ್ವಲ್ಪ ಯೋಚನೆ ಮಾಡಿದಾಗ ಉತ್ತರ ಸಿಕ್ಬಿಡುತ್ತಾಗಲೇ, ಹೌದು ಹೇಳಿದ್ದು ಸರಿ ಅಂತ ಮನವರಿಕೆ ಆಗುತ್ತೆ. ಈ ದೃಷ್ಟಿಯಿಂದ ರಾಮ ಪರಶುರಾಮರ ಸಮಾಗಮದಲ್ಲೂ ರಾಮಾಯಣ ಸ್ಪಷ್ಟವಾಗಿ ಹೇಳಿದೆ, ರಾಮ ಸಾಕ್ಷಾತ್ ನಾರಾಯಣ, ಕೃಷ್ಣನ ನಾರಾಯಣ ದಶಾವತಾರಗಳಲ್ಲಿ ಒಂದು, ಪರಶುರಾಮನು ಸಾಕ್ಷಾತ್ ನಾರಾಯಣ, ಇಬ್ಬರು ಒಬ್ಬೇ ದೇವರ ಎರಡು ಅವತಾರವಾದಾಗ ಸೋಲು ಗೆಲುವಿನ ಪ್ರಶ್ನೆ ಎಲ್ಲಿ ಬರುತ್ತಾಗ, ಸಾಧ್ಯವೇ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ನಡೆದ ವಿಷಯ ವಸ್ತುಸ್ಥಿತಿ ಎನ್ನುವುದನ್ನು ತಿಳ್ಕೊಳ್ಳೋದಕ್ಕೆ ನಿನ್ನೆ ಹೇಳಿದಂತೆ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ, ಜ್ಞಾನಿಗಳಾದ ದೇವತೆಗಳಿಗೆಲ್ಲ ಆ ರೀತಿಯಾದ ಒಂದು ನಟನೆಯಿಂದ ಭಾರಿ ಸಂತೋಷ ಉಂಟಾಗ್ತಾ ಇತ್ತು, ಲೋಕ ಶಿಕ್ಷಣ ಉಂಟಾಗ್ತಾ ಇತ್ತು. ಅಸುರರಿಗೆಲ್ಲ ವಾಯುದೇವರ ರೂಪರೂಪಗಳಲ್ಲಿ ಭೇದ ಅಂತಕ್ಕಂಥ ತಪ್ಪು ಕಲ್ಪನೆ ಬಂದು ಅವರಿಗೆ ಅನರ್ಥಕ್ಕೆ ಕಾರಣವಾಗ್ತಿತ್ತು. ಇದು ವಿಶೇಷ, ಇದು ಯಾವಾಗಲೂ ಅಷ್ಟೇ. ಈ ರೀತಿ ಯಾಕೆ ಶಾಸ್ತ್ರವನ್ನು ಮಾಡ್ತಾರೆ, ಯಾಕೆ ಆ ರೀತಿ ರಹಸ್ಯವಾಗಿ ಹೇಳ್ತಾರೆ ಅಂತ ಕೇಳಿದ್ರೆ, ಶಾಸ್ತ್ರ ಒಂದು ನಿಧಿ ಅಂತ ಕರೆದಿದ್ದಾರೆ. ನಿಧಿಯನ್ನು ರಕ್ಷಣೆ ಮಾಡೋದು ಮನುಷ್ಯನ ಕರ್ತವ್ಯ. ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ಕ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅದು ನಿಧಿ, ಅದು ದೇವರ ವಿಚಾರ ಅಂದ್ರೆ ಭಾರಿ ದೇವರ ಮಹಾಲಕ್ಷ್ಮಿಯನ್ನ ಭಾಗ್ಯದ ನಿಧಿ ಅಂತ ಕರೆದಿದ್ದಾರೆ. ಅಂತಹ ಲಕ್ಷ್ಮಿಗೆ ನಿಧಿ ನಾರಾಯಣ. ಅವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ಒಳ್ಳೆ ಅರ್ಹತೆ ಬೇಕಲ್ಲ, ದೇವರು ಮುಟ್ಲಕ್ಕೆ ಅರ್ಹತೆ ಬೇಕಲ್ಲ, ಆ ಟೈಪ್ ದೇವರು ಮುಟ್ಲಕ್ಕೆ ಶುದ್ಧನಾಗಿರ್ಬೇಕಲ್ಲ. ಅಲ್ಲಿ ಶೂಸ್ ಬಿಚ್ಚು ಬಂದು ದೇವರು ಮುಟ್ಟಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ ನೋಡೋಣ. ಎಷ್ಟೋ ಜನ ಹಾಗೆ ಮಾಡ್ತಾರೆ, ಪುಸ್ತಕ ಹಾಗೆ ಮುಟ್ತಾರಲ್ಲ, ದೇವರು ಮುಟ್ಟಿದಾಗ ಲೆಕ್ಕ ಆ ರೀತಿಯಲ್ಲಿ ಆ ರೀತಿ ಮಾಡಕ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ನಿರ್ಬಂಧ ಹಾಕಿದ್ರು. ನಮಗೆಲ್ಲ ಏನನ್ಸುತ್ತೆ, ಏನ್ ಮಹಾ ಇರುತ್ತೆ ಇದರಲ್ಲಿ ತಿಳ್ಕೊಂಡಿರ್ತಾನೆ, ಮುಟ್ಟಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡಿರ್ತೀರಲ್ಲ. ಕರೆಂಟ್ ಮುಟ್ಟಿ ಗೊತ್ತಾಗುತ್ತೆ, ಮುಟ್ಟಿದ ಮಾತ್ರಕ್ಕೆ ಮುಗಿಬಿಡುತ್ತೆ, ಪ್ರಾಣವೇ ಹೋಗುತ್ತೆ, ಬರೀ ಅದು ಇದು ಅಲ್ಲ, ಮುಟ್ಟಿದ್ರೆ ಅನರ್ಥವಾಗುತ್ತೆ ಅಂತ ಹೇಳೋದು ಗುರುತು. ಅದು ಒಂದು, ಇದು ಕಣ್ಣಿಗೆ ಕಾಣುತ್ತೆ, ನಿಧಾನವಾಗಿ ಗೊತ್ತಾಗುತ್ತೆ ಅಷ್ಟೇ. ಎಷ್ಟೋ ಕೆಲಸಗಳು ಆಗ ಗೊತ್ತಾಗೋದು ಬೇರೆ, ಆಮೇಲೆ ಗೊತ್ತಾಗೋದು ಬೇರೆ. ಜನಕ್ಕೆ ಅದು ಅರ್ಥವಾಗದೇ ಒನ್ ಸೈಡೆಡ್ ಯೋಚನೆ ಮಾಡಿದ್ದಾರೆ, ಇದರಲ್ಲಿ ಏನು ಇಲ್ಲ, ಎಲ್ಲ ಪೊಲೀಸ್ ಅಂತ ಹೇಳ್ತಕ್ಕಂತ ಒಂದು ಭ್ರಮೆ ಬೆಳೆಸ್ಕೊಂಡು ಬಿಡ್ತಾರೆ. ಆ ಒಬ್ಬನಂತ ಮಾತು ಕೇಳಿ ಸಾವಿರ ಜನ ಅದನ್ನೇ ತಪ್ಪು ತಪ್ಪ ಫಾಲೋ ಮಾಡ್ತಾ ಇರ್ತಾರೆ. ಆದ್ರಿಂದನೇ ಯಾವುದೇ ಒಂದು ಪ್ರಸಂಗವನ್ನ ಮೇಲ್ನೋಟದಲ್ಲಿ ಕಾಣೋದು ಬೇರೆ, ಒಳಗಿನ ಅರ್ಥವನ್ನು ತಿಳಿಯೋದು ಬೇರೆ. ಈ ಪ್ರಸಂಗದಲ್ಲಿ ಇಷ್ಟೆಲ್ಲ ನಡೀತು ಅನ್ನೋ ವಿಮರ್ಶೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋದನ್ನು ಮರಿಬಾರದು. ಅಷ್ಟು ಮಾಡಿ ಹನುಮಂತ ಅಲ್ಲಿಂದ ಹೊರಟ. ಭೀಮಸೇನ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆ ಗಂಧಮಾದನ ಪರ್ವತವನ್ನು ಏರಿದ್ದರಲ್ಲಿ ನಿನ್ನೆ ನೋಡಿದಂತೆ ಅಲ್ಲೂ ಕೂಡ ವಿಚಿತ್ರ ಪ್ರಾಣಿಗಳು ಎಲ್ಲ ಇದ್ದಿದ್ದೇನೆ, ಅವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇದ್ದಿತ್ತು. ಆಗ್ಲೇನೆ ಅಲ್ಲಿ ಸಿಂಹ ಆನೆಗಳು ಮೊದಲಾದವು ಬಂದ್ರೆ ಹನುಮಂತನ ಈ ಕಾಲೆತ್ತಿಡೋ ರಭಸಕ್ಕೆ ಅವು ಹಾಡ್ಕೊಂಡು ಹೋಗ್ತಿದ್ವಂತ, ಹಾಗೇನೆ ಆನೆ ಸಿಂಹಗಳು ಹಾಡ್ತಿದ್ವು ಅಂತ. ಎಷ್ಟು ಶಕ್ತಿ ಇರಬೇಕು ಯೋಚನೆ ಮಾಡಿ, ಒಂಥರ ಜೋರಾಗಿ ಕಾಲೆತ್ತಿಟ್ಬಿಟ್ಟ ಅಂತ ಹೇಳಿದ್ರೆ ಅಷ್ಟು ವೇಗ. ಸ್ವತಃ ವಾಯುದೇವರಾದ್ದರಿಂದ ಅದು ನ್ಯಾಚುರಲ್, ಅದು ಉರುಳುಳಿ ಬಿಡ್ತಾ ಇದ್ವಂತೆ. ಇದು ನಂಬೇಕಂತ ಯಾರು ಕೇಳಲಿಕ್ಕೆ ಹೋಗ್ಬೇಡಿ, ಜೋರಾಗಿ ಗಾಳಿ ಬೀಸಿದಾಗ ಎಷ್ಟು ಮರ ಬಿದ್ದಿರುತ್ತೆ ಲೆಕ್ಕ ಹಾಕಿ. ಆ ಈ ಗಾಳಿ ಬೀಸಿದ ಅಷ್ಟು ಮರ ಬೀಳೋದಾದ್ರೆ ಡೈರೆಕ್ಟ್ ಭೀಮಸೇನ ಕಾಲಿಟ್ಟ ಎತ್ತಿದ್ರೆ ಎಷ್ಟು ವೇಗ ಬರಬೇಕು ಆ ವೇಗದೊಳಗೆ. ಆ ವೇಗ ಜೋರಾಗಿ ಕೈ ಹೀಗಂದ್ರೇನೆ ಸೊಳ್ಳೆಗಳು ಹಾರತ್ತಲ್ಲ ಆ ಟೈಪ್. ಅದು ಹುಲಿ ಸಿಂಹಗಳೆಲ್ಲ ಸೊಳ್ಳೆಗಳಂತ ಹಾರತಾ ಇದ್ವಂತ, ಹಾರಿ ಎಷ್ಟು ಒಂದಕ್ಕೊಂದು ಬತ್ತಾಕಿ ಸತ್ತು ಬಿಡ್ತಿದ್ವಂತ. ಜೊತೆಗೆ ಕರಿಗಳ ಹರಿಗಳಿಂ, ಕರಿಗಳ ಕರಿಗಳಿಂ, ತರಿದ ವೀರನಿಗೆ ಸುರ ನರರು ಸರಿಯೇ. ಈ ಭಾಗ ಬಂದಿರೋದು ಅಲ್ಲಿ ಹರಿಗಳು ಅಂತ ಹೇಳಿದ್ರೆ ಸಿಂಹಗಳು, ಕರಿಗಳು ಅಂತ ಹೇಳಿದ್ರೆ ಆನೆಗಳು. ಹರಿಗಳ ಹರಿಗಳಿಂ, ಕರಿಗಳ ಕರಿಗಳಿಂ, ತರಿದ ವೀರನಿಗೆ ಸುರ ನರರು ಸರಿಯೇ. ಆ ರೀತಿ ಭೀಮಸೇನ ಅವನು ಸಂಹಾರ ಮಾಡ್ತಾನೆ ಹೋಗ್ತಿದ್ದಾನೆ. ಆಗ ಮತ್ತೊಂದು ಪ್ರಶ್ನೆ, ಕೆಲವು ಬುದ್ಧಿವಂತ ಪ್ರಶ್ನೆ ಕೇಳೇ ಬಿಡ್ತಾರೆ, ಇದೋ ತರ ಪ್ರಾಣಿ ಹತ್ಯೆ ಆಗಲಿಲ್ಲ ಅಂತ ಮತ್ತೊಂದು ಪ್ರಶ್ನೆ. ತಾನು ಓಡಾಡ ರಭಸಕ್ಕೆ ಸಾಮಾನ್ಯವಾಗಿ ಇರುವೆಗಿರುವೆ ಪ್ರಾಣಿ ಸತ್ರನೇ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಹುಲಿ ಸಿಂಹಗಳನ್ನ ಭೀಮಸೇನ ಆ ರೀತಿ ಆನೆಗಳನ್ನು ಕೊಲ್ತಾ ಇದ್ರೆ ಪಾಪ ಬರಲಿಲ್ವೆ ಅಂತ ಕೇಳಿದರೆ, ಆ ನಿಜವಾದ ಆನೆಗಳಲ್ಲ ಅವೆಲ್ಲ ಕೂಡ ಮೃತ್ತನ್ ದೈತ್ಯಾನ್ ಸಿಂಹ ಶಾರ್ದೂಲ ರೂಪಾನ್ ಅಂತ ಹೇಳಿದ್ದಾರೆ. ಭೀಮಸೇನನ ಕಾರ್ಯಕ್ಕೆ ವಿಘ್ನ ಮಾಡ್ಲಿಕ್ಕೋಸ್ಕರವಾಗಿ ರಾಕ್ಷಸರುಗಳು ಆ ರೀತಿಯಲ್ಲಿ ಬರ್ತಿದ್ರಂತೆ. ನೇರವಾಗಿ ಬರಲಿಕ್ಕೆ ಧೈರ್ಯ ಇಲ್ಲ, ಆದ್ರಿಂದ ಆ ವೇಷದಲ್ಲಿ ಬಂದು ಇರ್ತಾರಂತೆ. ಇದೇನು ಆಚಾರ ಬದಲಿ ಹೋಗ್ಬೇಕಾದ್ರೆ ಒಬ್ಬ ರಾಕ್ಷಸ ಹುಲಿ ವೇಷದಲ್ಲಿ ಸತ್ಯತೀರ್ಥನ ಬೀಳೋ ಕತೆ ನಾವು ಕೇಳಿದ್ದೇವೆ. ದೈತ್ಯ ಶಕ್ತಿಗಳೆಲ್ಲ ಯಾವುದೋ ರೂಪದಲ್ಲಿ ವಾಸ ಮಾಡ್ತಾ ಇರುತ್ತೆ, ಅಂತ ಒಂದು ಮಹಾಪಾತಕವನ್ನು ಮಾಡತಕ್ಕಂತ ಜನಗಳನ್ನು ಮಾತ್ರ ಹಿಂಸೆಯನ್ನು ಕೊಲ್ತಿದ್ದೆ ಹೊರತು ಬರೀ ಪ್ರಾಣಿಗಳನ್ನು ಎಂದೂ ಹಿಂಸೆ ಮಾಡ್ತಿರಲಿಲ್ಲ. ಅದು ಒಂದು ದೊಡ್ಡವರ ಲಕ್ಷಣ ಕೂಡ ಹೌದು. ಎಲ್ಲಿ ಯಾರಿಗೆ ತೊಂದರೆ ಮಾಡಿದ್ರು ಆ ವ್ಯಕ್ತಿಯ ಯೋಗ್ಯತೆಗೆ ಸ್ವಲ್ಪ ಪೆಟ್ಟು ಬಿದ್ದ ಹಾಗೆ ಲೆಕ್ಕ. ಈ ಊರಲ್ಲಿ ಮೋಸ ಮಾಡಿದ್ರೆ ಬೇರೆ ಊರವ್ರು ಮೋಸ ಮಾಡ್ತಾರೆ ಅಂದ್ರೆ ಆಗೋ ಹಾಗೆ. ಮೋಸ ಎಲ್ಲಿ ಮಾಡಿದ್ರು ಮೋಸ ಹೇಗೋ ಅಲ್ಲಿ ಅವರಿಗೆ ಮಾತ್ರ ಮಾಡಿದ್ರೆ ಇವರಿಗೆ ಮೋಸ ಮಾಡ್ತಾನೆ ಅಂತ ಹೇಳಿದ್ರು ಹಾಗೆ. ಮೋಸ ಅನ್ನೋದೇ ಕೆಟ್ಟ ಗುಣ ಅದು ಅಂತ, ಹಿಂಸೆ ಅನ್ನೋದೇ ಕೆಟ್ಟದ್ದು. ಹಿಂಸೆನಂತ ಕೆಟ್ಟ ಹಿಂಸೆ ಮಾಡಲೇ ಇಲ್ಲ. ಆದರೆ ಅಯೋಗ್ಯರನ್ನ ಹಿಂಸಿಸೋದು ಸರ್ಕಾರನೇ ಮಾಡುತ್ತೆ, ಅಯೋಗ್ಯರಿಗೆ ಮರಣದಂಡನೆ ಇತ್ಯಾದಿ ಕೊಡುತ್ತಾದ್ರಿಂದ ಭೀಮಸೇನ ಸ್ವತಃ ಯುವರಾಜ ಆತನ ಶಿಕ್ಷೆ ಮಾಡೋ ಹಕ್ಕಿದೆ, ಶಿಕ್ಷಿಸ್ತಾ ಇದ್ದಾನೆ. ಮುಂದ ಹಾಗೆ ಹೊರಟು ಗಂಧವಾದನ ಪರ್ವತದ ಮೇಲೆ ಇದ್ದ ಸರೋವರದ ಬಳಿ ಹೋದಾಗ ಅಲ್ಲಿ ಲಕ್ಷಗಟ್ಟಲೆ ಜನ ಕಾಯ್ತಾ ಇದ್ದಾರೆ. ಅದು ಚಿನ್ನದ ಹೂವುಗಳು ಅಂದ್ರೆ ಲೆಕ್ಕ ಹಾಕಿ ನೋಡಿ, ಎಷ್ಟು ಜನ ಸೆಕ್ಯೂರಿಟಿ ಎಷ್ಟು ಏರ್ಪಾಟ್ ಮಾಡಿರ್ಬೇಕು. ಚಿನ್ನದ ಬರೀ ಹೂವುಗಳನ್ನು ಕರೆಯೋ ಜನಗಳೇ ಬೇಕು, ಬೇರೆ ಪೂಜೆವತಿ ಹೂವು ಯಾರಲ್ಲಿ ಆರಿಸಿಬಿಟ್ಟಿರ್ತಾರೆ, ಬೆಳೆಯೋ ನೀವು ಆರಿಸೋರು ಯಾರೋ ಒಬ್ರು ನಾಲ್ಕಂಟೆಗೆ ಐದು ಗಂಟೆಗೆ ಕದಿಲೇ ಕೇಳ್ತಾರೆ. ಇದು ಆಶ್ಚರ್ಯ, ದೇವರ ಸ್ಮರಣೆ ಮಾಡಲಿಕ್ಕೆ ಕೇಳಬಾರದೆ, ಬೇಗದ್ದು ಕದ್ಕೊಂಡ್ರೆ ಮತ್ತೆ ಮಲಗಿಬಿಡೋದು. ಈ ಸಂಪತ್ತಿಗೆ ಯಾಕೆ ಪೂಜೆ ಮಾಡಬೇಕು? ಚೌರ್ಯಾ ಲಬ್ಧಾನಿ ಯಾನೀಚ, ಕಳ್ಳತನದ ವಸ್ತುಗಳಿಂದ ಪೂಜೆ ಮಾಡಿದರೆ ದೇವರು ಪುಣ್ಯ ಕೊಡೋದಿಲ್ಲ ಅಂತ ಹೇಳುತ್ತಾರೆ. ದೇವರೊಂದು ಹೂವಿಂದ ಪೂಜೆ ಮಾಡಿ ಏನು ತಪ್ಪಲ್ಲ, ಆದರೆ ಹೂ ಬೇಕು ಅಂದ್ರೆ ಮನೆಯಲ್ಲೇ ಬೆಳೆಯಿರಿ ಅಂತ ಹೇಳುತ್ತಾರೆ. ಜೈತೀರ್ಥರು ಬರೀತಾರೆ, ಮನೆಯಲ್ಲಿ ಸಾರಾಮ ವನಜಾನ್ಯಪಿ, ನಿಮ್ಮ ತೋಟದಲ್ಲಿ ಬೆಳೀರಿ, ಇಲ್ಲ ಕಾಡಿಗೆ ಹೋಗಿ ತಗೊಂಡು ಬನ್ನಿ. ಕಾಡಿಗೆ ಹೋಗಿ ತಗೊಂಡು ಬರೋದೊಂದು, ತನ್ನ ಮನೆಯಲ್ಲಿ ಬೆಳೆಯೋದೊಂದು. ಗಂಡುಗಳು ತಮ್ಮ ಏನು ಬೆಳೀತಾನೆ, 20-30 ಸೈಟ್ನೊಳಗೆ ಏನು ಬೆಳೆಯಲು ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತಾನೆ, ಕಾಡಿಗತ್ತು ಬೆಂಗಳೂರು ಕಾಡೇ ಸಿಗೋದಿಲ್ಲ ಸುತ್ತ ಹೋದ್ರೆ. ಅದಕ್ಕೇನು ಮಾಡ್ತಾರೆ, ಕರಿಯೋ ಅಭ್ಯಾಸ ಮಾಡ್ತಾನೆ, ಮಾಡಬೇಡಿ ಅದನ್ನ. ಸಾಧ್ಯವಾದಷ್ಟು ಮನಸ್ಸಲ್ಲಿ ಚಿಂತನೆ ಮಾಡಿ, ಕೊನೆ ಪಕ್ಷ ಓಂ ನಮೋ ನಾರಾಯಣ ಪುಷ್ಪಾಣಿ ಸಾಕು ದೇವರಿಗೆ. ಮನಸ್ಸಲ್ಲಿ ಮಾಡಿದ್ರು ತಗೊಂಡ್ಬಿಡ್ತಾನಂತೆ, ಕದಿಯೋದಕ್ಕಿಂತ ಕೋಟಿ ಪಾಲಿ ವಾಸಿ ಅದು. ಮನಸ್ಸಲ್ಲೇ ಮಾಡಿಕೊಂಡು ಭಾರಿ ಪುಣ್ಯ ಕೊಡ್ತಾರಂತೆ. ಇನ್ನು ಅಹಿಂಸಾ ಮೊದಲಾದ 8 ಭಾವಪುಷ್ಪಗಳಿವೆ. ಮನಸ್ಸಿನಲ್ಲೇನೆ ಯಾರಿಗೂ ಹಿಂಸೆ ಮಾಡೋದಿಲ್ಲ, ದೇವರಿಗೆ ಒಂದು ಹೂವು ಹಾಕಿದ ಲೆಕ್ಕ. ಯಾರಿಗೂ ಇನ್ನು ಕಳ್ಳತನ ಮಾಡೋದಿಲ್ಲ, ದೇವ್ರಿಗೆ ಹೂವು ಹಾಕಿದ ಲೆಕ್ಕ ಅದು. ಅದಕ್ಕೆ ಸುಮನಸ್ ಅಂತ ಹೆಸರು, ಹೂವುಗಳಿಗೆ ಸುಮನಸ್. ಮನಸ್ಸಲ್ಲಿ ಒಳ್ಳೆ ಸಂಕಲ್ಪ ಮಾಡಿದರೆ ಅದೇ ಒಂದು ಹೂವಾಗುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಅವು ಕದಿಯೋ ಜನಗಳು ಎಲ್ಲ ಸಾಮಾನ್ಯ ಹೂವನ್ನೇ ಕದಿಯೋ ಜನಗಳು ಚಿನ್ನದ ಹೂವನ್ನು ಬಿಡ್ತಾರಾ? ಅದಕ್ಕೆ ಲಕ್ಷ ಜನ ರಾಕ್ಷಸರನ್ನು ಕಾವಲಿಟ್ಟಿದ್ದಂಥವು, ಲಕ್ಷ ಜನ ರಾಕ್ಷಸರನ್ನು ಕಾಯ್ತಾ ಇದ್ದಾರೆ. ಸರೋವರದ ಏರಿಯಾ ಎಷ್ಟಿರಬೇಕು, ಅಷ್ಟು ಜನ ಕಾಯ್ಬೇಕಾದ್ರೆ ಆ ಹೂವುಗಳ ಕ್ವಾಲಿಟಿ ಹೇಗಿರಬೇಕು ಎಲ್ಲ ಊಹಿಸ್ಬೋದು. ಅವರೆಲ್ಲ ಭೀಮಸೇನಲ್ಲಿ ಹೋಗ್ತಿರ್ಲಿಕ್ಕೇನೆ ಅವರೆಲ್ಲ ಯಥಾಪ್ರಕಾರ ತಯಾರಾಗಿದ್ದಾರೆ. ಭೀಮಸೇನ ಹೇಳ್ತಾನೆ, ಸೀದಾ ಒಳ ನುಗ್ಗೇ ಬಿಟ್ಟು ಸರೋವರ ಕೊಟ್ಟೆ ಬಿಡ್ತಾನೆ ಭೀಮಸೇನ. 8 ಜನಗಳು ಏನು ಅಡ್ಡಿ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಹೇಳಿದರಂತೆ ಏನು ವಿಷಯ ಅಂತ ಕೇಳುತ್ತಾರೆ. ಈಗೋ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಮೊದಲು ಕೇಳಿ, ನಾನು ಹೀಗೆ ಬಂದಿದ್ದೇನೆ, ನನಗೆ ಹೂವುಗಳು ಬೇಕಿದೆ, ತಗೊಂಡು ಹೋಗ್ತಾ ಇದ್ದೇನೆ, ನಾನು ಹೂಗಳನ್ನ ತಗೊಂಡು ಹೋಗ್ತಾ ಇದ್ದೇನೆ. ಸುಮ್ಮನೆ ಇದ್ರೆ ನೀವು ಸುರಕ್ಷಿತ, ನನಗೇನು ಯೋಚನೆ ಇಲ್ಲ, ಯುದ್ಧ ಮಾಡಿದರೆ ಪಡ ತಗೊಂಡೋಗಲು ಗೊತ್ತಿದೆ ಅಂತ ಭೀಮಸೇನ ಹೇಳುತ್ತಾರೆ. ಆಗ ಅವರೆಲ್ಲ ಕೇಳಿದರೆ, ಈ ರೀತಿ ಹೇಳಬಹುದಾ ಅಂತ ಯಾರು ಕೇಳಬೇಕು, ಇದು ಗುಂಡಾಗಿರಿ ಯಾರೇ ಆಗಲಿಲ್ಲ ಅಂತ ಕೇಳಿದರೆ, ಇದು ರಾಜರ ಧರ್ಮ, ಇದು ಸರ್ಕಾರ ರಿಕ್ವೆಸ್ಟ್ ಮಾಡ್ಕೊಡೋದಿಲ್ಲ, ತನಗೆ ಸೇರಿದ್ದನ್ನ ಆರ್ಡರ್ ಹೊಡಿಸ್ತಗೊಳ್ಳುತ್ತೆ ಹೊರತು ಸರ್ಕಾರಕ್ಕೊಂದೇ ಆರ್ಡರ್ ಮಾಡೋ ಹಕ್ಕಿರೋದು. ಅದು ವಿಶ್ವವನ್ನೇ ಗೆದ್ದ ಸಮ್ರಾಟರವರು, ಬರೀ ಯಾವುದೋ ಒಂದು ಸಣ್ಣ ಪುಟ್ಟ ಇದಕ್ಕೆ ಸರ್ಕಾರ ಅಲ್ಲ, ಅವರು ವಿಶ್ವವನ್ನೇ ಗೆದ್ದ ಸಮ್ರಾಟರಾದ್ದರಿಂದ ಇದನ್ನಾಗಲೇ ಭೀಮಸೇನ ಗೆದ್ದಾಗಿದೆ, ಮರಿಬಾರದಿದ್ದನ್ನ. ಎಲ್ಲೋ ಗುಂಡಾಗಿರಿ ಮಾಡಿ ಭೀಮಸೇನೆ ಮಾಡಕ್ಕೆ ಹೊರಟಿಲ್ಲ, ಅದು ಯಾವುದೋ ತನ್ನ ಸ್ಟೇಟ್ನ ಇನ್ನೊಬ್ಬ ಸ್ಟೇಟ್ನ ಗಲಾಟೆ ಮಾಡಕ್ಕೆ ಹೊರಟಿಲ್ಲ, ಇಡೀ ವಿಶ್ವವನ್ನು ಗೆದ್ದಿದ್ದಾರೆ. ಆ ಹಿಮಾಲಯ ಪರ್ವತ ಪ್ರಾಂತ ಎಲ್ಲ ದೇವತೆಗಳನ್ನೂ ಕೂಡ ಗೆದ್ದು ರಾಜಸೂಯಾಗವನ್ನು ಮಾಡಿದ್ದು ಪಾಂಡವ. ಆದ್ರಿಂದ ಅವರದ್ದೇ ಸೇರಿ ಅವರಿಗೆ ಸೇರಿದ್ದ ಅದು ಒಂದಿ, ಅವರಿಗೆ ಸೇರಿದ್ರಿಂದ ನಂದ ನಾನು ತಗೊಳ್ತಾ ಇದ್ದೇನೆ ಅಷ್ಟೇ, ನೀವು ಸುಮ್ಮನೆ ಇದ್ರೆ ಸರಿ, ಇಲ್ಲ ಹೋದ್ರೆ ನಾನು ತಗೊಂಡೋಗ್ಲಿ ನಾನು ಬರುತ್ತೆ ಅಂತ ಭೀಮಸೇನ ಹೇಳಿದ್ದೇನೆ. ಆಗ ಅವ್ರು ಹೇಳ್ತಾರೆ, ಭೀಮಸೇನ ಒಂದು ಕೆಲಸ ಮಾಡು, ನೀನು ತಗೊಂಡು ಹೋಗ್ಲಿಕ್ಕೆ ಹೋಗ್ಬೇಡ, ಬೇಕಾದ್ರೆ ತಗೊಂಡೋಗು, ನಮ್ಮನ್ನು ಕೇಳೋ ಕೊಟ್ಟು ಬಿಡ್ತೇವೆ ಅಂತ ಹೇಳಿದ್ರು. ನಮ್ಮನ್ನು ಕೇಳೋ ಕೊಟ್ಟು ಬಿಡ್ತೇವೆ, ಇದು ಒಂದು ಕೊನೆಯ ಸರ್ ಕೇಳೋದ್ರು ಕೊಟ್ಟು, ಇನ್ನೇನು ಬೇರೆ ವ್ಯವಸ್ಥೆ ಆಗಲಿಲ್ಲ, ಆದ್ರಿಂದ ರಿಕ್ವೆಸ್ಟ್ ಮಾಡು ಅಂತ ಹೇಳಿರ್ತಾನೆ ಭೀಮಸೇನ. ಹೇಳ್ತಾನೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ನಹಿ ಯಾಚಂತಿ ರಾಜಾನಹ ಏಷ ಧರ್ಮ ಸನಾತನಃ, ಇದು ಒಂದು ಶುದ್ಧವಾದ ಧರ್ಮ, ಇದು ಒಂದು ಕ್ಷತ್ರಿಯ ಎಂದೂ ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಅಂತ ಹೇಳಿದ್ದಾರೆ. ಎಂದು ಕ್ಷತ್ರಿಯ ರಾಜಧರ್ಮ ಅದು ಒಂದು, ರಾಜನ ಗತ್ತು ಅಂತಾರಲ್ಲ ಹಾಗೆ, ರಾಜನ ಗತ್ತು ಅಂದ್ರೆ ಕೈ ಚಾಚಿದ್ರೆ ಸಣ್ಣವನಾದಲ್ಲ, ಕೊಡ್ಲಿಕ್ಕೆ ತಯಾರೇ ಹೊರತು ಇಸ್ಕೊಳ್ಳಕ್ ತಯಾರಿಲ್ಲ. ಇದು ವೀರರ ಒಂದು ಸಾಧಾರಣವಾದ ಗುಣ, ಹಾಗೆಲ್ಲ ನನ್ನ ಕೈ ಚಾಚೋದಿಲ್ಲ. ನಹಿ ಯಾಚಂತಿ ರಾಜಾನಹ ಏಷ ಧರ್ಮ ಸನಾತನಃ, ದಾನ ಕೊಟ್ಟರು ರಾಜರು ತಗೊಳ್ಳೋದಿಲ್ಲ, ಅವರು ದಾನ ಕೊಡ್ತಾರೆ ಹೊರತು ಅವರೆಂದು ದಾನ ಇಸ್ಕೊಳ್ಳೋದಿಲ್ಲ. ಕರ್ಣ ಮಾಡಿದ ತಪ್ಪು ಅದು, ಯಾವಾಗ ಅಂಗರಾಜ್ಯ ದುರ್ಯೋಧನ ದಾನ ಮಾಡಿಬಿಟ್ಟ ಕರ್ಣ ಇಸ್ಕೊಂಡೇ ಬಿಡ್ತಾನೆ. ಕರ್ಣನ ಒಂದು ಕ್ಷತ್ರಿಯತ್ವಕ್ಕೆ ಧಕ್ಕೆ ಇದು ಬಂತು, ಅದರಿಂದ ಕ್ಷತ್ರಿಯತ್ವ ಅವನಲ್ಲಿ ಇರಲಿಲ್ಲ, ಅದಕ್ಕಂತ ಬುದ್ಧಿ ಬಂತು ಅಂತ ಹೇಳಿದ್ದಾರೆ. ಅವನ ಒಂದು ಟಿವಿ ನೋಡಿದಾಗಲೇ ಅವನು ಯಾವುದಕ್ಕೆ ಸಂಬಂಧಪಟ್ಟರು ಅಂತ ಅರ್ಥ ಆಗಿಬಿಡುತ್ತಾಗಲೇ. ಕರ್ಣ ನೈತಿಕವಾಗಿ ಒಂದು ಯಾವುದೋ ವಿಚಾರ ತಲೆಯಲ್ಲಿ ಹಾಕ್ಕೊಂಡಿದ್ದರಿಂದ ದುರ್ಯೋಧನ ಆಮಿಷಕ್ಕೆ ಒಳಗಾಗಿ ರಾಜ್ಯ ಇಸ್ಕೊಂಡು ಬಿಡ್ತಾರೆ. ಈ ಆಮಿಷವನ್ನ ಭೀಮಸೇನಿಗೆ ಹಾಕ್ಲಿಕ್ಕೆ ಹೋದ್ರೆ ಭೀಮಸೇನ ಒಪ್ಪೋದಿಲ್ಲ. ನಿಜವಾದ ಕ್ಷಾತ್ರ ತೇಜಸ್ಸು ಅಂದ್ರೆ ಅದೇನು? ನಹಿ ಅಚಂತಿ ರಾಜಾನಃ ಏಷ ಧರ್ಮ ಸನಾತನಃ. ಮನುಷ್ಯ ಬರೀ ಬದುಕೋ ದೊಡ್ಡದಲ್ಲ, ಧರ್ಮದಿಂದ ಬದುಕಬೇಕು. ಹೇಗೆ ಸಂಪಾದನೆ ಮಾಡೋ ದೊಡ್ಡದಲ್ಲ, ನ್ಯಾಯವಾದ ಸಂಪಾದನೆ ಆಗಬೇಕು. ಅದೇ ರೀತಿಯಲ್ಲಿ ತಮ್ಮ ತಮ್ಮ ಇತಿಮಿತಿಗಳೊಳಗೆ ಮನುಷ್ಯ ಧರ್ಮವನ್ನು ಪಾಲನೆ ಮಾಡೋದು ಒಂದೇ, ಈ ಹೊರಗಿನ ಅರ್ಥದಲ್ಲಿ ಕಾನೂನು ಪಾಲನೆ ಮಾಡೋದು ಒಂದೇ. ಅದು ಸರ್ಕಾರಕ್ಕೆ ಸಲ್ಲಿಸೋ ಗೌರವ ಅದು ಒಂದು. ಕಾನೂನು ಪಾಲನೆ ಮಾಡೋದು ಅಂದ್ರೆ ಸರ್ಕಾರಕ್ಕೆ ಸಲ್ಲಿಸೋ ಗೌರವ, ಧರ್ಮಾಚರಣೆ ಮಾಡೋದು ಅಂದ್ರೆ ದೇವರಿಗೆ ತೋರ್ತಕ್ಕಂಥ ಗೌರವ ಅದು ಒಂದು. ಧರ್ಮೇಣೇ ಚ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಆ ರೀತಿ ಮಾಡಿದಾಗ ದೇವರು ಪೂಜೆ ಸ್ವೀಕಾರ ಮಾಡ್ತಾನೆ ಹೊರತು ಇಲ್ಲ ಹೋದ್ರೆ ಸ್ವೀಕಾರ ಮಾಡೋದಿಲ್ಲ ಅನ್ನೋದು ಶಾಸ್ತ್ರಗಳ ಸ್ಪಷ್ಟವಾದಂತ ಆದೇಶ. ಅವ್ರಿಗೆ ಅರ್ಥ ಆಗ್ಲಿಲ್ಲ ಮಾತು, ಆಗ ಇದ್ದಕ್ ಬಂದ್ರಂತೆಲ್ಲ ಕೂಡ. ನಾವೆಲ್ಲ ಎಂಥವ್ರು ಗೊತ್ತ, ಭೀಮಸೇನ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಸಿದ್ಧೋಹ ಮೀಶೋಹ ಮಿತಿ ಬ್ರುವಾಣಾನ್ ಅಂತ ಹೇಳಿದ್ದಾರೆ. ನಾವು ಎಷ್ಟು ಶಕ್ತಿ ಇದೆ ಗೊತ್ತ ನಮಗೆಲ್ಲ, ಶಿವನ ವರ ಇದೆ ಗೊತ್ತೇನು ನಮಗೆ. ನೀನಾಗಿ ಕೇಳಿದರೆ ಸರಿ, ಇಲ್ಲೋರು ಯುದ್ಧ ಮಾಡ್ತೇವೆ ಅಂತ ಬಂದೇ ಬಿಟ್ಟಿರುತ್ತೆ. ತಕ್ಷಣ ಭೀಮಸೇನ ಮೊದಲು ಮಾಡಿದ ಕೆಲಸ ಅವರ ಜೊತೆಗೆ ವಾಗ್ಯುದ್ಧವನ್ನು ಮಾಡಿದ ಅಂತ ಹೇಳಿದ್ದಾರೆ. ವಾಗ್ಯುದ್ಧ ಅಂದ್ರೆ ಒಂದೇ, ವಾದ ಅಂತ ಹೇಳಿದ್ರು ಒಂದೇ. ನಾವೆಲ್ಲ ಶಿವನ ಭಕ್ತರು, ಶಿವನಿಗೆ ಸಮನಾದ ದೇವರೇ ಇಲ್ಲ, ಶಿವನ ವರ ನಮಗಿದೆ, ನಾವು ಏನನ್ನೂ ಮಾಡಬಲ್ಲೆವಂತ ಬಂದಿರಂತವ್ರು. ಈ ದುರಹಂಕಾರ ಇದ್ದವನು ಎಂದು ದೇವರ ಭಕ್ತರಾಗೋದಿಲ್ಲ. ಒಳ್ಳೆ ಸಾತ್ವಿಕರಾದವನು ಎಷ್ಟು ಮೇಲಿದ್ರು ಕೂಡ ದೇವರ ದಯೆ ಅಂತಾನೆ ಹೊರತು ನಾನು ಮಾಡಿದೆ ಅಂತ ಹೇಳೋದಿಲ್ಲ. ಅದು ವಿನಯ ಅದು ಒಂದು. ದೊಡ್ಡ ದೊಡ್ಡ ಸಾಧನೆ ಮಾಡಿದ ಇವತ್ತಿಗೂ ಕೂಡ ಅಷ್ಟೇನೆ, ಲೌಕಿಕರಲ್ಲೂ ಭಾರಿ ದೊಡ್ಡ ಸಾಧನೆ ಮಾಡಿದಾಗ ತಕ್ಷಣ ದೇವರ ದಯ ಅನ್ನೋ ಒಂದು ಅಭ್ಯಾಸ ಒಳ್ಳೆಯವನ್ನ ಬಂದ್ಬಿಡುತ್ತೆ. ತೀರ ಕೆಟ್ಟವರಿಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ದೇವರನ್ನ ನಂಬಲಿಕ್ಕೆ ಆಗೋದಿಲ್ಲ, ಅತ್ಯುನ್ನತವಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆ ಮಾಡಿದವನು ದೈವಭಕ್ತನ ಯಾವುದೋ ಒಂದು ರೀತಿ ಹಂತದಲ್ಲಿ ಇದ್ದೇ ಇರ್ತಾರೆ. ಈ ಭೀಮಸೇನ ರೀತಿ ಹೇಗಿದೆ, ಆ ಜನಗಳ ರೀತಿ ಹೇಗಿದೆ, ಎಲ್ಲ ನುಗ್ಗಿ ಬಂದರಂತೆ. ತಕ್ಷಣ ಭೀಮಸೇನ ಕೊಟ್ಟ ಮೊದಲ ಉತ್ತರ ಅದು ಸರಿಯಲ್ಲ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಸರ್ವೋತ್ತಮ ಶ್ರೀಹರಿಯೇ ಹೊರತು ಉಳಿದ ದೇವತೆಗಳಲ್ಲ ಅಂತ ಹೇಳಿ ವಾದವನ್ನು ಸೋಲಿಸಿದ್ರು ಅಂತ ಹೇಳಿದ್ದಾರೆ. ತೇತಸ್ಯ ವೀರ್ಯಂಚ ಬಲಂಚ ಜ್ಞಾತ್ವಾ ವಿದ್ಯಾಬಲಂ ಬಾಹುಬಲಂ ತಥೈವ. ಇದು ಮಹಾಭಾರತದ ಶ್ಲೋಕ. ಭೀಮಸೇನ ಅಸಾಧಾರಣವಾದ ಪಾಂಡಿತ್ಯವನ್ನು ನೋಡಿದರಂತೆ, ದೈಹಿಕ ಶಕ್ತಿಯನ್ನು ನೋಡ್ತಾ ಇದ್ದಾರೆ. ಅದೆಲ್ಲ ಕಂಡಾಗ ಅವರಿಗೆ ಉತ್ತರ ಕೊಡ್ಲಿಕ್ಕಾಗಲೇ ನಿರುತ್ತರರಾಗ್ತಾರೆ. ಅದಕ್ಕೇನೆ ತೇತಸ್ಯ ವೀರ್ಯಂಚ ಬಲಂಚ ಜ್ಞಾತ್ವ ವಿದ್ಯಾಬಲಂ ಬಾಹುಬಲಂ ತಥೈವ. ಅಲ್ಲಿ ಹತ್ತಿ ಬಂದಿರಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು, ಅಷ್ಟೊಂದು ಹತ್ತಿ ಬಂದಿರಬೇಕಾದ್ರೆ ಅದೇ ಸಾಕು, ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ. ಇವತ್ತು ಎಂ ಎಸ್ ಸಿ ಫೈನಲ್ ಇದ್ದಾನೆ ಅಂದ್ರೆ ಎಷ್ಟು ಕೋರ್ಸ್ ಪಾಸ್ ಆಗಿರ್ಬೇಕು ಈಗಾಗಲೇ. ಅವ್ರು ನ್ಯಾಚುರಲಿ ಅವ್ರು ಇದಕ್ಕಿಂತ ಬಂದು ಅದಕ್ಕೆ ಕೇಳಕ್ ಬರೋದಿಲ್ಲ. ಕೆಲವು ಕೋರ್ಸ್ಗಳಿಗೆ ಬೇಕಾದ್ರೆ ಡೈರೆಕ್ಟ್ ಅಡ್ಮಿಷನ್, ಸೈನ್ಸ್ಗೆ ಆಗಲ್ಲ ಕೊಡ್ಲಕ್ ಬರೋದಿಲ್ಲ. 20 ವರ್ಷ ಆದ್ರೆ ಸಾಕು, 25 ವರ್ಷ ಆದ್ರೆ ಸಾಕು, ಡೈರೆಕ್ಟ್ MBBS ಕೊಟ್ಬಿಡ್ತೀವಿ. 25 ವರ್ಷ ಆದ್ರೆ ಇನ್ನೂ ಬಂದಿಲ್ಲ ಅದು. ಒಂದು ಒಂದೇ 1 ವರ್ಷದಲ್ಲಿ ಡಾಕ್ಟರ್ ಆಗೋದು ಕೊಟ್ಟರೆ 1 ವರ್ಷದಲ್ಲಿ ಜನರು ಸಾಯ್ತಾರೆ. ಅವ್ನು ಡಾಕ್ಟರ್ ಆಗ್ತಾರೆ, ಜನಗಳು ಸತ್ತು ಹೋಗ್ತಾರೆ ಅಂತೇಳಿ. ಕೆಲವು ಕೋರ್ಸ್ ಮನೆಯಲ್ಲಿ ಓದ್ ಮಾಡೋ ಕೋರ್ಸ್ಗಳಲ್ಲ ಕೆಲವೆಲ್ಲ ಕೂಡ. ಅವನ್ನೆಲ್ಲ ಗುರುಮುಖೇನ ಕಲಿಬೇಕೆ ಹೊರತು ಬೇರೆ ದಾರಿ ಇಲ್ಲ. ಇವತ್ತು ಭೀಮಸೇನ ಅಷ್ಟು ಹತ್ತು ಎತ್ತರ ಬಂದಿರಬೇಕಾದ್ರೆ ಆತನ ಸಾಮರ್ಥ್ಯ ಎಷ್ಟು ಅಂತ ಅರ್ಥ ಆಗಿದೆ. ವಾದದಲ್ಲಿ ಎಲ್ಲ ಸೋತು ಬಿಟ್ಟಿರುತ್ತೆ. ಅಲ್ಲೇ ಈ ಶ್ಲೋಕ ಬರುತ್ತೆ. ವಾತೇನ ಕುಂತ್ಯಾಂ ಬಲವಾನ್ಸ ಜಾತಃ ಶೂರಸ್ತಪಸ್ವಿ ದುಷತಾಮ್ನಿ ಹಂತ ಸತ್ಯೇ ಚ ಧರ್ಮೇ ಚ ರಥಃ ಸ ದೈವ ಪರಾಕ್ರಮೇ ಶತ್ರುಭಿರ್ ಅಪ್ರಧೃಷ್ಯ. ಅನೇಕರಿಗೆ ಇದು ಲಘುವಾಯುಸ್ತುತಿಯ ಶ್ಲೋಕ ತಕ್ಷಣ ಅನ್ಕೊಂಡ್ಬಿಡ್ತಾರೆ. ಅಣುವಾಯುಸ್ತುತಿಯ ಶ್ಲೋಕ ಅಂತೇಳಿ, ಅದು ಅಣುವಾಯುಸ್ತುತಿಯ ಶ್ಲೋಕ ಅಲ್ಲ, ಅದು ಮಹಾಭಾರತದ ಶ್ಲೋಕ. ಅಲ್ಲಿ ಸಂಗ್ರಹ ಮಾಡಿ ಹಾಕಿದ್ದಾರೆ ಅಷ್ಟೇ. ಇವತ್ತು ಮೂಲದ ಎಲ್ಲಾ ಪ್ರತಿಗಳಲ್ಲೂ ಸಿಗುತ್ತದೆ. ಪೂನಾ ಭಂಡಾರಕರ ಸಂಸ್ಥೆಯ ಪ್ರತಿಯವರಿಗೂ ಹಿಡಿದು ಎಲ್ಲಾ ಪ್ರತಿಯಲ್ಲೂ ಶ್ಲೋಕ ಉಂಟು. ವಾತೇನ ಕುಂತ್ಯಾಂ ಬಲವಾನ್ ಸ ಜಾತಃ, ವಾಯುದೇವರಿಂದ ಕುಂತಿಯಲ್ಲಿ ಅವತರಿಸಿದ ಬಲವಾನ್ ಆತ. ಬಲವಾನ್ ಶಬ್ದಕ್ಕೆ ವಾಯು ಅಂತ ಮತ್ತೊಂದು ಬಲಿಷ್ಠ ಅಂತ ಅರ್ಥ. ಶೂರ ತಪಸ್ವಿ ದುಷತಾಂ ನಿಹಂತ, ತುಂಬಾ ಶೂರ ತಪಸ್ವಿ. ಇದು ಮುಖ್ಯ. ಭೀಮಸೇನ ಮಹಾ ತಪಸ್ವಿ. ತಪಸ್ಸು ಅಂದ್ರೆ ಮೊದಲೇ ಹೇಳಿದೆ, ಎಲ್ಲ ವಿಧವಾದಂತಹ ಜ್ಞಾನದಿಂದ ಹಿಡಿದು ವ್ರತ ಉಪವಾಸಗಳವರೆಗೆ ಮಂತ್ರ ತಂತ್ರ ಪ್ರತಿಯೊಂದರಲ್ಲೂ ಕೂಡ ಭೀಮಸೇನ ಪೂರ್ಣ ಸಿದ್ಧಿ ಪಡೆದ ವ್ಯಕ್ತಿ. ಅದಕ್ಕೆ ತಪಸ್ವಿ ಅಂತ ಕರೆದಿದ್ದಾರೆ. ಶೂರ ತಪಸ್ವಿ ದುಷತಾಂ ನಿಹಂತ, ದ್ವೇಷಿಗಳನ್ನ ಶತ್ರುಗಳನ್ನ ನಿಹಂತ, ಬರೀ ಹಂತ ಅಲ್ಲ ನಿಹಂತ, ನಿರ್ನಾಮ ಮಾಡತಕ್ಕಂಥ ಮಹಾಸಮರ್ಥ. ಹಿಂದೆ ಮಾಡಿ ಆಗಿದೆ, ಎಷ್ಟು ಬಕಾಸುರ ಹಿಡಿಂಬಾಸುರ ಎಲ್ಲರೂ ಹೋಗಿದ್ದಾರೆ ಈಗಾಗಲೇ, ಅಂತ ಮಹಾಸಿದ್ಧ ಪುರುಷ. ಮತ್ತೆ ಹೇಳ್ತಾರೆ, ಸತ್ಯೇಚ ಧರ್ಮೇಚ ರಥಃ ಸದೈವ. ಸತ್ಯ ಧರ್ಮಗಳಲ್ಲಿ ಎಂದೂ ಒಂದು ಸಾರಿಯೂ ತಪ್ಪಿದ ವ್ಯಕ್ತಿಯಲ್ಲ. ಸತ್ಯೇಚ ಧರ್ಮೇಚ ರಥಃ ಸದೈವ, ಸದಾ ಸತ್ಯದಲ್ಲಿ ರಥ, ಸದಾ ಧರ್ಮದಲ್ಲಿ ರಥ. ಅನೇಕರು ಸತ್ಯ ಧರ್ಮ ಮಾಡ್ತಾರೆ ಅಂದ್ರೆ ವೀಕ್ ಇರ್ತಾರೆ ಅಂತ ಅರ್ಥ. ಎಷ್ಟೋ ಜನಗಳಿಗೆ ಕೆಲವರು ಮಾಡಿ ವೀಕ್ ಆಗ್ತಾರೆ, ಕೆಲವರು ವೀಕ್ ಇದ್ದು ಮಾಡ್ಲಿಕ್ಕೆ ಹೋಗ್ತಾರೆ. ತಿಲಪ್ತಿ ಗ್ಯಾಪ್ ಮಾಡ್ತಾರೆ. ತುಂಬಾ ಸಮರ್ಥನಾಗಿದ್ದವ್ರು ಎಷ್ಟೋ ನಮಗೇನಾಗಿದ್ದಾರೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಅಂತ ಕೇಳೋ ಜನ ಸಿಗ್ತಾರೆ. ನಮಗೇನು ಪ್ರಾಬ್ಲಮ್ಸ್ ಬಂದಿಲ್ಲ, ದೇವ್ರನ್ನೇ ಕಿಡಿಬೇಕು, ದೇವ್ರ ಏನೋ ಸಂಕಟ ಬಂದ ತಾನೆ ವೆಂಕಟರಮಣ ಅನ್ಬೇಕು ಅಂತ ಕೆಲವರು ವಾದ. ನಮಗೇನು ತೊಂದರೆಗಳಿಲ್ಲ ಮನೆಯಲ್ಲಿ, ಮತ್ತಾಕೆ ದೇವ್ರು, ದೇವ್ರ ದಯೆಯಿಂದ ಚೆನ್ನಾಗಿದ್ದೇವೆ ಅಂತ ಎಚ್ಚರ ಇಲ್ಲ ಅವರಿಗೆ. ದೇವ್ರು ಬೇಕಾಗಿಲ್ಲ, ನೀವೆಲ್ಲ ವೀಕ್ ಇದ್ದೀರಿ ದೇವ್ರು ಹಿಡ್ಕೊಳ್ಳಿ ಅನ್ನೋ ಜನ ಇರ್ತಾರೆ. ಆದ್ರೆ ದೈತ್ಯರಿಗೆಲ್ಲ ಅದೇ ಸೈಕಾಲಜಿ ಇರೋದವ್ರಿಗೆ, ನಮ್ಗ್ಯಾಕೆ ದೇವ್ರು, ನಾವೇ ದೇವರು ಅಂತ ಅವ್ರ ವಾದ. ಇಷ್ಟು ಶಕ್ತಿ ನಮಗಿದೆ, ನಮಗೆ ನಾವ್ಯಾಕೆ ದೇವ್ರನ್ನ ಒಪ್ಪಬೇಕು, ನಾವೇ ದೇವರು ಅಂತ ಯಾಕೆ ಕರ್ಕೊಳ್ಬಾರದು. ಇಂಥ ಒಂದು ಹುಂಬತನ ಅವರು. ನಿಜವಾದ ಒಬ್ಬ ಒಳ್ಳೆ ವ್ಯಕ್ತಿ ಆದ್ರೆ ಹೇಗಿರ್ತಾರೆ ಎಂಬುದ್ರು ಭೀಮನಲ್ಲಿ ಕಾಣಬೇಕು. ಅಂಥ ಶೂರ, ಯಾರನ್ನೂ ಸದ್ಯ ಬಡಿಯಬಲ್ಲ ಧೀರ, ಆದರೆ ದೇವರ ಪರಮ ಭಕ್ತ. ಇದು ಭೀಮನ ವೈಶಿಷ್ಟ್ಯ. ಹನುಮಂತನಾಗಿದ್ದಾಗಲೂ ಹಾಗೇನೆ, ರಾವಣನ ಮುಂದೆ ನಿಂತುಕೊಂಡು ಎಲ್ಲೋ ರಾವಣ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಈ ರಾಕ್ಷಸರ ಮುಂದೆ ಈ ಮಾತಾಡ್ತಾನೆ, ಆ ರಾಕ್ಷಸೇಶ್ವರರ ಮುಂದೆ ಆ ಮಾತಾಡ್ತಾನೆ. ನಾನು ರಾಮನ ದಾಸ, ದೇವರ ಭಕ್ತ. ಆ ನಿನ್ನಂತಹ ಜನಗಳಿಗೆ ಮಾತ್ರ ನ ರಾವಣ ಸಹಸ್ರಮ್ಮೇ ಯುದ್ಧೇ ಪ್ರತಿಫಲಂ ಭವೇತ್. ನಿನ್ನಂಥ ಸಾವಿರ ಸಾವಿರ ರಾವಣರು ಬಂದರು ನನ್ನ ಮುಂದೆ ಏನೂ ಅಲ್ಲ. ಇದು ಹನುಮಂತ ಆಡಿದ ಮಾತು. ಇಲ್ಲಿ ಭೀಮಸೇನ ಆಡೋ ಮಾತು ಇದೆ. ಆಕ್ಚುಲಿ ಪ್ರಾಕ್ಟಿಕಲಿ ಲಕ್ಷಾಂತರ ಜನ ಇದ್ದಾರೆ ಈಗಾಗಲೇ ಅವರೆಲ್ಲರ ಮುಂದೆ ಹೇಳ್ತಾನೆ. ಇವತ್ತು ನೀವು ಬಂದ್ರೆ ಸರಿ, ಇಲ್ಲದವರೆ ಹೋದ್ರೆ ಸರಿ, ಇಲ್ಲದವರೆ ಬೆಟ್ಟ ನಿಮಗೆ ಹಾಕೇ ಹಾಕ್ತೆ. ಸತ್ಯೇಚ ಧರ್ಮೇಚ ರಥಃ ಸದೈವ. ಎಂದೊಮ್ಮೆ ಸತ್ಯ ಹೇಳೋದು ದೊಡ್ಡದಲ್ಲ, ಎಂದೊಮ್ಮೆ ಧರ್ಮ ಹೇಳೋದು ದೊಡ್ಡದಲ್ಲ. ಸದೈವ ಯಾವಾಗಲೂ ಸತ್ಯವನ್ನೇ ಹೇಳತಕ್ಕಂಥ ದೀಕ್ಷೆ, ಯಾವಾಗಲೂ ಧರ್ಮವನ್ನೇ ಆಚರಣೆ ಮಾಡತಕ್ಕಂಥ ದೀಕ್ಷೆ ಭೀಮಸೇನದು. ಮುಂದೆ ಬಂದಾಗ ಗೊತ್ತಾಗುತ್ತೆ. ಧರ್ಮರಾಜನು ಧರ್ಮ ತಪ್ಪಿದ ಪ್ರಸಂಗ ಉಂಟು, ಅರ್ಜುನನು ತಪ್ಪಿದ ಉಂಟು. ಕೆಲವೊಮ್ಮೆ ಗೆದ್ದಿದ್ದಾನೆ, ಕೆಲವೊಮ್ಮೆ ಸೋತಿದ್ದಾನೆ. ಎಲ್ಲರೂ ಸೆಂಚುರಿ ಪ್ರತಿಶತ ಸೆಂಚುರಿ ಹೊಡೆಯೋ ನಿಲ್ವಲ್ಲ ಆಟಗಾರ ಆ ಥರ. ಆದರೆ ಭೀಮಸೇನ ಮಾತ್ರ ಸೋಲೇ ಇಲ್ಲ, ಪ್ರತಿ ಹಂತದಲ್ಲೂ ಕೂಡ ಅಸಾಧಾರಣವಾದ ಗೆಲುವು. ಅಂಥ ಭೀಮಸೇನ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾನೆ, ಇಷ್ಟೆಲ್ಲ ಆಗಿದೆ, ವಾದದಲ್ಲಿ ಉತ್ತರ ಕೊಟ್ಟಿದ್ದೇನೆ, ಈಗಾದರೂ ಸುಮ್ಮನೆ ಇದ್ರೂ ಸರಿ, ಇಲ್ಲದೆ ಹೋದರೆ ನಾನಿನ್ನ ದಂಡ ಪ್ರಯೋಗ ಮಾಡಬೇಕಾಗತ್ತೆ ಅಂದರೆ ಅವರಿಗೆ ಅರ್ಥ ಆಗೋದಿಲ್ಲ, ಎಲ್ಲ ನುಗ್ಗಿದರಂತೆ. ಆ ಭೀಮಸೇನ ಅಷ್ಟು ಜನಗಳನ್ನು ಕೂಡ ನಿರಾಜಾಲವಾಗಿ ಕೊಲ್ತಾನೆ. ಇದು ಭಾರಿ ವಿಶೇಷ. ಭೀಮಸೇನ ಮುಂದೆ ನಿಂತು ಗೆದ್ದ ವ್ಯಕ್ತಿ ಅಲ್ಲ, ಗೆಲುವಿನ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಅಪ್ರತಿಮ ಶೂರ. ಲಕ್ಷ ಜನಗಳನ್ನ ಒಬ್ಬನೇ ಕೊಲ್ತಾನೆ. ಈ ಸಿನಿಮಾ ನಾಡಿದ 20-30 ಜನ ಹೊಡೆದಾಕ ಕತೆ ನೋಡಿರುತ್ತೇವೆ. ಅದೆಲ್ಲ ಇದರಲ್ಲಿ ಅಷ್ಟೇನೆ, ವಸ್ತುಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅವರಿಗೆಲ್ಲ ಕೂಡ. ಒಂದು ಮಾತು ಹೇಳುತ್ತಾರೆ, ಒಬ್ಬೇ ಒಬ್ಬ ವ್ಯಕ್ತಿ 10,000 ಜನಗಳನ್ನ ತಾನ ರಥದಲ್ಲಿ ಕೂತು 10,000 ಜನಗಳನ್ನ ಗೆಲ್ತಕ್ಕಂತ ಮಹಾವೀರನನ್ನ ಮಹಾರಥ ಅಂತ ಕರೀತಾನೆ. ಏಕೋದಶ ಸಹಸ್ರಾಣಾಂ ಯೋಧಯೇದ್ಯಸ್ತು ಧನ್ವೀನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ ಅಂತ ಮಹಾಭಾರತದ ಮಾತು. 10,000 ಜನಗಳನ್ನ ಒಬ್ಬನೇ ಗೆಲ್ಲೋನು. ಆದರೆ ಭೀಮಸೇನ ಗೆದ್ದಿದ್ದೆಷ್ಟು, ಲಕ್ಷಗಟ್ಟಲೆ ಜನಗಳನ್ನ ಒಬ್ಬನೇ ಗೆಲ್ಲೋದು. ಆಗೆಲ್ಲರೂ ಸತ್ತು ಬಿದ್ದರಂತೆ. 4-5 ಜನ ಉಳ್ಕೊಳ್ತಾರೆ, ಅವರೆಲ್ಲ ರಾಕ್ಷಸರು. ಅದರಿಂದ ಯಾತಕ್ಕೆ ಕೊಂದಿರಿ ಅಂತ ಕೇಳಾಗಿ, ಹೊರಟು ರಾಕ್ಷಸರು ಕೊಂದಿದ್ದಲ್ಲ, ರಾಕ್ಷಸರು ಕೊಲ್ಲಕ್ಕೆ ಅಂತ ಹೊರಟು ಹೂತನ್ನು ನೆಪ ಮಾಡಿಕೊಂಡಿದ್ದಷ್ಟೇ. ಜನ ಊಟಕ್ಕೆ ಅಂತ ಮಠಕ್ಕೋಗಿ ದರ್ಶನ ಮಾಡ್ತಾರಷ್ಟೇ, ದರ್ಶನ ಮಾಡೋ ಉದ್ದೇಶ ಅಲ್ಲ. ಆಗ ಊಟಕ್ಕೆ ಹೋಗಿ ಬಂಗಾರತೆ ಆಗತ್ತೆ, ಕೂತ್ಕೊಂಡ್ರೆ ಬೈತಾರೆ ಅಂತೇಳಿ ನಿಂತ್ಕೊಂಡು ಈ ಕೈ ಮುಖ ನಿಂತಿರ್ತಾರೆ. ಅದಲ್ಲ, ಅಕಸ್ಮಾತ್ ಮಠಕ್ಕೆ ಹೋಗಿ ದರ್ಶನಕ್ಕೆ ಅಂತ ಊಟಕ್ಕೆ ಬಿಸಿದ್ರೆ ಹೇಳೋದು ಅದು ಬೇರೆ ಮಾತು. ಅಂದ್ರೆ ದರ್ಶನ ಪ್ರಧಾನ, ಊಟ ಸೆಕೆಂಡರಿ. ಊಟನೇ ಪ್ರಧಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಭೀಮಸೇನಿಗೆ ಹೂ ಬೇಕಾಗಿರಲಿಲ್ಲ, ಆತನಿಗೆ ಬೇಕಾಗಿದ್ದ ಆರಾಧಯಾಮಿ ಮಣಿ ಸನ್ನಿಭಂ ಆತ್ಮಬಿಂಬೆ ಮಾಯಾಹುರೇ ಹೃದಯ ಪಂಕಜ ಸನ್ನಿವಿಷ್ಟಂ. ಭೀಮಸೇನ ಮಾಡ್ತಕ್ಕ ದೇವರ ಸ್ತೋತ್ರ. ಪ್ರತಿನಿತ್ಯದಲ್ಲೂ ಭಾವಾಷ್ಟ ಪುಷ್ಪ ವಿಹೀನ ಹರಿಮರ್ಚಯಾಮಿ. ಭೀಮಸೇನ ದೇವ ಪೂಜಾ ಪದ್ಧತಿ ಆಚಾರ ತಂತ್ರಸಾಲಿ ಬರೆದ ಪದ್ಧತಿ ಯಾವುದೋ ಅಂಥದ್ದೇ. ಆತನ ಈ ಹೂ ಬೇಕಿರಲಿಲ್ಲ. ನಿಜವಾದ ಹೂವು ಅಂತ ಹೇಳಿದರೆ ಈ ರಾಕ್ಷಸರ ಸಂಹಾರ ಮಾಡತಕ್ಕಂಥ ಕೆಲಸ ಆಗಬೇಕಾಗಿತ್ತು. 8 ಜನಗಳನ್ನು ಕೊಂದಾಗ 4-5 ಜನ ಉಳ್ಕೊಂಡ್ರೆ ಅಷ್ಟೇ, ಉಳ್ಕೊಂಡ್ರಲ್ಲ ಉಳಿಸಿದ್ದು ರಿಪೋರ್ಟ್ ಕೊಡಕ್ ಬೇಕಲ್ಲ, ಕುಬೇರರಿಗೆ ವರದಿ ಒಪ್ಪಿಸ್ಬೇಕಲ್ಲ. ಹನುಮಂತನ ಹಾಗೇನೆ, ರಾವಣ ಎಲ್ಲ ಸೈನಿಕರು ಒಂದು ರಿಪೋರ್ಟ್ ಕೊಡೋ ಪೂರ್ತಿ 4 ಜನ ಉಳಿಸ್ತಿದ್ದಂತೆ. ಅವರು ನೆಕ್ಸ್ಟ್ ಬ್ಯಾಚ್ ಅನ್ನು ಹೋಗ್ತಾ ಇದ್ರು, ಈ ಬ್ಯಾಚ್ ರಿಪೋರ್ಟ್ ಕೊಡೋದು ನೆಕ್ಸ್ಟ್ ಟೈಮ್ ಹೋಗ್ಬಿಡೋದು ಅಷ್ಟೇ. ಇದು ಅದೊಂದು ಯೋಗ, ಅದೊಂದು ಎಲ್ಲರೂ ಕೊಟ್ಬಿಟ್ಟು ಸುದ್ದಿನೇ ಮುಟ್ಟೋದಿಲ್ಲ, ಹಾಗಾಗಬಾರ್ದು. ಅವರೆಲ್ಲ ಕುಬೇರರ ಮುಂದೆ ಹೇಳಿದ್ರಂತೆ, ರಾಜ ಹೀಗಾಯ್ತು, ಭಾರಿ ಕಷ್ಟಪಟ್ಟು ಯಾರೋ ಭೀಮ ಅಂತ ಬಂದಿದ್ದಾನಂತೆ, ಈರು ಅಸಾಧಾರಣ ಪರಾಕ್ರಮಿ, ಹೂಗಳನ್ನು ಕಿತ್ಕೊಳ್ಳೋಕೆ ಹೊರಟ, ನಾವು ಗಲಾಟೆ ಮಾಡಿದ್ವಿ, ಹೊಡೆದಾಕಿಬಿಟ್ಟ, ಎಲ್ಲರೂ ಹೋದ್ರು, 4 ಜನ ಹೇಗೋ ಉಳ್ಕೊಂಡು ಬಂದ್ವಿ ಅಂತ ಎಲ್ಲ ಹೇಳಿದ್ರಂತೆ. ಕುಬೇರ ಒಳ್ಳೆ ಶಾಂತವಾಗಿ ಕೇಳ್ತಾನೆ, ಎಲ್ಲ ಕೂಡ ಕೇಳ್ತಾನೆ, ಯಾರು ಅಂತ ಹೇಳಿದ್ರಿ ಅಂತ ಕೇಳ್ತಾನೆ. ಭೀಮಸೇನ ಅಂತೆ, ಮತ್ತೆ ಯಾತಕ್ಕೆ ಬಂದಿದ್ದ ಹೂ ತರಲಿಕ್ಕೆ ಅಂತೆ, ನೀವೇನ್ ಮಾಡಿದ್ರಿ, ಅಡ್ಡಗಟ್ಟು ಹೊಡೆಸ್ಕೊಂಡು ಬಿಟ್ರ, ಭೀಮಸೇನ ಬಂದಿದ್ದು, ಭೀಮಸೇನ ಮಹಾವೀರ ನನಗೆ ಗೊತ್ತು, ತಗೊಂಡೋಗ್ಲಿ ಬಿಡಿ ಅಂತ ಹೇಳಿಬಿಟ್ರಂತೆ. ಇವಾಗ ಸತ್ಯದಂತೆ ಬಂತು ಪಾಪ ಇದಕ್ಕೆಲ್ಲ ಕೂಡ. ಮೊದಲೇ ಬಂದು ರಿಪೋರ್ಟ್ ಕೊಟ್ಟಿದ್ರೆ ಪ್ರಾಣ ಉಳಿತಿತ್ತು ಪಾಪ. ಇವ್ರು ಮೊದಲೇ ರಾಜನಾಥ್ ಹೋಗ್ಬಿಟ್ಟು ಹೀಗಾಗಿದೆ ಅಂತ ವರದಿ ಒಪ್ಪಿಸಿ ಬಿಟ್ಟಿದ್ರೆ ಕುಬೇರ ಹೇಳ್ತಿದ್ದ ತಗೊಂಡೋಗ್ಲಿ ಭೀಮಸೇನ ಅಂತೇಳಿ. ಇವರಿಗೆ ಭೀಮನ ಮಹತ್ವ ಗೊತ್ತಿಲ್ಲ, ಕುಬೇರನ ಭೀಮ ಮಹತ್ವ ಗೊತ್ತಿದೆ. ಒಬ್ರು ಡಿ ಸಿ ಗವರ್ನರ್ ವಿಷಯ ಯಾರಿವರಿಗೆ ಗೊತ್ತಿರೋದಿಲ್ಲ, ಯಾರೋ ನಮ್ಮಂತೆ ತಿಳ್ಕೊಂಡ್ಬಿಡ್ತಾರೆ. ಆ ಪರಿಚಯ ಮಾಡಬೇಕು ಅಂತ ಜ್ಞಾನ ಬೇಕಲ್ಲ, ಅದಕ್ಕೆ ಭೀಮಸೇನ ವಿಷಯ ಕುಬೇರನೇ ಗೊತ್ತಾಯ್ತೆ ಹೊರತು ಈ ರಾಕ್ಷಸರಿಗೆ ಗೊತ್ತಿರಲಿಲ್ಲ. ವಿತ್ತೇಶ್ವರ ಜಾನನ್ ಭೀಮ ಮಹಾತ್ಮ್ಯಂ ನಚುಕೋಪಹ ಅಂತ ಹೇಳಿದ್ದಾರೆ. ಕೋಪ ಬರಲೇ ಇಲ್ವಂತ, ಬೇಕಾದಷ್ಟು ವೈಲಿ ಅವಶ್ಯ ವೈರಿ ಅಂತ ಹೇಳಿಬಿಡಿ ಅಂತ ಹೇಳಿದ್ರೆ ಅದಕ್ಕೆ ಎತ್ತದ ಅಧಿಕ ಪ್ರಸಂಗ ಅಂತ ಮಾಡಿದ್ದ ಅವರೆಲ್ಲ ಅಧಿಕ ಪ್ರಸಂಗ ಮಾಡ್ಕೊಂಡಾಗಾಯ್ತು ಅಷ್ಟೇ. ಒಂದ್ ನಿಮಿಷ ಇವರು ಕೇಳಿಬರ್ತೀವಿ ಅಂದ್ರೆ ಮುದೋಗ್ತಿತ್ಬೇಕಾದ್ರೆ ನಿಮಿಷ ಅದಕ್ಕೆ ಅಡ್ಡಿ ಮಾಡ್ತಿರಲಿಲ್ಲ. ನಮ್ಮ ರಾಜನ ಕೇಳಿಬರ್ತೇವೆ, ಹೇಳಿದ್ರೆ ಆಯ್ತು ಅಂತ ಹೇಳಿದ್ರೆ ಮುದೋಗ್ತಿತ್ತು. ಅದೇ ಕೆಲಸ ಅಲ್ಲಿ ಮಾಡ್ತಾರೆ. ಸುಗ್ರೀವನ ವನವನ್ನ ಮಧುವನವನ್ನ ಯಾವಾಗ ಕಪಿಗಳು ಧ್ವಂಸ ಮಾಡಿಬಿಟ್ರೋ ಅವ್ರು ಗಲಾಟೆ ಮಾಡೋದಿಲ್ಲ, ಸುಗ್ರೀವ್ ರಿಪೋರ್ಟ್ ಕೊಡ್ತಾರೆ ಹೋಗ್ಬಿಟ್ಟು, ಸುಗ್ರೀವ ನಿನ್ ಮಧುವನೆಲ್ಲ ಹೋಯ್ತು ಅಂತ ಹೇಳಿಬಿಡ್ತಾರೆ. ಯಾರು ನಾಶ ಮಾಡಿದ್ರು? ನಮ್ಮದೇ ಕಪಿಗಳು ನಾಶ ಮಾಡಿದ್ರು. ಯಾರು ಹೇಳಿದ್ರಂತ ಅವರಿಗೆ? ಹನುಮಂತ ಹೇಳಿದನಂತೆ. ಹನುಮಂತ ಹೇಳಿದನಂತ ಹಾಗಿದ್ದಾರಲ್ಲ, ಗೌರವ ಸನ್ಮಾನ ಮಾಡಿ ಕರ್ಕೊಂಡ್ಬನ್ನಿ ಅಂತ ಹೇಳಿಬಿಡ್ತಾರೆ. ಆ ರಿಪೋರ್ಟ್ ಅನ್ನು ಹೇಗೆ ರೆಸ್ಪಾಂಡ್ ಮಾಡ್ತಾನೆ ನೋಡ್ಬೇಕು. ಯಾರೋ ಹೂಕಿದ್ರು, ಯಾರು ಸಾಬ್ಗಳು ಹೇಳಿದ್ರು ತಪ್ಪಾಗಿ ಬಿಡ್ತಾರೆ. ಯಾರೋ ಹೇಳಿದ್ರು ಒಂಬತ್ತು ಬೇರೆ, ಅವರು ಹೇಳಿದ್ರೆ ಮಠಕ್ಕೆ ಬೇಕಂತ ತಗೊಂಡೋಗಿ ಅಂತ ಹೇಳ್ತಾರೆ. ಆಟೈತೆ, ಮನೆಗೆ ಹೋಗೋದು ಬೇರೆ, ಮಠಕ್ಕೆ ಹೋಗೋದು ಬೇರೆ. ಅಲ್ಲಿಂದ ಮನೆಗೆ ಹೋದ್ರೆ ತಪ್ಪಾಗ್ತದೆ ಅಷ್ಟೇ, ಬರೀ ಮಠ ಬೇರೆ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ಬಿಟ್ಟೆ ಭಾರಿ ಡೇಂಜರ್. ಅಲ್ಲಿ ಹೋದ್ರೆ ಜನಕ್ಕೆ ಬಿಡ್ತದೆ. ಮಠ ಸಾರ್ವಜನಿಕ ಸಂಸ್ಥೆ ಆದ್ದರಿಂದ ಎಲ್ಲರಿಗೂ ಮುಟ್ಟುತ್ತೆ ಅಂತ ಅರ್ಥ. ಸಂಸ್ಥೆಗೆ ಕೊಡೋದಕ್ಕೂ ವ್ಯಕ್ತಿ ಕೊಡೋದಕ್ಕೂ ಡಿಫ್ರೆನ್ಸ್ ಅದೇನೆ, ಇದು ಸಂಸಾರಕ್ಕಾದ್ರೆ ಅದು ಜನಕ್ಕಾಗತ್ತೆ. ಆದ್ರಿಂದಾನೆ ಭೀಮಸೇನನ ಹಿರಿಮೆ ಸರಿಯಾಗಿ ಗೊತ್ತಿತ್ತಲ್ಲ ಕುಬೇರನಿಗೆ, ಒಯ್ಲಿ ಅಂತ. ಆತ ಧನೇಶ್ವರ ಅಂತಾನೆ ಹೆಸರು, ಕುಬೇರನಿಗೆ ಧನೇಶ್ವರ ಅಂತಾನೆ ಹೆಸರು. ಅಂಥವನು ನೋಡಿ, ಅವ್ರ ರಾಕ್ಷಸರ ಸ್ವಭಾವ ಗೊತ್ತಾತನಿಗೆ. ಯಾಕೆ? ಅವ್ರ ತಮ್ಮನೇ ರಾಕ್ಷಸ, ರಾವಣನಂತ ರಾಕ್ಷಸ ಅವನು ತಮ್ಮ ಅಂದ ಮೇಲೆ ರಾಮಾಯಣಕ್ಕೂ ಮಹಾಭಾರತಕ್ಕೂ ಲಿಂಗ್ ಸಿಗ್ತದ. ಕುಬೇರ ಒಳ್ಳೆ ಸಾತ್ವಿಕ ಶಿರೋಮಣಿ, ಭೀಮನಿ ಬೇಕಾದಷ್ಟು ಕೊಡಿ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟನಂತೆ. ಇಷ್ಟೊತ್ತಿಗೇನಾಯ್ತು ಅಂದ್ರೆ, ಧರ್ಮರಾಜ ಕೆಲವು ಶಕನಗಳನ್ನು ನೋಡುತ್ತಾನೆ. ಆ ಶಕನ ನೋಡಿದ ತಕ್ಷಣ ಏನೋ ಗಲಾಟೆ ಆಗ್ತಿದೆ ಅಂತ ಅನಿಸ್ತಂತೆ. ಅಥೋ ಕಲಹ ಶಂಸೀನಿ ಶಕುರಾರಿ ಯುಧಿಷ್ಠಿರಹ. ಧರ್ಮರಾಜ ಭಾರಿ ಭಾರಿ ಬುದ್ಧಿವಂತ ಆತ, ಕೆಲವು ಸೂಚನೆಗಳಿಂದ ಅರ್ಥ ಮಾಡಿಕೊಂಡಂತೆ ಏನೋ ಗಲಾಟೆ ಆಗ್ತಿದೆ, ಎಲ್ಲೋ ಹೊಡೆದಾಟ ಆಗ್ತಿದೆ ಅಂತ ಅರ್ಥ ಅಂತ ತಿಳ್ಕೊಂಡಂತೆ. ನಮ್ಮ ಜನಕ್ಕೆ ಮೋಡ ನೋಡ್ರಿ, ಮಳೆ ಬರಾಗಿದೆ ಇವೆಲ್ಲ ಕೆಲವು ಗೊತ್ತಾಗುತ್ತೆ. ಕೂಗಿದ್ರೆ ಎಲೆಕ್ಷನ್ ಕೂಗ್ತಾರೆ ಅಂತ ಅರ್ಥ ಆಗುತ್ತೆ. ಕೆಲವೆಲ್ಲ ತಮ್ಮದೇ ಅರ್ಥ ಇರ್ತದೆ. ಇಲ್ಲಿ ಏನೋ ಗಲಾಟೆ ಆಡಕ್ಕೆ ಕಾಣಿಸ್ತಾ ಇದೆ ಅಂತ ಹೇಳಿ, ಈ ಗಲಾಟೆ ಮಾಡೋದು ತಮ್ಮಲ್ಲಿ ಯಾರಾದ್ರೂ ಗೊತ್ತು, ಭೀಮಸೇನೇ ಅಂತ ಗೊತ್ತು ಅವರಿಗೆ, ಈ ಗಲಾಟೆ ಭೀಮಸೇನೇ ಮಾಡಿರಬೇಕು ಅಂತ ಹೇಳಿ ತಕ್ಷಣ ಕೇಳಿದರಂತೆ. ಕೃಷ್ಣಾಂ ಪಪ್ರಚ್ಛ, ದ್ರೌಪದಿ ಅನ್ಕರ, ದ್ರೌಪದಿ ಎಲ್ಲಿ ಭೀಮಸೇನ ಅಂತ ಕೇಳಿ. ತ್ವಭೀಮ ಇತಿ, ಭೀಮ ಎಲ್ಲಿ ಅಂತ ಹೇಳಿದ ತಕ್ಷಣ ದ್ರೌಪದಿ ಎಲ್ಲ ಕಥೆ ಹೇಳ್ತಾಳೆ. ಇವು ಬಂದ್ಬಿದ್ದು ನಾನು ಕೇಳಿದೆ ತರಲಕ್ಕೆ ಅಂತ ಹೋಗಿ ಆಯ್ತು. ಧರ್ಮರಾಜನ ಓ ಅದಕ್ಕೆ ಇಷ್ಟೆಲ್ಲ ಆಗಿದೆ ಈಗ ಅಂತ ಹೇಳಿ, ಎಲ್ಲಿ ಹೋಗಿರ್ಬೋದು, ಗಂಧಮಾದನ ಎಲ್ಲ ವಿಷಯ ಗೊತ್ತಾಯ್ತಾಗ. ಅಲ್ಲಿ ಹೋಗ್ಬೇಕಲ್ಲ, ಅದು ಮೆಥಡ್ ಗೊತ್ತಿಲ್ಲ, ಅದಕ್ಕೆ ಗೊತ್ತಿತ್ತಲ್ಲ ಸುಲಭವಾಗಿ. ಘಟೋತ್ಕಚ ಅಂತ ಕರೀತಾರೆ, ಘಟೋತ್ಕಚ ಬರ್ತಾನೆ. ಇಷ್ಟೆಲ್ಲ ಭೀಮಸೇನ ಹತ್ಕೊಂಡು ಹೋಗಿದ್ದು, ಆದ್ರೆ ಧರ್ಮರಾಜ ಹತ್ಕೊಂಡು ಹೋಗಿದ್ದಲ್ಲ, ಘಟೋತ್ಕಚನ ಕುತ್ಕೊಂಡು ಹೋಗಿತ್ತು. ಎಷ್ಟು ಡಿಫರೆನ್ಸ್ ಇತ್ತು ಅಂದ್ರೆ, ಭೀಮನಿಗೂ ಧರ್ಮರಾಜನಿಗೂ ವ್ಯತ್ಯಾಸ ಅಲ್ಲೇ ನಾವು ಕಾಣುತ್ತೆ. ಭೀಮಸೇನಂತೆ ಯಾರು ಹೋಗ್ಲಿಕ್ಕಾಗೋದಿಲ್ಲ, ಯಥಾರ್ಥಕ ರಾಕ್ಷಸರ ಗುಂಪು ಬರುತ್ತೆ, ಎಲ್ಲ ಕುತ್ಕೋತಾರೆ. ಅವರಿಗೆ ಆ ಪೀರಿಯಡ್ ಆದ್ರಿಂದ ಅವ್ರ ಯೋಚನೆ ಬೇರೆ. ಎಲ್ಲ ಹತ್ಕೊಂಡು ಅಲ್ಲಿಂದ ಹೊರಟ್ರಂತೆ, ಭೀಮನ ಹತ್ರ ಬರುತ್ತಾ ಆಯ್ತ. ಇಲ್ಲಿ ಧರ್ಮರಾಜನ ಗಮನಿಸಬೇಕು, ಆತನ ಕಣ್ಣು ಭೀಮಸೇನೆ ಮೇಲೆ ಯಾವಾಗಲೂ ಕೂಡ. ಅದರ ಫಲ ಇದೆಲ್ಲ ದುಶ್ಚರೋಳ ಯೋಗ ಬಂತು. ನೋಡಿದರೆ ಭೀಮಸೇನ ಅದರ ಕೊಂದು ಹಾಕಿ ಆಗಿತ್ತು, ನಿಂತ್ಕೊಂಡಿದ್ದ ನೋಡಿದರಂತೆ. ಭೀಮಸೇನ ಏನಪ್ಪ ಹೀಗೆ ಮಾಡಿಬಿಟ್ಟಿದ್ಯಾ, ಇಷ್ಟನ ಕೊಂದುಬಿಟ್ರೆ ಗತಿ ಏನು? ಕುಬೇರನ ಕಡೆಯವರು ಪಾಪ ಗಲಾಟೆ ಆದರೆ ಕಷ್ಟ ಅಂದ್ರೆ ಕುಬೇರ ಹೇಳಿ ಆಯ್ತು, ಎಲ್ಲ ಒಪ್ಪಿ ಆಯ್ತು, ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಖುಷಿಯಾಯ್ತು. ಅಷ್ಟೊತ್ತಿಗೆ ಕುಬೇರ ತನ್ನ ದೂತರನ್ನು ಕಳಿಸೇ ಬಿಡ್ತಾನಲ್ಲಿಗೆ. ಪಾಂಡವರೇ, ನನ್ನ ಪುಣ್ಯ ನಿಮ್ಮಂಥವ್ರು ಬಂದಿದ್ದೀರಿ, ಹೇಳ್ಕಳಿಸಿದ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲ ಕೂಡ ದೊಡ್ಡ ಯೋಗ, ಹೇಗೋ ವನವಾಸದಲ್ಲಿದ್ದೀರಿ, ಎಲ್ಲೇ ಹೋಗಬೇಡಿ, ಇಲ್ಲೇ ಉಳ್ಕೊಂಡ್ಬಿಡಿ ಅಂತ ಹೇಳಿಬಿಟ್ಟು ಇಲ್ಲೇ ಉಳ್ಕೊಂಡು ಬಿಡಿ. ಅವತ್ತಿನಿಂದ ಅವರ ವಾಸ ಅಲಕಾಪಟ್ಟಣದಲ್ಲಿ ವಾಸವರದಿ ಗಂಧರ ವಾಸ. ಆ ಜಾಗದಲ್ಲಿ ಆ ಕುಬೇರನ ಅಲಕಾಪುರಿ ಇರತಕ್ಕಂಥದ್ದು, ಅಲ್ಲಿ ವಾಸ ಮಾಡಲು ಶುರು ಮಾಡ್ತಾ ಇದ್ದಾರೆ ಪಾಂಡವರು. ನಮಗೊಂದು ಪ್ರಶ್ನೆ ಉತ್ತರ ಸಿಕ್ತು, ಅರ್ಜುನ ಸ್ವರ್ಗದಲ್ಲಿದ್ದಾನೆ, ಇವರೆಲ್ಲಿದ್ದಾರೆ, ಇವರು ಅಲಕಾಪಟ್ಟಣದಲ್ಲಿ ಇವರಿದ್ದಾರೆ. ಇದು ಇಬ್ಬರು ದೇವರು, ಇದು ದಿಕ್ಪಾಲಕ, ಕುಬೇರ ದಿಕ್ಪಾಲಕ, ದಿಕ್ಪಾಲಕರಂತ ಇವರು ವಾಸ ಮಾಡುತ್ತಾರೆ. ಇಂದ್ರ ದಿಕ್ಪಾಲಕ, ಅಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಉತ್ತರ ದಿಕ್ಪಾಲಕರಾದ ಕುಬೇರನ ಬಳಿಯಲ್ಲಿ ಉಳಿದ ಪಾಂಡವರ ವಾಸ, ಪೂರ್ವ ದಿಕ್ಪಾಲಕರಾದ ಇಂದ್ರನ ಬಳಿಯಲ್ಲಿ ಅರ್ಜುನನ ವಾಸ. ದುರ್ಯೋಧನ ಕನಸು ಕಾಣ್ತಾ ವನವಾಸ ಮಾಡ್ತಾರೆ, ಕನಸು ಕಾಣ್ತಾ ಕೂತಿದ್ದಾರೆ. ಅದಕ್ಕೆ ಯೋಗ್ಯ ಜೀವರು ಎಲ್ಲೇ ಇದ್ರೂ ಅವರಿಗೆ ವೈಭವದ ಒಂದು ಸನ್ಮಾನವಾಗುತ್ತೆ ಹೊರತು ಅವ್ರ ದುಃಖ ಪಡೋ ಪ್ರಸಂಗ ಬರೋದಿಲ್ಲ. ಅವ್ರ ಒಳಗಿನ ಸುಖ ಅಂತೂ ಯಾರು ಏನು ಮಾಡಕ್ ಆಗೋದೇ ಇಲ್ಲ. ಒಳಗಿನ ಆನಂದವನ್ನ ಕೆಡಿಸೋ ಶಕ್ತಿ ಯಾವ ದೈತ್ಯನಿಗೂ ಬರೋದಿಲ್ಲ, ರೀಚ್ ಆದ್ರೆ ತಾನೇ ಸಿಗ್ಲಿಕ್ಕೆ ಅವರಿಗೆ. ಇದು ವಿಶಿಷ್ಟವಾಗಿರತಕ್ಕಂಥ ಸಿದ್ಧಿ ಪಾಂಡವರದ್ದು. ಕಾಲ ಕಳೀತಾ ಇದೆ, ಸ್ವಲ್ಪ ದಿವಸವಾಯಿತು. ಆಗೊಂದು ಮತ್ತೊಂದು ಪ್ರಸಂಗ ಬಂತು. ಇಷ್ಟೊತ್ತು ಕುಬೇರನ ಅಡಕಾಪಟ್ಟಣದ ಹೊರಗೆ ಇದ್ದ ಸರೋವರದಲ್ಲಿ ಆ ಸೌಗಂಧಿಕ ಪುಷ್ಪಾಡಿದ್ದು ಭೀಮಸೇನ ತರಲಕ್ಕೆ ಬಂದಿದ್ದೆಲ್ಲ ಕಥೆಯಾಯ್ತು. ಇನ್ನೊಂದ್ಸಲ ಭೀಮ ದ್ರೌಪದಿಯರು ಒಟ್ಟಿಗೆ ಇದ್ದಾಗ ಒಂದು ಸ್ಥಳದೊಳಗೆ ಮತ್ತೆ ನಾಲ್ಕಾರು ಪುಷ್ಪ ಹರ್ಕೊಂಡು ಬಂದ್ವಂತೆ. ಇದು ಇನ್ನೊಂದು ಕಥೆ, ಇದನ್ನ ಯಾರು ಉಳಿದವರು ಬರೆದಿಲ್ಲ, ಇದು ಮೂಲದಲ್ಲಿದೆ, ಆಚಾರ್ಯ ಬರೆದಿದ್ದಾರಷ್ಟೇ. ಉಳಿದ ಎಲ್ಲಾ ಕವಿಗಳು ಒಂದಕ್ಕೆ ಸೌಗಂಧಿಕ ಪುಷ್ಪ ಕಥೆ ಮಾತ್ರ ನಿಲ್ಲಿಸಿಬಿಟ್ಟಿದ್ದಾರೆ. ಮೂಲ ಮಹಾಭಾರತದಲ್ಲಿ ಎರಡು ಸರ್ತಿ ಹೂತರ ಪ್ರಸಂಗ ಬರುತ್ತೆ ಭೀಮಸೇನ. ಅದೇ ಸಂಜೀವ ಸಲ ಹೊರತು ಒಂದ್ ಸರ್ತಿ ಅಲ್ಲ, ಎರಡು ಸಲ ಸಂಜೀವನ ಪರ್ವತ ತಂದಿದ್ದು ಹನುಮಂತ, ಎರಡು ಸಲ ಈ ಪುಷ್ಪಗಳನ್ನು ತಂದಿದ್ದು ಭೀಮಸೇನ. ಮತ್ತೆ ಪುಷ್ಪಗಳು ಬಂದು ಬಿದ್ದು ಕೃಷ್ಣ ದ್ರೌಪದಿಗೆ. ಈ ವಿಚಿತ್ರ ಪುಷ್ಪಗಳಿವೆ, ಇವತ್ತು ನೋಡಕ್ಕೆ ಸಿಗೋದಿಲ್ಲ, ಅಲ್ಲಿದ್ ಮಾತ್ರ ಇದ್ದ ಪುಷ್ಪಗಳಂತೆ. ಪಂಚವರ್ಣಾನಿ ಪುಷ್ಪಾಣಿ, ಒಂದೇ ಹೂವಿನಲ್ಲಿ ಐದು ಕಲರ್ ಇದ್ವಂತೆ. ಇದು ವಿಶೇಷ, ಇದು ಒಂದೇ ಹೂವು, ಅವೆಲ್ಲ ಚಿನ್ನದ ಹೂಗಳು, ವಾಸನೆ ಮಾತ್ರ ಭಾರಿ ಜೋರು. ಸೌಗಂಧಿಕ ಅಂತಾನೆ ಹೆಸರು ಅದಕ್ಕೆ. ಇವು ಹಾಗಲ್ಲ, ವಾಸನೆನೂ ಇದೆ, ಒಂದೇ ಹೂವಿನಲ್ಲಿ ಐದು ಬಣ್ಣ ಇದೆ ಅಂತ. ಅದು ವಿಜ್ಞಾನಕ್ಕೆ ಸವಾಲ್ ಅದು, ಒಂದು ಒಂದೊಂದು ದಳ ಒಂದೊಂದು ಕಲರ್, ಅಂತ ಹೂಗಳು ಬಂದು ಬಿದ್ದುವಂತೆ. ಕೃಷ್ಣ ದ್ರೌಪದಿ ದೇವಿ ಯಥಾ ಪ್ರಕಾರ ಇಂಥ ಹೂಗಳು ನನಗೆ ಬೇಕು, ಹೂಗಳು ಬೇಕಿಲ್ಲ, ಯಥಾ ಪ್ರಕಾರ ರಾಕ್ಷಸರಿದ್ದಾರೆ ಅಲ್ಲೂ ಕೂಡ ಅವ್ರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆಯ್ತು. ಒಂದು ಭೀಮಸೇನ ಹೋಗ್ತಾ ಇದ್ದಾರೆ ಅಲ್ಲಿಂದ. ಇದು ಭಾರಿ ರಿಸ್ಕಿ, ಇದು ಯಾಕೆಂದ್ರೆ ಊರು ಹೊರಗಿಲ್ಲ, ಇದು ಸರೋವರ, ಊರು ಒಳಗಿರತಕ್ಕಂಥ ಸರೋವರ. ಇದು ಕುಬೇರನಿಗೆ ತೀರ ವೈಯಕ್ತಿಕವಾದಂತ ಸಂಪತ್ತು, ಅವನ ಮನೆಗೆ ಅಂಟಿಕೊಂಡಿದ್ದಂತ ಭಾರಿ ದೊಡ್ಡ ಸರೋವರ ಅದು. ಅದಕ್ಕೆ ಸಂಬಂಧಪಟ್ಟಂತೆ ವಿಶಾಲವಾದ ಜಾಗ ಅದು. ಅಲ್ಲಿ ಆ ಪುಷ್ಪಗಳು ಬೆಳೆದಿತ್ತು. ಭೀಮಸೇನ ಅಲ್ಲಿ ಹೊರಟೇ ಬಿಡ್ತಾನೆ. ಯಥಾ ಪ್ರಕಾರ ಗಾಡಿ ಹೋಗ್ಲಿಕ್ಕೆ ಅಡ್ಡಿನ, ಗಾಡಿ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ, ಕಿಟಕಿ ತೆಗೆದ್ರೆ ಗಾಡಿ ತಾರೆ ಬಂದು ಅದನ್ನು ಬಾಗಿಲು ಹಾಕಿ ಆರತಿ ಮಾಡಿ ಕರಿಬೇಕಾಗಿಲ್ಲ, ಅಲ್ಲಿ ಬಂದಾಗಿರುತ್ತದೆ. ಭೀಮಸೇನಿಗೆ ಅಡ್ಡಿ ಆತಂಕಗಳೇ ಇಲ್ಲ. ಸಸಿಯಿದ ಹೊರಟು ಅಲ್ಲಿ ಪ್ರವೇಶ ಮಾಡಿದನು. ಹನುಮಂತನಾಗಿ ಈಗ ಕುಬೇರನ ತಮ್ಮ ರಾವಣನ ವನವನ್ನ ಪ್ರವೇಶ ಮಾಡಿದ್ದು, ಭೀಮನಾಗಿ ಕುಬೇರಂದೇ ವನ ಪ್ರವೇಶ ಮಾಡಿದ್ದಷ್ಟೇ. ಆ ಪುಷ್ಪವನದಲ್ಲಿ ಪ್ರವೇಶ ಮಾಡಿ ಅಲ್ಲಿದ್ದ ಪಂಚವರ್ಣಗಳ ಪುಷ್ಪಗಳನ್ನು ತರಲಿಕ್ಕೆ ಅಂತ ಹೊರಟ. ಯಥಾ ಪ್ರಕಾರ ಅಲ್ಲಿ ಒಬ್ಬ ರಾಕ್ಷಸರ ದೊಡ್ಡ ಗುಂಪು, ಇದು ಬರೀ ಲಕ್ಷ ಗಿಕ್ಷ ಅಲ್ಲ, ಪದ್ಮತ್ರಯಂ ಅಂತ ಹೇಳಿದ್ದಾರೆ. ಮೂರು ಪದ್ಮ ಅಂದ್ರೆ ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸರು ಕಾಯ್ತಾ ಇದ್ದಾರೆ, ಭಯಂಕರ ರಾಕ್ಷಸರು. ಆ ರಾಕ್ಷಸರಿಗೆಲ್ಲ ಒಂದು ಟೆಕ್ನಿಕಲ್ ನೇಮ್ ಅವರಿಗೆ, ಕ್ರೋಧವಶರು ಅಂತ ಅವ್ರ ಹೆಸರು. ಕ್ರೋಧವಶರು ಅಂತಕ್ಕಂಥ ಅವರು ಕ್ರೋಧವಶರೇ, ಇವರು ಕ್ರೋಧವಶರೇನೆ. ಕ್ರೋಧವಶರು ಕ್ರೋಧವಶರು ಅಂತ ಹೇಳಿದ್ರೆ ತನ್ನದೇ ಆದ ಅರ್ಥ ಇದೆ. ಅಂತಃಕೃದ್ಧ ಬಹಿರ್ಭಕ್ತಾ ದೇವೈ ಕ್ರೋಧವಶಾಸ್ಪೃತಾ ಅಂತ ಡೆಫಿನೇಷನ್ ಅದಕ್ಕೆ. ಮೇಲೆ ಭಾರಿ ದ್ವೇಷ, ಒಳ ಮಾತ್ರ ಪ್ರೀತಿ ತೋರಿಸ್ತಕ್ಕಂಥ ಆಷಾಢಭೂತಿಗಳನ್ನ ಕ್ರೋಧವಶರು ಅಂತ ಕರೀತಾರೆ. ಮೇಲೆ ಸೌಮ್ಯವಾಗಿ ಕಾಣ್ತಾರೆ, ಒಳಗೆ ವಿಷ ತುಂಬಿಕೊಂಡಿರ್ತಾರೆ. ಅಂತ ಭಾರಿ ಕೆಟ್ಟ ರಾಕ್ಷಸರನ್ನ ಕ್ರೋಧವಶ ಅಂತ ಹೆಸರಿಂದ ಕರೀತಾರೆ. ಅಂತ ರಾಕ್ಷಸರೆಲ್ಲ ಕೋಟಿಗಟ್ಟಲೆ ಕಾಯ್ತಾ ಇರ್ತಾರೆ. ಆದ್ರಿಂದ ವ್ಯಾಲ್ಯೂ ಜಾಸ್ತಿ ಅಂತ ಅರ್ಥ ಆಯ್ತಲ್ಲ, ಲಕ್ಷಗಟ್ಟಲೆ ಕಾಯೋ ವನಕ್ಕಿಂತ ಇದು ಇನ್ನೂ ಜಾಸ್ತಿ ಅಂತಾಗಿದ್ದಕ್ಕೆ ಕೋಟಿಗಟ್ಟಲೆ ರಾಕ್ಷಸರನ್ನು ಕಾವಲಿಟ್ಟಿದ್ದಾನೆ. ಭೀಮಸೇನ ಯಥಾ ಪ್ರಕಾರ ಪ್ರವೇಶ ಮಾಡ್ತಾನೆ. ಹಾಗೆ ಅವರೆಲ್ಲ ಯುದ್ಧ ಶುರು ಮಾಡ್ತಾರೆ. ಮತ್ತೆ ಭೀಮಸೇನ ಹೇಳ್ತಾನೆ, ನಾನು ತಗೊಂಡು ಹೋಗೋನು, ನಹಿ ಯಾಚಂತಿ ರಾಜಾನಹ, ಇದೆಲ್ಲ ನನ್ನದೇ ಸ್ವತ್ತು, ಆದ್ದರಿಂದ ಹೂಗಳನ್ನ ನಾನು ಒಯ್ತಾ ಇದ್ದೇನೆ, ನೀವು ಸುಮ್ಮನೆ ಇದ್ರೆ ಸರಿ, ಯುದ್ಧದ ನಿಮ್ಮ ಪ್ರಾಣ ಹೋಗುತ್ತೆ ಅಂತ ಹೇಳಿದರೆ ಅವರೇನು ತಿಳ್ಕೊಳ್ಳಾರ ರಾಕ್ಷಸರು ಯಾಕಾಗ್ತಾರೆ. ಮತ್ತೆ ದಂಭ ದರ್ಪ ಅಭಿಮಾನಸ್ಯ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚಾಭಿತಾರ್ಥಶ್ಚ ಪಾರ್ಥ ಸಂಪದ ಮಾಸುರೀಂ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ತಿಳುವಳಿಕೆ ಇಲ್ದಿರೋದು ರಾಕ್ಷಸರ ಹುಟ್ಟು ಸ್ವಭಾವ. ಅವರಿಗೆ ತಿಳುವಳಿಕೆ ಇರೋದಿಲ್ಲ, ತಿಳುವಳಿಕೆ ಇಲ್ಲ ಅಂತ ಗೊತ್ತಿರೋದಿಲ್ಲ. ಎರಡೆರಡು ಅವರಿಗೆ ತಿಳುವಳಿಕೆ ಅವ್ರಿಗೆ ಇರೋದಿಲ್ಲ, ನಮಗೆ ತಿಳುವಳಿಕೆ ಇರೋದಿಲ್ಲ ಅಂತ ಗೊತ್ತಿರೋದಿಲ್ಲ. ಅರ್ಧ ದೊಡ್ಡ ತಪ್ಪಾಗದ ಅಲ್ಲಿ ಎಷ್ಟಂದ್ರೆ ನಮಗೆ ಗೊತ್ತಿಲ್ಲ, ಮುಗ್ದೋಯ್ತದ ಯಾಕೆ ತಲೆ ಕೆಡಿಸ್ಕೋಬೇಕು ನಾವಾಗ. ಹಾಗಲ್ಲ, ಗೊತ್ತಿಲ್ಲ ಅಂತ ಅನಿಸ್ಕೋಬಾರದು, ಗೊತ್ತಿದೆ ಅಂತ ಹೋಗಿ ಆಭಾಸ ಮಾಡಿಕೊಳ್ಳೋದು ಅವರ ವಿಚಿತ್ರವಾದ ಸ್ವಭಾವ. ಅಷ್ಟು ಜನಗಳು ಹೋಗಿ ಭೀಮನ ಆಕ್ರಮಣ ಮಾಡ್ತಾರೆ. ಹನುಮಂತನೇ ಮತ್ತೆ ಭೀಮಸೇನ ಅಲ್ಲಿ ಹೇಗೆ ಒಬ್ಬೇ ಒಬ್ಬ ಭೀಮಸೇನ, ಅಶೀತಿ ಕೋಟಿ ಯೂಥಪಂ ಪುರಸ್ಸರ ಅಷ್ಟ ಕಾಯೂತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವರುಣೋದ್ಬಲಂ. 80 ಕೋಟಿ ಸೇನಾಧಿಪತಿಗಳಿದ್ದ ರಾವಣನ ಸೈನ್ಯವನ್ನ ಒಬ್ಬ ಹನುಮಂತ ಸಂಹಾರ ಮಾಡಿದ ಹಾಗೆ ಒಬ್ಬ ಭೀಮಸೇನ ಕೋಟಿಗಟ್ಟಲೆ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಇಷ್ಟು ಜನಕ್ಕೂ ಕೂಡ ಶಿವನ ವರ ಇತ್ತು. ಮತ್ತೆ ಜೊತೆಗೆ ಅವರೆಲ್ಲರೂ ಸುತ್ತು ಸತ್ತೋದ್ರು. ಅವರಿಗೆ ಒಬ್ಬ ಪ್ರಧಾನವಾದ ನಾಯಕ ಒಬ್ಬ ಇದ್ದ, ಮಣಿಮಂತ ಅಂತ ಅವನ ಹೆಸರು. ಮಣಿಮಾನ್ ಅಂತಕ್ಕಂಥ ರಾಕ್ಷಸ ಇವರ ಮುಖಂಡ ಅವನು. ಅವನು ಯುದ್ಧಕ್ಕೆ ಬಂದ, ಅವನಿಗೂ ಭಾರಿ ವರ ಇತ್ತು. ಅವನಿಗೆ ಭೂಮಿಯಲ್ಲಿ ಅಲ್ಲಿ ಏಕಲವ್ಯನಾಗಿ ಹುಟ್ಟಿದವನು ಅವನೇನೆ, ಹಿಂದೆ ಹೇಳಿದೆ ಮಾತನ್ನ. ಅವನ ಮೂಲ ರೂಪ ಇತ್ತು. ಭೀಮಸೇನಿಗೆ ಅವನಿಗೆ ಯುದ್ಧವಾಗಿ ಬಿಟ್ಟು ಗದೆಯಿಂದ ಅವನನ್ನು ಹೊಡೆದಾಕಿದ್ದಾನೆ. ಆ ಸತ್ತ ಮಣಿಮಂತ ಸುಮ್ಮನಾಗಲಿಲ್ಲ, ಕಲಿಯುಗದಲ್ಲಿ ಹುಟ್ಟಿ ನಾನೇ ದೇವರು ಅಂತಕ್ಕಂತಹ ಮಿಥ್ಯಾಮತವನ್ನ ಮಾಯಾವಾದವನ್ನ ಪ್ರಸಾರ ಮಾಡಿದ ಅನ್ನೋದು ನಾವು ಪುರಾಣಗಳಿಂದ ತಿಳ್ಕೊಳ್ತಕ್ಕಂಥ ವಿಚಾರ. ಇದೆಲ್ಲ ಸುದ್ದಿ ಮತ್ತೆ ಕುಬೇರನ ಕಿವಿಗೆ ಮುಟ್ಟಿತು. ಕಾವಲುಗಾರನ ಆಗ್ತಾನೆ ಉಳಿಸಿದವರು ಹೋಗಿ ಹೇಳಿದರು. ಈ ಸರ್ತಿ ಅವರಿಗೆ ಸಿಟ್ಟು ಬಂತಂತೆ ಕುಬೇರನಿಗೆ, ಭಾರಿ ಕೋಪ ಬಂತಂತೆ. ಏನೋ ಸುಮ್ಮನೆ ಇದ್ರೆ ಭೀಮಸೇನ ಭಾರಿ ಮಾಡಿದಾಗ ಕಾಣಿಸ್ತಾ ಇದೆ, ಒಂದು ಕೈ ನೋಡೇ ಬಿಡ್ತೇನೆ ಅಂತ ಹೇಳ್ಬಿಟ್ಟು ರಥ ಹತ್ತೇ ಬಿಟ್ಟಂತೆ. ಯುದ್ಧಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ದೊಡ್ಡ ಸೈನ್ಯವನ್ನು ತಗೊಂಡು ಬಂದೇ ಬಿಡ್ತಾನಂತೆ, ಯುದ್ಧಕ್ಕೆ ಅಂತಾನೆ ಬಂದುಬಿಡ್ತಾನೆ. ಇಷ್ಟತಿ ಧರ್ಮರಾಜ ಏನ್ ಮಾಡ್ತಾನೆ, ಯಥಾ ಪ್ರಕಾರ ಚಿಹ್ನೆಗಳನ್ನು ನೋಡ್ತಾನೆ, ಏನೋ ಗಲಾಟೆ ಆಗಿದೆ ಅಂತ ಗೊತ್ತಾಗುತ್ತೆ. ಪುನಃ ಘಟೋತ್ಕಜ ಇರ್ತಾರಲ್ಲ, ಹತ್ಕೊಂಡು ಪರಿವಾರ ಸಮೇತವಾಗಿ ಅಲ್ಲಿ ಬಂದು ಇಳಿತಾನೆ. ಧರ್ಮರಾಜ ಅಲ್ಲಿ ಬರಲಿಕ್ಕೂ, ಭೀಮಸೇನ ಅಲ್ಲಿ ನಿಂತಿರೋದಕ್ಕೂ, ಕುಬೇರ ಬರಲಿಕ್ಕೂ ಎಲ್ಲ ಸರಿ ಹೋಗುತ್ತೆ. ಆಗ ಕುಬೇರ ಭಾರಿ ಸಿಟ್ಟಿನಿಂದನೇ ಬಂದಿರ್ತಾರೆ, ಭೀಮಸೇನ ಮಾತ್ರ ಅಲುಗಾಡೋದೇ ಇಲ್ಲ. ನಚಚಾಲ ವೃಕೋದರ, ಕುಬೇರ ಬಂತ ಅಂತ ಏನು ಭಯ ಪಡೋದೇ ಇಲ್ಲ. ಭೀಮ ಹೇಳ್ತಾನೆ, ನನಗೆ ಗೊತ್ತಿಲ್ಲದೆ ಒಂದೇ ಒಂದು ಪದ ಅಂದ್ರೆ ಭಯ ಅಂತ ಹೇಳಿದ್ದಾನೆ. ನಮಗೆ ಗೊತ್ತಿರೋ ಒಂದೇ ಪದ ಅಂದ್ರೆ ಅದು ಒಂದೇ ಪದೇ ಆಶ್ಚರ್ಯ ಅಂತ. ನಮಗೆ ಗೊತ್ತಿರೋದು ಭಯ 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 ಅಂತ ನಾವಂದ್ರೆ, ಭೀಮನಿಗೆ ಭಯದ ಹೆಸರೇ ಇಲ್ಲ, ಅದಕ್ಕೆ ಭೀರ್ಮಾ ಅಂತ ಹೆಸರು. ಭೀರ್ಮಾ ಇತಿ ನಹ ಸಾಂತ್ವಯಂತಂ, ಭಯಪಡಬೇಡಿ, ತನಗೆ ಭಯ ಇಲ್ಲ ಅಷ್ಟೇ ಅಲ್ಲ, ತನ್ನ ಬಳಿಗೆ ಬಂದವರು ಭಯಪಡಬೇಡಿ, ಅಂಜಿಕಿನ್ಯಾತ ಕಯ್ಯ ಅಂತ ಹೇಳೋದಕ್ಕೆ ವಾಯುದೇವರಿಗೆ ಅಷ್ಟು ಮಹತ್ವ ಇರೋದು. ಅದು ಕುಬೇರ ಬಂದು ಅಲುಗಾಡ್ಲೇ ಇಲ್ಲ, ನೀನು ಬಂದವರಿಗೂ ನಾನು ನೀನು ಹೊಡೆಯೋರಿಗೂ ಹೊಡೆಯೋದಿಲ್ಲ, ನೀನು ಹೊಡೆದ ಹೊಡೆಯೋದು ಬಿಡೋದಿಲ್ಲ. ಇದು ಭೀಮಸೇನ ದೀಕ್ಷೆ. ಇದು ಯಾವಾಗ ಭೀಮಸೇನ ಅಲ್ಲಿಗೆ ನಿಂತಿದ್ದ, ಕುಬೇರ ಬಂದು ಧರ್ಮರಾಜ ಬರ್ತಿರ್ಲಿಕ್ಕೇನೆ, ಕುಬೇರ ಧರ್ಮರಾಜನ್ ನೋಡಿದನಂತೆ. ನೋಡಿದ ತಕ್ಷಣ ವಿಚಿತ್ರವಾದ ಪರಿಣಾಮ ಆಯ್ತಂತ ಆತನ ಮನಸ್ಸಿನೊಳಗೆ. ಎಷ್ಟು ಪರಿಣಾಮ ಆಯ್ತು ಅಂತ ಕೇಳಿದರೆ, ಅಸುರಾವೇಶಾತ್ ಕಿಂಚಿನ್ ಮುಕ್ತ. ಆತನ ಮನಸ್ಸಲ್ಲಿ ಅಸುರಾವೇಶ ತುಂಬಿತ್ತಲ್ಲ, ಭೀಮನಂತ ದೊಡ್ಡವರ ವಿರುದ್ಧ ಹೋಗೋದು ಅಂದ್ರೆ ಅಸುರಾವೇಶದ ಫಲ ಅಂತಾನೆ ಅರ್ಥ. ಅಸುರಾವೇಶದಿಂದ ಹಾಗಾಗಿತ್ತಂತೆ, ಅದೆಲ್ಲ ಕಡಿಮೆ ಆಗ್ತಾ ಬಂತಂತೆ. ಔಷಧಿ ಕೊಟ್ಟಾಗ ಹೇಗೆ ರೋಗದ ಒಂದು ಇಂಟೆನ್ಸಿಟಿ ಕಡಿಮೆ ಆಗಬೇಕು, ಅಸುರಾವೇಶ ಕಡಿಮೆ ಆಯ್ತಂತೆ. ಸ್ವಲ್ಪ ಸಮಾಧಾನವಾಯ್ತಂತೆ ಆತನಿಗೆ. ಹಾಗೆ ಹೇಳ್ತಾನೆ, ಯುದ್ಧ ಮಾಡೋ ಯೋಚನೆ ಕೈ ಬಿಟ್ಟು ಬಿಡ್ತಾನೆ. ಅಂದ್ರೆ ಕುಬೇರ ಉಳ್ಕೊಂಡು, ಭೀಮ ಉಳ್ಕೊಂಡು ಅಂತ ತಿಳ್ಕೊಬಾರ್ದು, ಮತ್ತೆ ಕುಬೇರ ಉಳ್ಕೊಂಡ ಅಂತ ಅರ್ಥ. ಈ ಕುಬೇರನಿಗೆ ಯುದ್ಧ ಮಾಡೋ ಬುದ್ಧಿ ಹೋಗಿಬಿಡುತ್ತಂತೆ. ಧರ್ಮರಾಜನ ದರ್ಶನದ ಇಂಪ್ಯಾಕ್ಟ್ ಹಾಗಾಯ್ತು ಅಂತ ಹೇಳಿದ್ರು. ಧರ್ಮರಾಜನನ್ನು ಕಂಡ್ರೆ ಹಾಗಾಗುತ್ತಂತೆ. ಇವತ್ತು ನಮಗೇನಾಗುತ್ತೆ, ಎಲ್ಲ ಮಠಗಳಿಗೆ ಹೋಗ್ತಾನೆ, ಯಾರು ದರ್ಶನ ಮಾಡ್ತಾನೆ, ಮನಸ್ಸಿಗೊಂದು ನೆಮ್ಮದಿ ಸಿಗುತ್ತೆ. ಯಾರು ಧರ್ಮಾಚರಣೆ ಮಾಡ್ತಾರೋ ಅವರನ್ನು ಕಂಡ್ರೇ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದ್ರೆ, ಧರ್ಮರಾಜನೇ ಕಂಡಾಗ ಎಂತ ನೆಮ್ಮದಿ ಸಿಗ್ತಾ ಆತನಿಗೆ. ಅದಕ್ಕೆ ಇವತ್ತಿಗೂ ಜನ ಹೇಳ್ತಾರೆ, ಸತ್ಯಧರ್ಮ ಅನುಷ್ಠಾನ ಮಾಡಿ ಮನಸ್ಸಿಗಾಗ ಸಂತೋಷ, ಎಷ್ಟು ಹಣ ಇದ್ರೂ ಅಷ್ಟು ಸಂತೋಷ ಆಗೋದಿಲ್ಲ, ಆಗ ಸಿಗೋ ನೆಮ್ಮದಿನೇ ಬೇರೆ. ನಮ್ಮ ಪಾಡು ಯಾರೋ ದಾರಿ ಸರ ಬಿದ್ದಿರುತ್ತೆ, ಒಳ್ಳೆ ಬಾಜು ಬಾಳತಕ್ಕಂಥ ಸರ, ಕಷ್ಟ ನೋಡ್ತಾನೆ ಪಾಪ ಯಾರದು ಅಂತ ಹುಡುಕ್ತಾ ಬರ್ತಾರೆ ಯಾರೋ ಅಷ್ಟೊತ್ತಿಗೆ ನೋಡ್ತಾನೆ, ನಿಮ್ಮದ ತಗೊಳ್ಳಿ ಅಂತ ಕೊಡ್ತಾನೆ. ಅವ್ರು ಹೇಳ್ತಾರೆ, ಅಯ್ಯೋ ಪುಣ್ಯಾತ್ಮ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ ಬಿಟ್ರೆ, ಸರ ಸಿಕ್ಕ ಖುಷಿ ಅವನಿಗೆ, ಸಿಕ್ಕರ ವಾಪಸ್ ಕೊಟ್ಟ ಖುಷಿ ಇವನಿಗೆ. ಆ ಸರ ಸಿಕ್ಕ ಖುಷಿಗಿಂತ ಕೊಟ್ಟ ಖುಷಿ ಭಾರಿ ಜಾಸ್ತಿ ಅವನಿಗೆ. ಯಾಕೆ ಗೊತ್ತಾ, ಎಷ್ಟು ಕಷ್ಟಪಡ್ತಿದ್ದ ಪಾಪ ಅವನಿಗೆ, ಎಲ್ಲೋ ಹೋಗ್ಬಿಡ್ತಾ ಇತ್ತು, ಕೊಟ್ಟಿದ್ದಕ್ಕೆ ಎಷ್ಟು ಸಂತೋಷ ಆಯ್ತು ಅವನಿಗೆ. ಇದು ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ, ಸರ ಸಿಗಬಹುದು, ಇಂಥ ಒಂದು ಪುಣ್ಯ ಕಾರ್ಯ ಮಾಡೋದು ಅಂದ್ರೆ ಭಾರಿ ಅಸಾಧಾರಣವಾದದ್ದು. ಆ ಸರ ಅವರಿಗೆ ಸಿಕ್ತ ಅಷ್ಟೇ, ಕೊಟ್ಟು ಪುಣ್ಯ ಇದೆಯಲ್ಲ, ಜನ್ಮ ಜನ್ಮಕ್ಕೂ ಬರುತ್ತೆ ಅಂತ ಹೇಳಿದ್ದಾರೆ. ಬರೀ ಈಗ ಬರೋದಲ್ಲ, ಅವನು ಎಷ್ಟು ಸರ ಸಿಗುತ್ತ ಆಮೇಲೆ, ಬರೀ ಎಲ್ಲೋ ಸಿಗೋದಿಲ್ಲ, ಮತ್ತೆ ಅನುಗ್ರಹವಾಗಿ ಬರುತ್ತೆ ಅವನಿಗೆ. ಅದೇ ಅರ್ಥ ಮಾಡಿಕೊಂಡು ಮಾಡ್ತಕ್ಕಂಥ ಒಂದೊಂದು ಕೆಲಸಗಳು ಕೂಡ ಅದು ಅನಂತ ಪಟ್ಟು ಕೋಟಿ ಪಟ್ಟು ಬೆಳೀತಾ ಹೋಗುತ್ತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಧರ್ಮದ ಆಚರಣೆಯ ಫಲ ಇದು. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಹಯಾತ್. ಧರ್ಮಾಚರಣೆ ಪೂರ್ತಿ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಸ್ವಲ್ಪ ಮಾಡಕ್ಕೆ ಶುರು ಮಾಡಿ, ಆಗಲೇ ಗೊತ್ತಾಗುತ್ತೆ ಅದ್ರ ಸಾಮರ್ಥ್ಯ ಏನಂತೂ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಒಲೆ ಹತ್ತಿ ಅರ್ಧ ಗಂಟೆ ಮುಟ್ಬೇಡಿ, ಬೆಂಕಿ ತಕ್ಷಣ ಸುಡ್ಲಕ್ಕೆ ಶುರುವಾಗಿರುತ್ತೆ. ಅರ್ಧ ಗಂಟೆ ಬೇಕು, ಟ್ಯೂಬ್ಲೈಟ್ ಟೈಪ್ ಅಲ್ಲ ಬೆಂಕಿ, ಏನೋ ಈಗ ಹತ್ತಿದ್ದೇನೆ ಪರವಾಗಿಲ್ಲ ಅಂತ ಕೈ ಇಟ್ಟರೆ ಆಗಲೇ ಸುಡ್ಲಕ್ಕೆ ಶುರು ಮಾಡಿರುತ್ತೆ. ಆಗಲೇ ಅದಕ್ಕೆ ಬೆಂಕಿ ಸುರಿದು ಹುಟ್ಟತಿರ್ಲಿಕ್ಕೆ ಹೇಗೆ ಶುರು ಮಾಡುತ್ತೋ, ಅದೇ ತರ ಧರ್ಮಾಚರಣೆ ಮಾಡ್ತಿರ್ಲಿಕ್ಕೇನೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತ, ನಮಗೆ ಅನುಭವ ತಪ್ಪು ಹೋಗಿದೆ ಇವತ್ತು, ಅದೇ ಆಶ್ಚರ್ಯ ಆಗಿರೋದು. ಈ ಭ್ರಷ್ಟಾಚಾರ ಮಾಡಿ ಮನುಷ್ಯನಿಗೆ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಅಲ್ಲಿ ಧರ್ಮ ಅಂದ್ರೆ ಕೇಳೋದಕ್ಕೆ ತಯಾರಿಲ್ಲ. ಫಸ್ಟ್ ಅವ್ನು 4 ದಿವಸ ಮಾಡಿ ನೋಡಿದರೆ ಮಾತ್ರ ಅವನಿಗೆ ಅಬ್ಬಾ ಎಂಥದ್ದು ಕಳ್ಕೊಂಡ್ಬಿಟ್ಟಿದ್ದೆ ಅಂತ ಆಗ ಅರ್ಥ ಆಗುತ್ತ, ಎಂಥ ಅಮೂಲ್ಯವಾದ ವಸ್ತು ನನ್ನ ತಪ್ಪಿ ಹೋಗಿತ್ತು. ಇಷ್ಟು ದಿವಸ ಕಾಣೋದೆಲ್ಲ ಹೊರಗಿನ ಪದಾರ್ಥಗಳಷ್ಟೇ, ಈಗ ಒಳಗಿನ ಆನಂದ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಧರ್ಮಾಚರಣೆಯ ಒಂದು ರೀತಿಯೇ ಭಾರಿ ಆಶ್ಚರ್ಯ. ಅಂತ ಧರ್ಮದ ಮೂರ್ತಿ ಧರ್ಮರಾಜ, ಅವನು ನೋಡ್ತಿರ್ಲಿಕ್ಕೆ ಮನಸ್ಸಿಗೆ ಸಮಾಧಾನವಾಗಿಬಿಟ್ಟು ಹೊಸರಾವೇಶ ಸ್ವಲ್ಪ ಕಡಿಮೆ ಆಯ್ತ. ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ ನಮ್ಗೆ, ಸುಮ್ಮನೆ ಕಥೆ ಕೇಳಿದ್ರೆ ಯೋಚನೆ ಇಲ್ಲ, ಯೋಚನೆ ಮಾಡಿದ್ರೆ ಸಮಸ್ಯೆ ಬರುತ್ತೆ. ಭೀಮಸೇನನ್ನ ನೋಡಿದ, ಹೊಡಿಲಿಕ್ಕೆ ಅಂತ ಬಂದ ಕುಬೇರ, ಭೀಮ ನೋಡ್ತಾನೆ ಇದ್ದಾನೆ, ಹೊಡಿಲಕ್ಕೆ ಹೋಗ್ತಾ ಇದ್ದಾನೆ, ಆತ ಮನಸ್ಸು ಪರಿಣಾಮನೇ ಆಗಿಲ್ಲ. ಆದ್ರೆ ಧರ್ಮರಾಜನ್ ನೋಡ್ತಾನೆ, ಒಳ್ಳೆ ಎಫೆಕ್ಟ್ ಆಗಿಬಿಡುತ್ತೆ. ನಮಗೇನು ಅನಿಸುತ್ತಾಗ, ಭೀಮನಿಗಿಂತ ಧರ್ಮರಾಜನೇ ಭಾರಿ ಎಫೆಕ್ಟಿವ್ ಅಂತಾಗುತ್ತೆ, ಭೀಮಸೇನಿಗಿಂತ ಧರ್ಮರಾಜನೇ ಭಾರಿ ಎಫೆಕ್ಟಿವ್, ಭೀಮಸೇನ ಅಷ್ಟು ಶಕ್ತಿ ಇಲ್ಲ ಅಂತ ಅನಿಸ್ಬಿಡುತ್ತೆ ನೋಡೋದಕ್ಕೆ. ಆದ್ರೆ ವಾಯುದೇವರು ನೋಡೋದಕ್ಕಿಂತ ಸಣ್ಣ ಪುಟ್ಟ ಧರ್ಮಿಷ್ಠ ನೋಡೋದೇ ವಾಸಿ ಅನಿಸ್ಬಿಡುತ್ತೆ ಅಷ್ಟೋ ಸರ್. ಇದಕ್ಕೇನು ಉತ್ತರ ಕೊಡಬೇಕು, ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ. ಆಚಾರ್ಯ ಒಳ್ಳೆ ಸೂಕ್ಷ್ಮವಾಗಿ ಹೇಳ್ತಾರೆ, ನಿಜವಾಗಲೂ ಭೀಮನ ಯೋಗ್ಯತೆ ಭಾರಿ ಜಾಸ್ತಿ. ಧರ್ಮರಾಜ ಭೀಮನ ಹೋಲಿಸಿದ್ರೆ ಭಾರಿ ಕಡಿಮೆನೆ. ಆದರೆ ಕುಬೇರನಿಗೆ ಧರ್ಮರಾಜನಿಂದ ಎಫೆಕ್ಟ್ ಬಂತಲ್ಲ, ಭೀಮನಿಂದ ಅಷ್ಟು ಬರಲಿಲ್ಲ. ಯಾತಕ್ಕೆ ಅಂತ ಪ್ರಶ್ನೆ ಇದೆ. ಯಾತಕ್ಕೆ ಹೀಗೆ ಅಂತ ಕೇಳಿದ್ರೆ ನ್ಯಾಚುರಲ್, ಭೀಮಸೇನ ವೀಕ್ನೆಸ್ ಅಲ್ಲ ಇದು, ಇದು ಕುಬೇರನ ವೀಕ್ನೆಸ್ ಅಂತ ಹೇಳಿದ್ದಾರೆ. ಭೀಮನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಆತನಿಗಿಲ್ಲ, ಈ ಧರ್ಮರಾಜನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಈ ಒಂದನೇ ಕ್ಲಾಸ್ ಹುಡುಗರಿಗೆ ಎಂ ಎಸ್ ಸಿ ಪ್ರೊಫೆಸರ್ ಪಾತ್ರ ಮಾಡಿಸ್ಬಿಟ್ಟು ಅಡ್ಡು ಗೋಡೆ, ಈ ಮೇಷ್ಟಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೋ. ಆ ಮಿಸ್ ಹೇಳ್ಬಿಟ್ರೆ ಎಲ್ಲ ಅರ್ಥ ಆಗಿಬಿಡುತ್ತೆ ಫೈವ್ ಕ್ಲಾಸ್. ಈ ಪಾಠ ಆದ್ರೆ ಈಗಿರ್ಬೇಕು, ಯಾಕೆ ಆ ಸ್ಟ್ಯಾಂಡರ್ಡ್ ಅರ್ಥ ಆಗೋದು ಕಷ್ಟ ಆತನಿಗೆ. ತುಂಬ ಬ್ರೈಟ್ ಇದ್ರೆ ಓದಕ್ ಆಗೋದಿಲ್ಲ, ಹಗಲು ಸೂರ್ಯ ಮುಂದೆ ಓದಿದ್ರೆ ಓದಕ್ ಆಗೋದಿಲ್ಲ, ಕಣ್ಣು ಕುಕ್ಕಿಬಿಡುತ್ತೆ. ಆಗ ಸ್ವಲ್ಪ ಡಿಮ್ ಲೈಟ್ ಅಲ್ಲೇ ಓದಕ್ಕೆ ನಮಗೆ ಸಾಧ್ಯವಾಗೋದು, ಪೂರ್ತಿ ಡಿಮ್ ಇದ್ರೂ ಆಗೋದಿಲ್ಲ. ಆ ವಿಚಾರ ಬೇರೆ, ಅಂತೂ ತೀರಾ ಬ್ರೈಟ್ ಅಲ್ಲಿ ಓದಕ್ ಆಗೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಭೀಮಸೇನ ವ್ಯಕ್ತಿತ್ವ ಅರ್ಥ ಮಾಡಿಕೊಳ್ಳೋ ಶಕ್ತಿ ಧರ್ಮರಾಜ ಕುಬೇರನಿಗೆ ಬರಲಿಲ್ಲ, ಆದರೆ ಧರ್ಮರಾಜನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಆತನಿಗೆ ಬಂತು. ಅದಕ್ಕೆ ಇವತ್ತು ತುಂಬಾ ಜನ ರಾಯರ ಹತ್ರ ತುಂಬಾ ಜನ ಹೋಗ್ತಾರೆ, ಜೈತೀರ್ಥರ ಹತ್ರ ಹೋಗೋದಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅವ್ರಿಗೆ. ಇದು ಸರ್ವಮೂಲ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸುಧಾ ವಾಸಿ, ಸುಧಾಕ್ಕಿಂತ ಟಿಪ್ಪಣಿಗಳು ವಾಸಿ. ಯಾಕೆ ಅರ್ಥ ಆಗುತ್ತೆ ಎಂಬ ದೃಷ್ಟಿಯಿಂದ ಅಷ್ಟೇ. ಅದು ನಿಜವಾಗ್ಲೂ ದೊಡ್ಡವರು ಯಾರು ಅಂದ್ರೆ ಅವರು ದೊಡ್ಡವರು. ಈ ಮಾತು ಅರ್ಥ, ಬಂಗಾರನ ಯಾರು ಬ್ರಿಕ್ ತಗೊಂಡು ಕಳ್ಳಿ ಕಟ್ಟಿಕೊಂಡು ಓಡಾಡೋದಿಲ್ಲ, ಬಂಗಾರ ಬಿಸ್ಕತ್ ಕಳ್ಳಿ ಯಾರು ಹಾಕೊಂಬೋದಿಲ್ಲ, ಅದು ಆಭರಣ ಮಾಡಿ ಹಾಕ್ಸಿರ್ತಾರೆ. ಬಟ್ ವ್ಯಾಲ್ಯೂ ಜಾಸ್ತಿ ಯಾವುದು ಗೊತ್ತೇನು, ಬರೀ ಬಿಸ್ಕತ್ ಆಭರಣ ವ್ಯಾಲ್ಯೂ ಜಾಸ್ತಿ ಇರೋದು. ಯಾಕೆ ಪ್ಯೂರ್ ಅವರು, 100% ಪ್ಯೂರ್ ಅವರು. ಇದಕ್ಕಾಗಿ ತಾಮ್ರ ಸೇರಿಸ್ಬಿಟ್ಟಿರ್ತಾರಾಗ್ಲೇ. ಯಾತಕ್ಕೆ ಹಾಗೆ ಮಾಡ್ತಾರೆ ಅಂದ್ರೆ ಅದರ ಮೇಲೆ ಹತ್ರ ಬರೋದು ಹತ್ರ ಬರೋದಿಲ್ಲ. ಸೊ ವ್ಯಾಲ್ಯೂ ಬೇರೆ, ನಾವು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬೇರೆ. ಆದ್ರೆ ಭೀಮಸೇನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಭಾರಿ ಮೇಲ್ಮಟ್ಟದ ವ್ಯಕ್ತಿಯಾಗುವ ಅರ್ಜುನಾದಿಗಳಿಗೆ ಸಾಧ್ಯ ಅದು. ಆದರೆ ಧರ್ಮರಾಜನ ತಿಳ್ಕೊಳ್ಳೋದು ಸಾಕಾಗಿದ್ದು ಕುಬೇರನ ಲಿಮಿಟೇಷನ್ ಅದು ಬಂತು. ಇನ್ನೊಂದು ಸ್ವಾರಸ್ಯ ಅಂದ್ರೆ ಕುಬೇರ ಯಾರು, ರಾಜಾರಾಜೋ ಧನಾಧಿಪ, ರಾಜಾರಾಜೋ ಧನಾಧಿಪ. ಕುಬೇರರನ್ನ ಧನಾಧಿಪ ಅಂತ ಕರೀತಾರೆ. ಭೀಮಸೇನ ಜ್ಞಾನ, ಧರ್ಮರಾಜ ಧರ್ಮ. ಈ ಧನವಂತರಿಗೆ ಧರ್ಮ ಮಾಡಷ್ಟು ಬುದ್ಧಿ ಜ್ಞಾನದಲ್ಲಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಜ್ಞಾನ ಪಾಠ ಪ್ರವಚನ ಅಂದ್ರೆ ಅಷ್ಟಕ್ಕಷ್ಟೇ. ಅವರಿಗೆ ದಾನ ಧರ್ಮ ಮಾಡಿ ಅಂದ್ರೆ ಭಾರಿ ಬೇಗ ಮಾಡಿಬಿಡ್ತಾರೆ, ಅದು ಭಾರಿ ವಿಶೇಷ. ಯಾಕೆ ಧರ್ಮದ ಬಗ್ಗೆ ಅವರಿಗೆ ಬಳಕೆ ಬರೋಷ್ಟು ಬೇಗ ಅವರಿಗೆ ಜ್ಞಾನದ ಬಗ್ಗೆ ಬಳಕೆ ಬರೋದಿಲ್ಲ. ಬರಬೇಕಾದ ಅದಕ್ಕೇನೆ ಇದು ಆಶ್ಚರ್ಯ, ಬರಬೇಕಾದ ಜ್ಞಾನದ ಬಗ್ಗೆನೆ ಅದು ದಕ್ಷ ಅವರು ಬರೋದಿಲ್ಲ, ಆ ಸಾಮರ್ಥ್ಯ ಇರೋದಿಲ್ಲ ಅಂತ ಹೇಳೋದಕ್ಕೆ ಕುಬೇರ ಒಳ್ಳೆಯ ದೃಷ್ಟಾಂತ ಅದಕ್ಕೆ. ಆಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಏನೋ ಅನ್ಕೊಂಡಿದ್ದೆ, ಭೀಮಸೇನ ಪರವಾಗಿಲ್ಲ, ಧರ್ಮರಾಜ ಏನು ಯೋಚನೆ ಮಾಡಬೇಡ, ಇದ್ದಾಗಿದ್ದ ಮಾಡಕ್ಕೆ ಹೋಗೋದಿಲ್ಲ, ನೀವು ಬಂದಿದ್ದೀರಿ ಸುಖವಾಗಿ ಇಲ್ಲೇ ಇದ್ದು ಬಿಡಿ ಅಂತ ಹೇಳಿಬಿಟ್ಟೆ. ಮತ್ತೆ ಹೇಳ್ತಾರೆ, ಈ ಭೀಮ ಈ ರೀತಿ ಹೊಡೆದಾತ ನಂಗೆ ಬೇಜಾರಾಗೋದಿಲ್ಲ, ಮಧ್ಯೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟೆ, ಆ ಮಣಿಮಂತ ಸತ್ನಲ್ಲ ಅದಕ್ಕೆ ಅವನ ಪಾಪನೇ ಕಾರಣ, ನನಗೆ ಈಗ ಅರ್ಥ ಆಯ್ತು ಅಂತ ಹೇಳಿಬಿಡ್ತಾನೆ. ಅವನು ಏನು ಪಾಪ ಮಾಡಿದ್ದ ಮಣಿಮಂತ ಅಂದ್ರೆ ಕುಬೇರನೇ ಹೇಳ್ಕೊತಾನೆ ಪಾಪ. ಸ್ವಲ್ಪ ದಿವಸದ ಹಿಂದೆ ಅವನು ಮಣಿಮಂತ ಭಾರಿ ಫ್ರೆಂಡ್ ಅವನು, ಸತ್ತವನು ಯಕ್ಷರಿಗೆ ಒಡೆಯ ನಿಜವಾಗ್ಲೂ ರಾಕ್ಷಸ ಅವನು. ಇವನು ವಿಮಾನದಲ್ಲಿ ಹೋಗ್ತಾ ಇದ್ರಂತೆ. ಇದನ್ನೆಲ್ಲ ಮಹಾಭಾರತನೇ ಬರುತ್ತೆ. ಸಖಾಯ ನಾಶಂ ಅಗಸ್ತ್ಯ ಚಾಪಂಚ ಕಾರಣಂ ಚಾವದತ್ ಸಖಾಯ ನಾಶೇ ರಾಜಾರಾಜ ಅಂತ ಆಚಾರ್ಯರ ಮಾತು. ಅಲ್ಲಿ ವಿಮಾನದಲ್ಲಿ ಹೋಗ್ತಿರ್ಬೇಕಾದ್ರೆ ಕೆಳಗಡೆ ಒಬ್ಬ ಋಷಿಗಳು ತಪಸ್ ಮಾಡ್ತಾ ಕೂತಿರ್ತಾರೆ, ಅಗಸ್ತ್ಯ ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ. ಕುಬೇರ ಮಣಿಮಂತ ಇಬ್ಬರು ಅರ್ಥದಲ್ಲಿ ವಿಮಾನದಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಸುಮ್ಮನೆ ಅವ್ರು ಕೈ ಮುಗಿದು ಹೋಗಬಾರದೆ, ಅವರಿಗೆ ಹೋಗಿ ಹಾಳಾಗಲು ಸುಮ್ಮನೆ ಹೋಗಬಾರದೆ. ಅವ್ರು ಎಂಥ ಪಾಪಿ ಮಣಿಮಂತ ಅಂದ್ರೆ ತನ್ನ ಮೂಗಿನಿಂದ ಸಿಂಹಳ ತೆಗೆದು ಅಂದ್ರೆ ಎಸ್ತು ಬಿಟ್ಟು ನಾವು ಎಂಥ ರಾಕ್ಷಸರಿತಾರೆ ಯೋಚನೆ ಮಾಡಿ ಇವರೆಲ್ಲ ಕೊಟ್ಟು. ಇವತ್ತು ಎಷ್ಟೋ ಜನ ಅಂತಾರೆ ಸಿಗ್ತಾರೆ ನಮಗೆ, ಸುಮ್ಮನೆ ಜಪ ಮಾಡಿದ್ರೆ ಮುಟ್ಟು ಮುಟ್ಟಿ ಹೋಗೋದು, ತಳ್ಳಿ ಹೋಗೋದು, ಏನೋ ಒಂದು ಕಿತಾಪತ್ತಿ ಮಾಡ್ತಾರೆ. ಯಾಕೆಂದ್ರೆ ಅದರಲ್ಲಿ ಆನಂದ ಅವರಿಗೆ. ಇದರ ರಾಕ್ಷಸ ಬುದ್ಧಿ ಅಂತ ಕರೀತಾರೆ. ಇನ್ನೊಬ್ಬರಿಗೆ ದೋಷ ಕೊಡ್ತಾರಲ್ಲ, ಇನ್ನೊಬ್ಬರನ್ನ ಹಾಳು ಮಾಡ್ತಾರೆ, ತಾವು ಸಂಧ್ಯಾನ ಮಾಡಿದ್ರೆ ಹಾಳಾಗಲ್ಲಿ ಮಾಡೋರು ಮುಟ್ಕತ್ತ ಓಡಾಡೋದು, ನೀರು ಚೆಲ್ಲೋದು, ಏನೋ ಒಂದು ರಿಯಾಲಿಟಿ ಮಾಡೋದು, ಅಥವಾ ನಗೋದು. ಎಷ್ಟೋ ಜನ ಇರ್ತಾರೆ, ಗ್ರಹಣ ಕಾಲಕ್ಕೆ ದೊಡ್ಡ ಪರ್ವಕಾಲ ಅದು, ಮುಂದಿನ ತಿಂಗಳು ಬರುತ್ತೆ. ಅಂತ ಪರ್ವಕಾಲದೊಳಗೆ ಜಪ ಮಾಡಿದರೆ, ಬೇರೆ ದಿವಸದಲ್ಲಿ ಜಪ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅದರ ಲಕ್ಷಾಂತರ ಪಟ್ಟು ಪುಣ್ಯ ಜಾಸ್ತಿ ಬರುತ್ತೆ, ಅಷ್ಟು ಬೆಲೆ ಅದು ಬಂತು. ಆದರೆ ಜನ ಯಾರೋ ಮಾಡ್ತಿರ್ತದೆ, ತುಂಬಾ ಜನ ನಿದ್ದೆ ಹೊಡಿತಿರ್ತಾರೆ ಆ ವಿಚಾರ. ಈಗಂತೂ ಬರೋದು ರಾತ್ರಿ ಬರ್ತದೆ, ಕೊನೆಗೆ ರಾತ್ರಿ 1 ಗಂಟೆಯಿಂದ 3:30 ಗಂಟೆ ಇವ್ರು ಮಲಗೋಕಾರೆ ಹಿಡಿದಿರೋದೆಲ್ಲ 7 ಹೊತ್ತಿ ಬಿಟ್ಟು ಹೋಗಿರುತ್ತೆ ಅಷ್ಟೇ, ಹೊರತು ಪ್ರಯೋಜನ ಇಲ್ಲ. ಅಕಸ್ಮಾತ್ ಅದಕ್ಕೆ ಕಾಲ ಆಗಿಲ್ಲ, ಏನು ಪ್ರಶ್ನೆ ಇಲ್ಲ. ಬಹಳ ದೊಡ್ಡ ಪರ್ವಕಾಲ, ಮಂತ್ರ ಜಪ, ದಾರಧರ್ಮಗಳು, ಮಂತ್ರೋಪದೇಶ, ಪಾರಾಯಣ, ಒಂದಕ್ಕಿಂತ ಒಂದು ಭಾರಿ ಪುಣ್ಯ ಅದು. ಅದು ಮಾಡಿದರೆ ಸಿದ್ಧಿ ಬರುತ್ತೆ. ಅದು ಮಾಡೋದಿಲ್ಲ ಜನ, ಮಾಡೋದಕ್ಕೆ ನಗ್ತಾ ಹಾಕುತ್ತಿರ್ತಾರೆ, ಇದು ಅಷ್ಟೇ. ಬಾಯಿ ಬಟ್ಟೆ ಅಡ್ಡ ಕೈ ನಗ್ತಿರ್ತಾರೆ, ಅದೆಲ್ಲ ನಷ್ಟ ಅನುಭವಿಸ್ತಾರೆ, ಹೊರತೇನು ಉಪಯೋಗ ಇಲ್ಲ ಅದರಿಂದ. ಇವ್ರಿಗೆ ಅದೊಂದು ಪುಣ್ಯ ಅಷ್ಟೇ, ನಕ್ಕಿದ ಪಾಪ ಇದೆಯಲ್ಲ, ಇವ್ರ ಪುಣ್ಯ ಪಾಪ ಅವನಿಗೆ ಹೋಗಿ ಅವನು ಇನ್ನೊಂದು ದರಿದ್ರನಾಗ್ತಾನಷ್ಟೇ. ಇವತ್ತು ಧರ್ಮಾಚರಣೆ ಸುಲಭ ಅಲ್ಲ, ಮಾಡಿದರೆ ಮಾತ್ರ ಭಾರಿ ಪುಣ್ಯ ಬರುತ್ತೆ. ಇವನು ಮಾಡಿದ ಕೆಲಸ ಅದು, ಎಷ್ಟು ಅಸಹ್ಯ ಅವನು ಅವ್ರ ಮೇಲೆ ಬಿತ್ತಂತ, ಅವ್ರು ನೋಡಿದರಂತೆ ಭಾರಿ ಸಿಟ್ಟು ಬಂತಂತೆ. ಅವ್ರು ಶಾಪ ಕೊಡೋಕು ಅಂತ ಹೊರಟ್ರೀಗ, ಶಾಪ ಕೊಡ್ಲಿಕ್ಕೆ ಹೊರಟ್ರೆ ಕುಬೇರ ಪಕ್ಕದಲ್ಲೇ ಕೂತಿದ್ದಾನೆ. ಕುಬೇರ ಪಕ್ಕದಲ್ಲಿ ಕೂತಿದ್ದ. ಕುಬೇರ ಬಾಡಿ ಒಳ್ಳೆ ಕುಬೇರ ಅಂತ ಕೆಲಸ ಮಾಡಿಲ್ಲ, ಈ ಫ್ರೆಂಡ್ಸ್ ಇಂದಾಗ ಅನಾಹುತ ಪಾಪ ಆಯ್ತು, ಮಣಿಮಂತ ಮಾಡಿದ ಕೆಲಸ ಆಯ್ತು. ಅದಕ್ಕೆ ಕುಬೇರನಿಗೆ ಶಾಪ ಕೊಟ್ಟಂತೆ, ಹಲೋ ಕುಬೇರ, ನಿನ್ನ ನಿನಗೆ ಆದಷ್ಟು ಬೇಗ ನಿನ್ನ ಮಿತ್ರ ವಿಯೋಗವಾಗಲಿ ಅಂತ ಶಾಪ ಕೊಟ್ಟರಂತೆ. ತಮಾಷೆ ಏನು ಗೊತ್ತಿರ, ಮಣಿಮಂತ ನೀನು ಸಾಯಿ ಅಂತ ಕೊಡ್ಲಿಲ್ಲ, ಇವನು ನಿನ್ನ ಫ್ರೆಂಡ್ ಸಾಯಿಲಿ ಅಂತ ಶಾಪ ಕೊಟ್ಟಂತೆ ಈತನಿಗೆ. ಯಾಕೆ ಇವರು ಈತ ಸೀರಿಯರ್ ಆದ್ರೆ ಈತನ ರೆಸ್ಪಾನ್ಸಿಬಿಲಿಟಿ ಅದು, ಬಾರಿ ಫ್ರೆಂಡ್ ಅಂತ ತಿಳ್ಕೊಂಡು ಓಡಾಡ್ತಿದ್ದೀಯಲ್ಲ, ಅವನು ಸತ್ತೋಗ್ಲಿ ಶಾಪ ಕೊಟ್ಟಂತೆ. ಅದು ಹೇಳ್ತಾನೆ, ಅಗಸ್ತ್ಯರ ಶಾಪ ನನಗೆ ಬಂತು, ಅವನಂತ ಕೆಲಸ ಮಾಡಿದ ಅದಕ್ಕೆ ಸತ್ತೋದ, ಹೋಗ್ಲಿ ಬಿಡು ಪರವಾಗಿಲ್ಲ, ಪಾಪಿಟ್ಟ ಸತ್ತ ಸಮಾಧಾನ ಮಾಡಿಕೊಂಡಂತೆ. ಅಂದ್ರೆ ದೈತ್ಯರ ಹಿನ್ನೆಲೆಯೊಳಗೆ ಸುಮ್ಮನೆ ದೈತ್ಯರು ಅಂತ ಬಯ್ಯೋದಿಲ್ಲ, ಅಂತ ಕೆಲಸ ಮಾಡಿರ್ತಾರೆ ಈ ಮಧ್ಯೆ. ಅಗಸ್ತ್ಯರಂತ ಮಹಾಮುನಿಗಳನ್ನ ಕೆಣಕಿದ್ದಕ್ಕೆ ಆ ತಾಟಕೆ ಅಂತಕ್ಕಂಥ ಯಕ್ಷ ಸ್ತ್ರೀ ರಾಕ್ಷಸಿ ಆಗಿಬಿಡ್ತಾರೆ, ಅವನ ಮಗ ಬೈಚ ಯಕ್ಷ ರಾಕ್ಷಸರಾಗಿ ಬಿಡ್ತಾನೆ. ಇದೆಲ್ಲ ಕತೆ ಕೇಳಿದರೆ ಒಬ್ಬ ಮನುಷ್ಯ ಮೇಲಿನಿಂದ ಕೆಳಗೆ ಬೀಳ್ತಾನೆ ಅಂತ ಅರ್ಥ. ಋಷಿಮುನಿಗಳ ತಂಟೆಗೆ ಹೋದರೆ ಅವನ ವ್ಯಕ್ತಿತ್ವವೇ ಮುದುಡಿ ಹೋಗ್ಬಿಡುತ್ತೆ, ಹಾಳಾಗಿ ಹೋಗ್ಬಿಡುತ್ತಾನೆ. ಇಷ್ಟೆಲ್ಲ ಕತೆ ಹೇಳಿಬಿಟ್ಟು ಧರ್ಮರಾಜ ಯೋಚನೆ ಮಾಡಬೇಡ, ನಿನ್ಮೇಲೆ ನಮ್ಮ ಅರಮನೆಯೇ ಕೊಡ್ತೀನಿ, ಪಕ್ಕದಲ್ಲಿ ಸುಖವಾಗಿ ವಾಸ ಮಾಡ್ಕೊಂಡು ಇದ್ಬಿಡಿ, ನೀವೀಗ ದೂರ ಕೂಡ ಇರಬೇಡಿ ಅಂತ ಹೇಳ್ಬಿಟ್ಟು ಒಳಗಿಟ್ಕೊಂಡ್ಬಿಟ್ಟೆ. ನೋಡಿ ಭೀಮಸೇನ ಮೇಲೆ ಆಮೇಲೆ ಚೆನ್ನಾಗಿ ಅರ್ಥ ಆಯ್ತು ಆತನೇ. ಇಷ್ಟೆಲ್ಲ ನಿಜವಾದ ಕಾರಣ ಪುರುಷ ಯಾರು ಅಂದ್ರೆ ಭೀಮಸೇನ. ಲಕ್ಷಕೋಟ್ಯಂತರ ರಾಕ್ಷಸನ ಅಲ್ಲಿ ಕೊಂದು, ಲಕ್ಷಾಂತರ ರಾಕ್ಷಸನ ಇಲ್ಲಿ ಕೊಂದಿದ್ರಿಂದ ಭೀಮಸೇನಷ್ಟು ರಾಕ್ಷಸ ಸಂಹಾರ ಮಾಡಿದ ವ್ಯಕ್ತಿ ಆ ಕಾಲದಲ್ಲಿ ಮತ್ತೊಬ್ಬನಿರಲಿಲ್ಲ. ಕೃಷ್ಣ, ಅನಂತರ ಭೀಮಸೇನ, ಆತ ಸರ್ವೋತ್ತಮ, ಆಯ್ತ ಜೀವೋತ್ತಮ. ಅರ್ಜುನಾದಿಗಳು ಇಂಥ ಕೆಲಸ ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇಡೀ ಮಹಾಭಾರತದಲ್ಲಿ ಭೀಮಸೇನ ಸಮೋ ನಾಸ್ತಿ, ಸೇನೆಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ ಅಂತ ಅರ್ಥವಾಗುತ್ತೆ. ಅಲ್ಲಿಗೆ ದೊಡ್ಡ ಒಂದು ಘಟ್ಟ ಮುಕ್ತಾಯವಾಗಿದೆ. ಪಾಂಡವರು ಅತ್ಯಂತ ವೈಭವದಿಂದ ಕುಬೇರಿನಿಂದ ಸನ್ಮಾನಿತರಾಗಿ ಸುರಕ್ಷಿತ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಇಷ್ಟೊತ್ತಿಗೆ 5 ವರ್ಷ ಆಯ್ತು, ಪಾಂಡವರು ವನವಾಸಕ್ಕೆ ಬಂದು 5 ವರ್ಷ ಆಯ್ತು. ಅದರಲ್ಲಿ 5 ವರ್ಷದಲ್ಲಿ ಪ್ಲಸ್ ಒಂದಾಗಿದೆ, ಬಟ್ 6 ವರ್ಷ ಮುಗಿದಾಗಾಯ್ತು. 1 ವರ್ಷ ಸುಮ್ಮನೆ ಇದ್ದಿತ್ತು, ಆಮೇಲೆ 5 ವರ್ಷ 1 ವರ್ಷ ತೀರ್ಥಯಾತ್ರೆ ಮಾಡಿತ್ತು, 4 ವರ್ಷ ಇಲ್ಲಿ ವಾಸ ಮಾಡಿತ್ತು, ಒಟ್ಟು 6 ವರ್ಷಗಳ ವನವಾಸ ಮುಗಿದಿತ್ತು. ಅರ್ಜುನ ಅಲ್ಲಿ ಹೊರಟಿದ್ನಲ್ಲ, ಅಲ್ಲಿ 5 ವರ್ಷ ಆತ ಕಳೆದಿದ್ದಾರೆ, 1 ವರ್ಷ ಆದ್ಮೇಲೆ ಹೋಗಿದ್ದ ಆತ, 5 ವರ್ಷ ಅಲ್ಲಿ ಕಳೆದಿದ್ದಾರೆ. ಸೊ 5, 4 ವರ್ಷ ಪ್ಲಸ್ 1 ವರ್ಷ ಇವರದ್ದು, 1 ವರ್ಷ ಇಡೀ ತೀರ್ಥಯಾತ್ರೆ. ನಮಗನ್ಸುತ್ತೆ 1 ವರ್ಷ ಬೇಕಾಯ್ತು ಅವರಿಗೆ, ಪ್ಲೇನ್ ಅಲ್ಲಿ ಆರಾಮಾಗಿ ಹೋಗ್ಬಿಡುತ್ತೆ, ಬೆಳಿಗ್ಗೆ 3 ದಿವಸ ಬದಿಗೋಗಿ ಬರುವುದು ಇವತ್ತಿನ ಕಾಲದಲ್ಲಿ, 3 ದಿವಸ ಬದ್ರಯಾತ್ರೆ ಮಾಡಕ್ ಬರುತ್ತೆ. ಅಷ್ಟು ಬೇಕಾಯ್ತು ಅಂದ್ರೆ ಅವರಿಗೆ ವಾಹನ ಇದ್ದಿಲ್ಲ ಅಂತಲ್ಲ, ನಡ್ಕೊಂಡು ಮಾಡೋದು ಭಾರಿ ಶ್ರೇಷ್ಠ. ಆದ್ರಿಂದ ಪಾದಯಾತ್ರೆ ಅವ್ರು ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಆದ್ರಿಂದ ನಿಧಾನವಾಯ್ತೆ ಹೊರತು ಬೇರೆ ಅಲ್ಲ. ಈಗ ಹೋಗಿ ಬರಲಿಕ್ಕೆ ಬರುತ್ತೆ ಬರೋದಿಲ್ಲ ಅಂತೇನೋ ಅಲ್ಲ, ಆ ಎಕ್ಸ್ಪೀರಿಯನ್ಸ್ ಬರುತ್ತೆ ಅದರೊಳಗೆ, ಆ ಎಕ್ಸ್ಪೀರಿಯನ್ಸ್ ಬರೋದಿಲ್ಲ. ಇವತ್ತು ಮೇಷ್ಟ್ರು ಮಾಡಿದ ಆನ್ಸರ್ ನೋಡೋದು ಹೇಗಿರುತ್ತೆ, ತಾನು ಕಷ್ಟಪಟ್ಟು ಮಾಡೋದು ಹೇಗಿರುತ್ತೆ, ತಾನು ಕಷ್ಟಪಟ್ಟು ಮಾಡಿದಾಗ ಒಂದು ಬರೋ ಜ್ಞಾನ ಸುಖ ಎಲ್ಲ ಬೇರೆ, ರೆಡಿಮೇಡ್ ಆನ್ಸರ್ ಕೊಟ್ಟರೆ ಬೇರೆ, ಅದಕ್ಕೊಂದು ಲಿಮಿಟೇಷನ್ ಇದ್ದೇ ಇರುತ್ತೆ. ಇದು ಮಾಡಬಾರ್ದು ಅಂತ ಅರ್ಥ ಅಲ್ಲ, ಕೈಲಾಗದೇ ಇದ್ದವ್ರು ಮಾಡ್ಬೋದು, ಏನೋ ತಪ್ಪಲ್ಲ, ಆದರೆ ಕೈಲಿ ಆಗೋ ಪ್ರಸಂಗ ಬಂದ್ರೆ ಆದಷ್ಟು ಕೂಡ ನಡೆಯೋದು ಭಾರಿ ಕ್ಷೇಮ. ಅದು ಅಂಥದ್ರೆ ಪಾಂಡವರು ಮಾಡಿದ್ರೆ 1 ವರ್ಷ ಬೇಕಾಯ್ತು, ಅವ್ರು ಇಡೀ ಭರತಖಂಡವನ್ನ ಪ್ರದಕ್ಷಿಣಾಕಾರವಾಗಿ ಸುತ್ತಿ ಯಾತ್ರೆ ಮಾಡ್ಕೊಂಡು ಬಂದಿದ್ರು. 4 ವರ್ಷ ಇಲ್ಲಿ ಕಳೆದ್ರು, ಒಟ್ಟು 5 ವರ್ಷಗಳು ಇಲ್ಲಿ, 6 ವರ್ಷಗಳು ಒಟ್ಟು ಅರ್ವಾಸ ಮುಗಿದಿದೆ. ಆಗ ಅರ್ಜುನ ಹೇಳಿದನಂತೆ, ನಾನು ತುಂಬಾ ದಿವಸ ಆಯ್ತು ಬಂದು, ನಾನು ನಿನ್ನ ಹೋಗ್ಬೇಕಾಗಿದೆ, ನಮ್ಮ ಉಳಿದ ಅಣ್ಣನ ಜೊತೆ ಸೇರ್ಕೋಬೇಕಾಗಿದೆ, ತಮ್ಮಂದ್ರೆ ನೋಡ್ಬೇಕಾಗಿದೆ ಅಂತ ಹೇಳಿದಾಗ ಇಂದ್ರದೇವರು ಹೇಳುತ್ತಾರೆ, ಅರ್ಜುನ ಇಲ್ಲಿ ಬಂದಿದ್ದಿ ತುಂಬಾ ಸಂತೋಷವಾಯ್ತು, ಹೋಗಿ ಬಾ ಅಂತ ಹೇಳುತ್ತಾರೆ. ಆಗ ಅರ್ಜುನ ಕೇಳುತ್ತಾ, 1 ದಿವಸ ಇಲ್ಲಿದ್ದೇನೆ, ನಾನು ಏನಾದ್ರು ಉಪಕಾರ ಮಾಡೋದಾದ್ರೆ ಮಾಡ್ತೇನೆ, ಏನ್ ಮಾಡಬೇಕು ಅಂತ ಕೇಳಿದ್ದೇನೆ, ಕೃತಜ್ಞತೆಯಾಗಿ ಏನಾದರೂ ತೋರಿಸ್ಬೇಕಲ್ಲ, ನನ್ನದು ಏನಾಗಬೇಕು ಅಂತ ಕೇಳಿದ್ದೇನೆ. ಆಗ ಇಂದ್ರದ ಹೇಳ್ತಾರೆ, ದೊಡ್ಡ ಕೆಲಸ ಇದೆ ಮಾಡಿ ಹೋಗು ಮಹಾತ್ಮ, ಒಂದು ದೊಡ್ಡ ಕೆಲಸ ಇದೆ ಮಾಡು ಅಂತ ಹೇಳಿದರೆ ಏನು ಅಂತ ಕೇಳುತ್ತಾರೆ. ನನಗೆ 2 ಕಡೆಯಿಂದ ಭಾರಿ ಅಪಾಯ ಇದೆ, ರಾಕ್ಷಸರ ಅಪಾಯ ಇದೆ, ನಿವಾತ ಕವಚ ಇರುವಂತ ಒಂದು ಗುಂಪಿದೆ, ಕಾಲಕ್ಕೆ ಇರುವಂತ ಒಂದು ಗುಂಪಿನವರಿದ್ದಾರೆ, ಅಷ್ಟ ರಾಕ್ಷಸರನ್ನ ಸಂಹಾರ ಮಾಡಬೇಕಾಗಿದೆ, ಅದು ನನಗೆ ಆಗ್ತಾ ಇಲ್ಲ, ನೀನು ಮಾಡು ಅಂತ ಕೇಳಿಕೊಂಡಂತ ಅರ್ಜುನನ. ನಿವಾತ ಕವಚ ಕಾಲಕೇಯರನ್ನ ಕೊಲ್ಲೋ ಪ್ರಸಂಗ ಬರೋದು ಈಗ, ಅರ್ಜುನ ಕೊಂದಿದ್ದಾನೆ ತುಂಬಾ ದಿನ ಕೇಳಿರ್ತಾರೆ, ಆದರೆ ಪ್ರಸಂಗ ಬರೋದು ಈ ಪ್ರಸಂಗದಲ್ಲಿ ಬರುತ್ತೆ, ನೀನು ಅವರ ಸಂಹಾರ ಮಾಡಿ ಹೋಗಬೇಕು ಅಂತ ಕೇಳಿದ್ದೇನೆ. ಎಷ್ಟು ತಮಾಷೆ ಇದು, ಇಂದ್ರ ಮೂಲ ರೂಪ, ಅರ್ಜುನ ಅವತಾರ ರೂಪ, ನನ್ನ ಕೈಲಾಗೋದಿಲ್ಲ ನೀನು ಮಾಡು ಅಂತ ಕೇಳುತ್ತಾನೆ. ಆಕ್ಚುಲಿ ರಿವರ್ಸ್ ಇರಬೇಕಾಗಿತ್ತು, ಅವತಾರ ರೂಪದ ಶಕ್ತಿ ಕಡಿಮೆ, ಮೂಲ ರೂಪದ್ದು ಜಾಸ್ತಿ ಯಾವಾಗಲೂ ಕೂಡ, ಆದ್ರೆ ಇಲ್ಲಿ ಹೇಳ ನನಗಾಗೋದಿಲ್ಲ ನೀನು ಮಾಡು ಅಂತ ಕೇಳಿಕೊಂಡಂತೆ. ಅರ್ಜುನ ಮಾಡ್ತೀನಿ ಅಂತ ಒಪ್ಕೊಂಡಂತೆ. ನಿವಾತ ಕವಚರು ಎಂಥವರು ಅಂತ ಕೇಳಿದರೆ, ನೀವಾತ ಕವಚ, ವಾತ ಅಂದ್ರೆ ಗಾಳಿ, ನಿವಾತ ಅಂದ್ರೆ ಗಾಳಿ ಇಲ್ಲದೆ ಇರೋದು, ಕವಚ ಎಂಥ ಕವಚ ಹಾಕೊಂಡಿದ್ರು ಅಂದ್ರೆ ಅದರೊಳಗೆ ಗಾಳಿ ಕೂಡ ಎಂಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭದ್ರವಾದ ಕವಚ ಹಾಕೊಂಡಿದ್ರಂತೆ. ಅದಕ್ಕೆ ಅವ್ರು ಹೊಡೆಯಿಕೊಳ್ಳೋದು ಭಾರಿ ಕಷ್ಟ ಅವರನ್ನು, ಅಭೂತಪೂರ್ವವಾದಂತಹ ವ್ಯವಸ್ಥೆ ಮಾಡಿಕೊಂಡು ಸುಮ್ಮನೆ ಬದುಕರಿ ಹಾಳಾಗಿ ಹೋಗ್ಲಿ, ತೊಂದರೆ ಇಲ್ಲ, ಇನ್ನೊಬ್ಬರು ಕಾಟ ಕೊಡ್ತಾ ಇದ್ರು, ಇಂದ್ರದೇವರಿಗೆ ಕಾಟ ಕೊಡ್ತಾ ಇದ್ರು. ಆದ್ರಿಂದ ಅವರು ಸಂಹಾರ ಮಾಡಬೇಕು. ಯಾತಕ್ಕೆ ಇಂದ್ರದೇವರಿಗೆ ಆಗೋದಿಲ್ಲ ಅಂದ್ರೆ ಬ್ರಹ್ಮದೇವರ ವರ ಅವರೆಲ್ಲ ಕೂಡ ನಿವಾತ ಕವಚರಿಗೆ ಬ್ರಹ್ಮದೇವರ ವರ ಇತ್ತು, ಇಂದ್ರದೇವರಿಂದನೂ ಅವರಿಗೆ ಸಾವಿಲ್ಲ ಅಂತ ವರ ಇತ್ತು. ಅದಕ್ಕೋಸ್ಕರ ಆಗ ಇಂದ್ರದೇವರು ಕೇಳಿಕೊಂಡಿತ್ತು, ನನ್ನ ಕೇಳಿ ಕೊಲ್ಲೋದಕ್ಕಾಗೋದಿಲ್ಲ, ನೀನು ಕೊಲ್ಲು ಅಂತ ಹೇಳಿದರೆ ಇಂದ್ರನಿಗೆ ಆಗುತ್ತಾ ಆತನಿಗೆ ಆಗುತ್ತಾ ಅಂತ ಕೇಳಿದರೆ ಆಗುತ್ತಿತ್ತಂತೆ. ಇಂದ್ರದೇವರು ಬ್ರಹ್ಮದೇವರನ್ನು ಕೇಳಿಕೊಂಡ್ರಂತ ಆಮೇಲೆ ಹೋಗಿಬಿಟ್ಟು, ನೀವೇನೇ ವರ ಕೊಟ್ಬಿಟ್ಟಿದ್ದೀರಿ, ಇಂದ್ರನಿಂದನೂ ಸಾಯಿಬಾರದು ವರ ಕೊಟ್ಟಿದ್ದೀರಿ, ನಾನೇ ಕೊಲ್ಲಬೇಕು ಅಂತ ಭಾರಿ ಅಪೇಕ್ಷೆ ಇದೆ ನನಗೆ, ನನಗೆ ವರ ಕೊಡಿ ಅಂತ ಇವ್ರು ಕೇಳ್ಕೊಂಡ್ರಂತೆ. ಆಯ್ತು ಅಂತ ಹೇಳುತ್ತೆ. ಅವ್ರು ವರ ಕೊಟ್ಟಿದ್ದೇನೆ ಆದ್ರಿಂದ ಅದು ಬದಲಾಯಿಸಕ್ಕೆ ಬರೋದಿಲ್ಲ, ಇಂದ್ರದೇವರಿಂದ ಸಾವಿಲ್ಲ ಅಂತ ವರ ನಡೆದು ಹೋಗಿಬಿಡುತ್ತೆ. ಆದರೆ ನಾ ಬೇರೆ ರೀತಿ ಕೊಡಿ, ನೀವೇ ಕೊಲ್ಲ ಮಾಡ್ತೀರಿ ಅಂತ ಹೇಳುತ್ತಾರೆ. ಏನು ಅಂದ್ರೆ, ನರತನೋರ್ ಯಾಕೆ ಪರಾಭವಂ, ನೀನು ಜಹಿ ಇವಾನ್ ನರದೇಹವಾನ್ ಅಂತ ವರ ಕೊಟ್ರೆ ನೀನು ಮನುಷ್ಯ ರೂಪದಿಂದ ಕೊಲ್ಲಬಹುದೇ ಹೊರತು ಮೂಲ ರೂಪದಿಂದ ಕೊಲ್ಲಾಗಿಲ್ಲ, ಮನುಷ್ಯ ರೂಪದಿಂದ ಕೊಲ್ಲಬಹುದು ಅಂತ ಹೇಳಿರ್ತಾರೆ. ಅರ್ಜುನ ಮನುಷ್ಯಾಗ ಅವತಾರ ಮಾಡಿದ್ದಾನಲ್ಲ, ಅದಕ್ಕೆ ಅರ್ಜುನಿಗೆ ಆಟೋಮೆಟಿಕ್ ಶಕ್ತಿ ಬಂದಾಗ ಆಯ್ತು. ಈಗ ಹೊರಡೋದೀತ ಪಾಶುಪತಾಸ್ತ್ರ ಬೇರೆ ಇದೆ, ಬ್ರಹ್ಮದೇವರ ವರ ಹೆಲ್ಪ್ ಆಗ್ತಾ ಇದೆ ಜೊತೆಗೆ, ಆದ್ರಿಂದ ನೀನು ಕೊಲ್ಲಬೇಕು ಅಂತ ಹೇಳಿರ್ತಾ ಅರ್ಜುನ ಆಗಲಿ ಅಂತ ಒಪ್ಪಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದಾನೆ. ಆಗ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ದೇವತೆಗಳ ರಥ ಅರ್ಜುನ ಕೂತಿದ್ದಾನೆ. ಆಗ ದೇವತೆಗಳೆಲ್ಲ ಬಂದು ಅರ್ಜುನಿಗೆ ಒಂದು ಕಾಣಿಕೆಯನ್ನು ಕೊಟ್ರೆ, ಎರಡು ಪದಾರ್ಥಗಳನ್ನು ಕಾಣಿಕೆ ಕೊಡ್ತಾರೆ. ಇಂದ್ರದೇವರು ಕೊಟ್ಟ ಅಪೂರ್ವ ವಸ್ತು ಅಂದರೆ ತಮ್ಮದೇ ಕಿರೀಟವನ್ನು ತೆಗೆದು ಅರ್ಜುನನಿಗೆ ಕಟ್ಟಿದ್ರೆ, ಅವತ್ತಿನಿಂದ ಅರ್ಜುನಿಗೆ ಕಿರೀಟಿ ಅಂತ ಹೆಸರಾಯಿತು. ಅರ್ಜುನಿಗೆ ಕಿರೀಟಿ, ಹತ್ತು ಹೆಸರುಗಳಲ್ಲಿ ಕಿರೀಟಿ ಎಂದೊಂದು ಹೆಸರಿದೆ. ಕಿರೀಟ ಹಾಕೊಂಡ್ರಲ್ಲಿ ಕಿರೀಟಿಗಳಾಗೋದಾದ್ರೆ, ಕ್ಯಾಪ್ ಹಾಕೊಂಡರೆಲ್ಲ ಅಧಿಕಾರಿಗಳಾದಾಗ ಆಗುತ್ತೆ, ಅದರ ಸಾಧ್ಯ ಇಲ್ಲ, ಬರೀ ಬ್ಯಾಡ್ಜ್ ಹಾಕೊಂಡ್ರೆ ಆಗೋದಿಲ್ಲ ಅದು ಒಂದು. ಮತ್ತೆ ಯಾತಿ ಕಿರೀಟಿ ಆತ, ಎಷ್ಟೋ ಜನ ಕಿರೀಟ ಇದೆ, ಯಾತಿ ಕಿರೀಟಿ ಗಾಯತ್ರಿ ಮಂತ್ರ ಹೇಳ್ತೇವೆ, ಧೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬುಹು ಋತಶಂಖ ಚಕ್ರ. ಪರಮಾತ್ಮನು ಕಿರೀಟಿ ಇದೆ, ಪರಮಾತ್ಮನ ಹಾರಿನೇ, ಆದರೆ ಎಂಥ ಕಿರೀಟಿ ಆತ ಗೊತ್ತೇನು, ಅವನಂತ ಕಿರೀಟ ಜಗತ್ತಿನಲ್ಲಿ ಯಾರು ಧರಿಸಲಿಕ್ಕೂ ಆಗೋದಿಲ್ಲ. ಇಡೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಕಿರೀಟ ಆತನದು. ಹಾರಿ ಮಹಾಲಕ್ಷ್ಮಿಯ ವೈಜಯಂತಿ ಮೊದಲಾದ ಮಾಲೆಗಳ ರೂಪದಲ್ಲಿ ಪರಮಾತ್ಮನ ಕೊಳ್ಳಲಿದ್ದಾನೆ. ಅದು ಹಾರ ಅಂತ ಹೇಳ್ಬಿಟ್ಟು ಹೂವಿನಾರನೂ ಹಾರನೇ, ಚಿನ್ನದಾರನೂ ಹಾರನೇ, ವಜ್ರಧಾರನೂ ಹಾರನೇ, ಎಷ್ಟು ಡಿಫರೆನ್ಸ್ ಇದೆ ಅದರೊಳಗೆ. ಪರಮಾತ್ಮನಂತ ಹಾರ ಜಗತ್ತಿನಲ್ಲಿ ಯಾರೂ ಇಲ್ಲ, ಅದಕ್ಕೆ ಹಾರಿ. ಅವನಂತ ಕಿರೀಟ ಯಾರಿಗೂ ಇಲ್ಲ, ಕಿರೀಟಿ ಅಂತ ಕರೆದು. ಅರ್ಜುನನ ಕಿರೀಟದ ವೈಶಿಷ್ಟ್ಯ ಅಂದ್ರೆ, ಇಂದ್ರದೇವರ ಕಿರೀಟವನ್ನ ಮನುಷ್ಯನಾಗಿ ಅವತಾರ ಮಾಡಿ ಕಟ್ಸಿಕೊಂಡಂತ ಭಾಗ್ಯಶಾಲಿ ಆದ್ರಿಂದ ಕಿರೀಟಿ ಅಂತ ಆತನಿಗೆ ಹೆಸರು ಬಂತು. ಎಲ್ಲ ದೇವತೆಗಳು ಬಂದ್ರು, ಅರ್ಜುನ ಯುದ್ಧಕ್ಕೆ ಹೋಗ್ತಾ ಇದ್ದಿ, ಒಂದು ಕಾಣಿಕೆ ತಗೋ ಅಂತ ಹೇಳಿ ಪ್ರೆಸೆಂಟ್ ಮಾಡಿದ್ರಂತೆ. ಶಂಖವನ್ನು ಕೊಡ್ತಾರೆ, ಅಪೂರ್ವವಾದ ಶಂಖವನ್ನು ಕೊಡ್ತಾರೆ, ಅದಕ್ಕೆ ದೇವದತ್ತ ಅಂತ ಹೆಸರಾಯ್ತು. ಪಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ. ಶಂಖ ಪಡೆದಿದ್ದು ಎಲ್ಲಾ ದೇವತೆಗಳು ಸೇರಿಕೊಟ್ಟಿದ್ರಿಂದ ದೇವೈಹಿ ದತ್ತ ದೇವದತ್ತ ಅಂತ ಹೆಸರ. ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ನೆನಪು ಮಾಡ್ಕೋತಾರಲ್ಲ, ಎಲ್ಲ ದೇವತೆಗಳು ಸೇರಿಕೊಟ್ಟಂತ ಶಂಖ. ಕಿರೀಟ ಅವತ್ ಕಟ್ಟಿದ್ದು, ಶಂಖ ಇವರು ಕೊಟ್ಟಿದ್ದು. ಆ ದೇವದತ್ತ ಶಂಖವನ್ನಾದ, ಕಿರೀಟ ಕಟ್ಕೊಂಡವನಾದ, ಪಾಶುಪತಾಸ್ತ್ರ ಇದ್ದೇ ಇದೆ, ಅಪೂರ್ವವಾದ ಸಿದ್ಧಿಯನ್ನು ಪಡೆದ ಅರ್ಜುನ ರಥದಲ್ಲಿ ಕೂತು ಯುದ್ಧಕ್ಕೆ ಅಂತ ಹೊರಟನಂತೆ. ಅಂಥ ಮೊದಲೇ ಮಹಾವೀರ, ಇಷ್ಟೆಲ್ಲ ಸಾಧನದ ಬೇರೆ ಸೇರಿಕೊಂಡಿದೆ, ಅಕ್ಷಯ ಬತ್ತಳಿಕೆ ಇದೆ, ಕಾಂಡೀವ ಧನಸ್ಸಿದೆ, ಒಂದಕ್ಕಿಂತ ಒಂದು ಆತನಿಗೆ ಪ್ಲಸ್ ಪಾಯಿಂಟ್ಗಳೇ. ಅಂಥ ಒಂದು ಯುದ್ಧಕ್ಕೆ ಹೋಗಿ ನಿವಾತ ಕವಚರನ್ನ, ಅವರು 3 ಕೋಟಿ ಜನ ಇದ್ದರಂತೆ ನಿವಾತ ಕವಚ, 3 ಕೋಟಿ ಜನ ಇರ್ತಾರೆ. ಅರ್ಜುನ 8 ಜನಗಳನ್ನು ಕೂಡ ಪಾಶುಪತಾಸ್ತ್ರ ತೇಜಸ ಪ್ರಶ್ನೆ ಮಾಡಬಹುದು, ಭೀಮಸೇನನು ಕೋಟ್ಯಂತ ಜನ ಕೊಂದ, ಅರ್ಜುನನು ಕೊಂದ, ಇಬ್ಬರು ಈಕ್ವಲ್ ಆಗಿಬಿಡ್ತಾರಲ್ಲ ಅಂದ್ರೆ, ಇಲ್ಲ ಕೊಂದಿದ್ರಲ್ಲೂ ವ್ಯತ್ಯಾಸ ಇದೆ. ಭೀಮಸೇನ ಕೊಂದಿದ್ದು ಬರೀ ಯಾವ ಸ್ಥಳ ಉಪಯೋಗಿಸಿಲ್ಲ, ಭೀಮಸೇನ ಬರೀ ಕೈಯಿಂದ ಗದೆಯಿಂದ ಹೊಡೆದುಕೊಂಡಿದ್ದೇನೆ, ಈತ ಪಾಶುಪತಾಸ್ತ್ರ ಉಪಯೋಗಿಸ್ತಾನೆ. ಆ ಎಷ್ಟು ಡಿಫರೆನ್ಸ್ ಬರುತ್ತೆ ಇಬ್ಬರಿಗೂ ಕೂಡ, ನೋಡ್ಕೊಂಡು ಬರೆಯೋದು ಬೇರೆ, ಹಾಗೆ ಬರೆಯೋದು ಬೇರೆ, ಎಷ್ಟು ಡಿಫರೆನ್ಸ್ ಬರುತ್ತೆ. ಈಗಾಗಲೇನೆ ನೋಡ್ಕೊಂಡು ಇನ್ನೂ ನೀಟಾಗಿ ಬರೀತಾನೆ, ಉಪಯೋಗ ಏನು, ನೋಡ್ಕೊಳ್ಳೋದು ಹಾಗೆ ಬರೀತಾನೆ. ಅದ್ರ ಮಹತ್ವನೇ ಬೇರೆ. ಅಂದ್ರೆ ಇವತ್ತು ಅರ್ಜುನನ ಶಕ್ತಿಗೆ ಗಾಂಧಿವಾದಿಗಳ ಸಹಕಾರ ಇತ್ತು, ಭೀಮಸೇನೆಗೆ ಅದು ಯಾವುದೂ ಇಲ್ಲ, ಅದರಿಂದಾಗಿನೆ ಭೀಮಸೇನ ಮಾಡಿದ ಸಾಹಸ ದೊಡ್ಡದು. ಜೊತೆಗೆ ಅವರಿಗೆಲ್ಲ ಅರ್ಜುನ ಕೊಲ್ಲಕ್ಕೆ ಇನ್ನೊಂದು ಕಾರಣ ಇತ್ತು, ಇಂದ್ರನಿಗೆ ಆಗಬಾರದು ಅರ್ಜುನಿಗೆ ಆಗಲಿ ಅಂತ ವರ ಬೇರೆ ಇತ್ತು. ಆದರೆ ಶಿವರವರ ಅವರಿಗೆ ಆಗಿರಲಿಲ್ಲ, ಯಾರು ಅವಧ್ಯರಾಗಲಿ ಅಂತ ಅಷ್ಟೇ ಇತ್ತು. ಅವ್ರನ್ನ ಕೊಂದಿದ್ರಿಂದ ಭೀಮಸೇನ ಶಕ್ತಿ ಇನ್ನೂ ಜಾಸ್ತಿ ಆಯ್ತು. ಅಂದ್ರೆ ಬರೀ ನಾನು ನಂಬರ್ ನೋಡಬಾರದು, 100 ರನ್ ಹೊಡಿತಾನೆ, ಎಷ್ಟು ದಿವಸ ಕೊಡದ, 4 ದಿವಸ ಕತ್ಕೋತ ಹೊಡೆದ್ರೆ, 100 ಹೊಡೆಯೋದಕ್ಕಿಂತ ಔಟ್ ಆಗಿದ್ರೆ ಎಷ್ಟೋ ವಾಸಿ ಇತ್ತು ಅಂತ ಹೇಳುತ್ತಾರೆ. ಆದ್ರೆ ಫಾಸ್ಟ್ ಹೊಡೆದು ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಅದೇ ಸೆಂಚುರಿಗೆ ಎಷ್ಟು ವ್ಯಾಲ್ಯೂ ಡಿಫರ್ ಆಗುತ್ತೆ. ಯಾವ ಕಾಲಕ್ಕೆ ಹೊಡೆದ, ಹೊಡೆದ ಎಂದು ಗೆಲುವೇ ಇಲ್ಲ, ಅದಕ್ಕೆ ಹೊಡೆದ ಏನು ಉಪಯೋಗ. ಆದ್ರೆ ಪ್ರಯೋಜನಕ್ಕೆ ಬಂದ್ರೆ 100 ಅಲ್ಲದೆ ಅವ್ರಿಗೆ ಭಾರಿ ಉಪಯೋಗಕ್ಕೆ ಬರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದು ಬರೀ ನಾವು ನಂಬರ್ ಮುಖ್ಯ ಅಲ್ಲ ಇಲ್ಲಿಗ. ಅದ್ರ ಹಿನ್ನೆಲೆಯೆಲ್ಲ ಪರಿಶೀಲನೆ ಮಾಡಿದಾಗ ಭೀಮಸೇನ ಸಮೋ ನಾಸ್ತಿ ಸೇರಯೋರು ಭಯೋರಪಿ ಅಂತ ಅರ್ಥವಾಗುತ್ತೆ. ಅಲ್ಲಿಯಿಂದ ನೋಡಿ ಅರ್ಜುನ ಭೀಮಸೇನ ರಥಲ್ಲಿ ಕೊಂಡು ಬರೀ ನಡ್ಕೊಂಡು ಹೋಗಿದ್ದು, ಆಯಾಸವಾಗಿ ಕೊಲ್ತಾನೆ. ಅಲ್ಲಿಂದ ಕಾಲಕೇಯರು ಪಾತಾಳ ಲೋಕದಲ್ಲಿ ಇರ್ತಾರೆ. ಕಾಲಕೇಯರು ಪೌಲೋಬರು ಅಂತ ರಾಕ್ಷಸರು, ಅವ್ರನ್ನೆಲ್ಲ ಅರ್ಜುನ ಕೊಂದು ಬಿಟ್ಟು ಅಲ್ಲಿಗೆ ಬರ್ತಾನೆ ವಾಪಸ್ ಇಂದ್ರದೇವರ ಹತ್ರ. ಇಂದ್ರ ಭಾರಿ ಖುಷಿ ಆಗುತ್ತೆ, ಅರ್ಜುನ ನಿನ್ನಿಂದ ಭಾರಿ ಉಪಕಾರವಾಯಿತು ಅಂತ ಹೇಳಿ ತನ್ನಿಂದಲೇ ತಾನು ಉಪಕಾರ ಪಡೆದಂತ ವಿಚಿತ್ರ ದಾಖಲೆಯ ಕಥೆ ಇದು. ಇನ್ನು ನಾನು ಹೋಗಿ ಬರ್ತೇನೆ ಅಂತ ಹೇಳಿದ್ರು, ಇನ್ನು ನಾನು ಹೋಗಿ ಬರ್ತೇನೆ. ಅಲ್ಲಿ ಹೋಗ್ಬೇಕು ಅಂದಾಗ ಇಂದ್ರದೇವರು ಹೇಳಿದ್ರಂತೆ, ಅರ್ಜುನ ಯಾಕೆ ಹೋಗ್ತೀವಿ ಸುಮ್ಮನೆ, ಇನ್ನು ವನವಾಸ ಯಾಗೋ ಮುಗಿದಿಲ್ಲ, ಇನ್ನು ಬೇಕಾಷ್ಟು ವರ್ಷಗಳಿದೆ, ಹೇಗೆ ಅಲ್ಲಿ ಮಾಡೋದು ಅಷ್ಟೇ ಇದೆ, ಇಲ್ಲೇ ಇದ್ದು ಬಿಡು, ಬೇಕಾಷ್ಟು ಅನುಕೂಲಗಳಿದೆಯಲ್ಲ, ಸ್ವರ್ಗ ಲೋಕ ಬೇರೆ, ಏನು ಕಡಿಮೆ ಆಗಿದ್ದು ಬೇಕಾದ್ರೆ ಮಾಡಿಸ್ಕೊಡ್ತೇನೆ ಬೇಕಾದ್ರೆ ಇದ್ದು ಬಿಡು ಅಂತ ಕೇಳಿದರೆ ಅರ್ಜುನ ಒಂದು ಮಾತಾಡ್ತಾನೆ, ಎಲ್ಲರೂ ಅರ್ಥ ಮಾಡ್ಕೋಬೇಕ. ಎಂಥ ಮಾತಾಡ್ತಾನೆ ಅರ್ಜುನ, ಇಂದ್ರ ನನಗೆ ಈ ಸ್ವರ್ಗ ಲೋಕವಾಗಲಿ ಇದಾಗಲಿ ಯಾವುದು ನನಗೆ ಪ್ರಿಯ ಅಲ್ಲ, ನನ್ನ ಜನ್ಮಭೂಮಿ ನನಗೆ ಬೇಕು ಅಂತ ಹೇಳ್ತಾನೆ. ನನ್ನ ಜನ್ಮಭೂಮಿ ನನಗೆ ಬೇಕು, ನನ್ನ ಬಂಧುಗಳು ನನಗೆ ಬೇಕು, ಅವ್ರನ್ನ ಬಿಟ್ಟು ವಾಸ ಮಾಡಕ್ಕೆ ಇಷ್ಟಪಡೋದಿಲ್ಲ, ನಾನು ವಾಪಸ್ ಹೋಗ್ತೇನೆ ಅಂತ ಹೇಳಿಬಿಟ್ಟು ಈ ಫಾರಿನ್ ಹೋದವರಿಗೆಲ್ಲ ಹೇಳ್ಕೊಡ್ಬೇಕು. ಇದನ್ನು ಫಾರಿನ್ ಹೋದ ಅಲ್ಲಿ ಹೋದ್ರೆ ವಾಪಸ್ಸೇ ಬರೋದಿಲ್ಲ, ಹೋದ್ರೆ ಕೃಷ್ಣಾರ್ಪಣೆ ಇದ್ದಾಗ ಲೆಕ್ಕ, ಬೇರೆ ನೀವೇ ಬೇಕಾದ್ರೆ ಬನ್ನಿ ಅವ್ರು ಬರಲ್ಲ ಅಂತ ಹೇಳಿಬಿಡ್ತಾರೆ. ಕೆಲವರು ಎಕ್ಸೆಪ್ಷನ್ಸ್ ಇರ್ತಾರೆ, ಆದ್ರೆ ಈ ಅರ್ಜುನನ ಮಾತು ಕೇಳಿಬಿಟ್ರೆ ಅಲ್ಲಿ ಏನು ಕಡಿಮೆ ಆಗಿದ್ದಂತೆ ಬರಬೇಕು ಅಂತ ಅವ್ರ ವಾದ, ಏನು ಕಡಿಮೆ ಆಗಿದ್ದಂತೆ ಬರಬೇಕು ಅಂತ ವಾದ. ಅರ್ಜುನ ಹೇಳ್ತಾನೆ ಇದೇನು ಕಡಿಮೆ ಆಗಿದೆ, ನಾವು ಫಾರಿನ್ ಹೋದವರೇ ಬರೋದಿಲ್ಲ, ಸ್ವರ್ಗಕ್ಕೆ ಹೋದ್ರೆ ದೇವರಾಣಿ ಬರ್ತಿದ್ದಿಲ್ಲ ಇವ್ರು ಯಾರು ಕೂಡ. ಅರ್ಜುನ ಸ್ವರ್ಗ ರಿಜೆಕ್ಟ್ ಮಾಡ್ತಾನೆ, ಇದು ಆಶ್ಚರ್ಯ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ರಾಮಾಯಣದಲ್ಲೂ ಈ ಮಾತು ಬರುತ್ತೆ, ಇಲ್ಲ ಶ್ಲೋಕ ಬರೋದಿಲ್ಲ, ಅಂತ ಅರ್ಥದ ಮಾತು ಬರುತ್ತೆ. ನಮ್ಮ ಜನ್ಮಭೂಮಿ ಇದೆ, ನಮ್ಮ ತಾಯಿ ಇರತಕ್ಕಂತಹ ಜಾಗ, ಅದನ್ನ ಬಿಟ್ಟು ನಾ ಇರಕ್ಕೆ ಸಾಧ್ಯ ಇಲ್ಲ, ನಾಳೆ ಹೋಗಲೇಬೇಕು. ತುಂಬಾ ಜನ ಕಲ್ಪನೆ ಗೊತ್ತಿಲ್ಲ, ಇತ್ತೀಚೆಗೆ ಬಂತು ಮಾತೃಭೂಮಿಯ ಕಲ್ಪನೆ, ನಮ್ಮ ರಾಷ್ಟ್ರದ ಕಲ್ಪನೆ ತಿಳ್ಕೊಂಡಿರ್ತಾರೆ. ಅರ್ಜುನನ ಬಾಯಲ್ಲಿ ಬಂದ ಮಾತು ನೋಡಿದವರಿಗೆ ಸ್ವರ್ಗಾದಿ ಭೋಗಗಳಿಗಿಂತ ತೃಣಪ್ರಾಯವಾದದ್ದು ಅದು, ಇದು ಮಾತ್ರ ಭಾರಿ ದೊಡ್ಡದು ಅಂತಕ್ಕಂಥ ಮಾತನ್ನು ಅರ್ಜುನ ಹೇಳ್ತಾರೆ. ನಾನು ಹೋಗಲೇಬೇಕು ಅಂತ ಹೇಳಿದಾಗ ಇಂದ್ರದೇವರು ಒಪ್ಪಿದರಂತೆ, ಭಲೆ ಅರ್ಜುನ ಕಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ಮಾತು ನಮ್ಮಲ್ಲಿ ಬರಬೇಕು. ಯಾವುದೇ ಒಂದು ಕಾರಣಕ್ಕೆ ಯಾವುದಕ್ಕೆ ಯಾವಷ್ಟು ಸಬ್ಸ್ಟಿಟ್ಯೂಟ್ ಮಾಡಬಹುದು, ತಾಯಿ ತಂದೆಗಳು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗ್ತದೆ? ಈ ಮತ್ತೆ ಜನ್ಮಭೂಮಿಯ ಮಹತ್ವ ಬದಲಾಗಲು ಸಾಧ್ಯ ಉಂಟಾ? ನಾವು ಹುಟ್ಟಿ ಬೆಳೆದು ದಿಲ್ಲಿ ಅಂದಮೇಲೆ ಏನೇ ಸಾಧನೆಗೆ ಬೇಸ್ ಇದೆ ತಾನೆ? ನಾವು ಹುಟ್ಟಲಿಕ್ಕೆ ಜಾಗ ಇಡು ಅಂತ ಹೇಳಿದ ಮೇಲೆ, ನಮ್ಮ ಸಾಧನೆಗೆ ಮೂಲಭೂತ ಆಶ್ರಯ ಕೊಟ್ಟಿದ್ದೆ ಇದು ಅಂತ ಹೇಳಿದ ಮೇಲೆ ಅದನ್ನು ಅವಜ್ಞೆಯಿಂದ ನೋಡೋದು ಎಂದೂ ಒಳ್ಳೆಯದಕ್ಕೆ ಕಾರಣವಾಗೋದಿಲ್ಲ. ಅರ್ಜುನಿಂದ ಕಲಿಯಬೇಕಾದ ದೊಡ್ಡ ಪಾಠ ಇದು. ಅವ್ರು ದೊಡ್ಡವನಾಗಿ ಇದೊಂದು ಕಾರಣ, ಅರ್ಜುನ ದೊಡ್ಡವನಾಗಲಿಕ್ಕೆ ಬರೀ ಯುದ್ಧ ಮಾಡಿ ದೊಡ್ಡವನಾಗಿದ್ದ ಅಷ್ಟೇ ಇಲ್ಲ, ಇಂಥ ಅನೇಕ ಗುಣಗಳಿಂದ ದೊಡ್ಡವರಾಗುತ್ತಾರೆ. ಭೀಮಸೇನಾದಿ ಎಲ್ಲರೂ ಹಾಗೇನೆ, ಯಾರ್ಯಾರು ದೊಡ್ಡವರು ಅಂತಿದ್ದಾರೆ ಅವರು ಇಂಥ ಮಹೋನ್ನತವಾದ ಮೌಲ್ಯಗಳನ್ನ ಎತ್ತಿ ಹಿಡಿದಿದ್ದಕ್ಕೆ ಪೂಜ್ಯರಾಗ್ತಾರೆ. ಬರೀ ಯುದ್ಧ ಮಾಡೋದು ಬರೀ ಇದು ಮಾಡೋದಲ್ಲ, ಅದು ಒಂದು ಭಾಗ ಅಷ್ಟೇ, ಸಿನಿಮೆಯ ಒಂದು ಭಾಗ, ಪರಿಪೂರ್ಣವಾದ ಭಾಗ ನೋಡಬೇಕು ಅಂತ ಇದನ್ನು ನೋಡಬೇಕು. ತಕ್ಷಣ ಏರ್ಪಾಟು ಮಾಡಿದ್ರಂತೆ, ಅರ್ಜುನ ಎಲ್ಲ ಪಾಂಡವರಲ್ಲಿ ಇದ್ದಾರೆ, ರಥ ಬೇರೆ ನಿಳಿತಾ ಇದೆ, ಇಲ್ಲ ಪ್ರೇ ಹೋಗ್ತಿದ್ದಾರೆ ನೋಡ್ಕೊಂಡು ಚಪ್ಪಾಳೆ ಹಾಕ್ತಿರ್ತಾರೆ. ಇದು ದೇವಲೋಕದ ರಥ ಬಂದ್ರೆ ಕೇಳಬೇಕಾ? ಹಿಂದಿನ ಕಾಲಕ್ಕೆ ಹಾಗಾಗ್ತಿತ್ತು, ಊರಿಗೆ ಸೈಕಲ್ ಬಂದ್ರೆ ಊರಿನ ಜನ ನೋಡಕ್ ಬರ್ತಿದ್ರು ಅಂತ ಕಾಲ ಇತ್ತು. ನಮ್ಮ ಹಳ್ಳಿಗಳಲ್ಲಿ ಯಾರೋ ಸೈಕಲ್ ತಂದು ಬಿಟ್ರು ಅಂತ ಕೇಳಿದ್ರೆ ಯಾರೋ ಬರ್ತಿದ್ರು, ಅಕಸ್ಮಾತ್ ಪೋಸ್ಟ್ ಯಾರೋ ಬರ್ತಿದ್ರು, ಊರಿನ ಜನ ನೋಡ್ತಾ ಕೂತ್ಬಿಡಿ, ಏನ್ ಬಹಳ ದೇವಲೋಕದ ವಸ್ತ್ರ ಬಂದ ಕಂಡ ಕಾಣ್ತಿತ್ತು. ಈ ಹಳ್ಳಿಯವರು ಪ್ಲೇನ್ ಬಂದ್ರೆ ತಲೆ ಎತ್ತೋಡೋದಿಲ್ಲ, ಅಷ್ಟು ಬಂದಾಗಿ ಬಿಟ್ಟಿದ್ದಾರೆ. ಕಾರ್ ಬಂದ್ರೆ ಕ್ಯಾರೇ ಅಂತ ಹೇಳಿದ್ರೆ ಅಷ್ಟು ಚೇಂಜ್ ಆಗಿಬಿಟ್ಟಿದೆ ವಾತಾವರಣ. ಆಗಿನ ಕಾಲ ಅಂತ ಕಾಲ ಇರ್ತಿತ್ತ, ಏನೇ ಒಂದು ಬಂದ್ರು ಕೂಡ ಭಾರಿ ವೈಭವ ಅದಕ್ಕೊಂದು. ಅದು ಆದ್ರೆ ಅರ್ಜುನನಿಗೆ ದೇವಲೋಕದ ಒಂದು ರಥ ಹಿಡಿತಾ ಇದೆ ಅಂದ್ರೆ ಸಹಜವಾದ ಕುತೂಹಲ. ಋಷಿಗಳು ಹತ್ತಿಪ್ಪು ಲಕ್ಷಾಂತರ ಜನ ಬೇರೆ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರಂತೆ. ಅಜ್ಜನ ಎಲ್ಲರ ಮಧ್ಯೆ ಹಿಡಿದು ತನ್ನ ಅಣ್ಣನರಿಗೆ ನಮಸ್ಕಾರ ಮಾಡಿ ಕೊಡ್ತಾನೆ, ಅವ್ರ ಆಲಿಂಗನ ಮಾಡ್ಕೋತಾರೆ, ಭಾರಿ ಹೆಮ್ಮೆ ಪಡ್ತಾರೆ. ಅರ್ಜುನ ಅದು ಯಶಸ್ವಿಯಾಗಿ ಬಂದಿದ್ದಾರೆ, ಅದು ಭಾರಿ ಇಂಪಾರ್ಟೆಂಟ್. ಸೊನ್ನೆ ಹೊಡೆದು ವಾಪಸ್ ಬಂದವ್ರು ಏನ್ ಮಾಡ್ತಾರೆ ಸನ್ಮಾನ? ಸಾಧ್ಯ ಇಲ್ಲ. ಅದು ಅಸಾಧಾರಣವಾದ ಗೆಲುವು. ಪಾಶುಪತಾಸ್ತ್ರ ತಂದಿದ್ದು, ನಿವಾತ ಕವಚನ ಕಾಲಕೇಯರನ್ನು ಕೊಂದಿದ್ದು, ಜೊತೆಗೆ ಕಿರೀಟಧಾರಿಯಾಗಿ ಬಂದಿದ್ದು, ದೇವದತ್ತ ಶಂಖ ತಂದಿರೋದು, ಅಲ್ಲಿ ಉರ್ವಶಿಯನ್ನ ಗೆದ್ದು ಅಸಾಧಾರಣವಾದ ಸಿದ್ಧಿ ಪಡೆದಿರೋದು, ಅದರ ಜೊತೆಗೆ ಗಂಧರ್ವ ಅದೃಶ್ಯ ಆದ ವಿದ್ಯೆ, ಎಷ್ಟೆಷ್ಟು ವಿದ್ಯೆ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದಾನೆ. 5 ವರ್ಷದಲ್ಲಿ ಎಷ್ಟು ಸಾಧನೆ ಮಾಡಿದ್ದಾನೆ ಅರ್ಜುನ, ಭಾರಿ ಸಂತೋಷ ಪಟ್ಟಿದ್ದಾರೆ. ಆಗ ಒಂದು ಪ್ರಸಂಗ ಬಂತಂದೆ, ಎಲ್ಲರೂ ಕುತ್ಕೊಂಡಿದ್ದಾರೆ. ಅರ್ಜುನ, ನೀನೆಲ್ಲ ಪಾಶುಪತಾಸ್ತ್ರ ಕಲ್ತ್ಕೊಂಡು ಬಂದಿದ್ದೀಯಲ್ಲ, ಅವು ಎಂಥ ಅಸ್ತ್ರಗಳು ಸ್ವಲ್ಪ ನೋಡ್ಬೇಕಲ್ಲ, ಪರೀಕ್ಷೆ ಮಾಡ್ಬೇಕಲ್ಲ, ಸ್ವಲ್ಪ ಪ್ರಯೋಗ ಮಾಡಿ ತೋರಿಸೋ ಅಂತ ಧರ್ಮರಾಜ ಕೇಳಿದ. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು, ವರ್ಷ ಎಂತದ್ದು ಕೇಳ್ಬೇಕಲ್ಲ, ಹೇಗಿದೆ ನೋಡ್ಬೇಕಲ್ಲ. ನಾವೀಗ ಟೇಪ್ಡೆ ಕರ್ತ ಹಾಕಿ ತೋರಿಸಿ ಅಂತ ಕೇಳ್ತಾನೆ, ಬಿಡೋದಿಲ್ಲ. ಮನುಷ್ಯನ ಪದ್ಧತಿ ಅದು, ಕ್ಯಾಮರಾ ಇದ್ರೆ ಫೋಟೋ ತೆಗೆದುಕೊಂಡು ಎಂತ ಕೇಳ್ತಾನೆ, ಇದೆಲ್ಲ ತಂದಿದ್ದೀಯಲ್ಲ ಅಸ್ತ್ರಗಳು ಸ್ವಲ್ಪ ತೋರಿಸಿಬಿಡು ಅಂತ ಕೇಳಿದ್ರೆ, ಆಗ ಅರ್ಜುನ ಆಗಲಿ ಅಂತ ಹೇಳಿಬಿಟ್ಟು ನಿಂತ್ಕೋತಾನೆ. ನಿಂತ್ಕೊಂಡು ಮಂತ್ರ ಹೇಳಕ್ ಶುರು ಮಾಡ್ತಾನೆ, ಸಡನ್ ಆಗಿ ವಾತಾವರಣ ಚೇಂಜ್ ಆಗಿಬಿಡುತ್ತೆ, ಸಡನ್ ಆಗಿ ವಾತಾವರಣ ಚೇಂಜ್ ಆಗುತ್ತೆ. ನಾರದ ಮುನಿಗಳು ಎದ್ದು ಬರ್ತಾರೆ, ತಕ್ಷಣ ನಾರದರು ಬರ್ತಾರೆ. ಅರ್ಜುನ ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ನೀನೀಗ, ಅಸ್ತ್ರ ಪರೀಕ್ಷೆ ಮಾಡಕ್ ಹೋಗ್ತೀಯಾ, ಏನ್ ತಿಳ್ಕೊಂಡಿದ್ದೀಯಾ, ಈ ಪರೀಕ್ಷೆ ಮಾಡೋದ್ರಿಂದ ಎಷ್ಟು ಜನ ಸಾಯ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ನಮ್ಮ ಈಗ ಯೋಚನೆ ಮಾಡ್ಬೇಕು, ಈ ಆಟೋಮೊಬೈಲ್ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಹೋದ ಎಷ್ಟು ಜನ ಸತ್ರ ಗೊತ್ತೇನು. ಹಿಂದೊಮ್ಮೆ ಹಾಕಿದಾಗ ಹಿರೋಶಿಮಾ ಬಾಂಬ್ ಕತೆ ಕೇಳಿದ್ದಾರಲ್ಲ, ಲಕ್ಷಾಂತರ ಜನ ಸತ್ತು ಹೋಗ್ಬಿಟ್ರು ಬರೀ ಇದಕ್ಕೋಸ್ಕರ. ಆದ್ರ ಬೆಳಕು ನೋಡಿದವರು ಎಷ್ಟೋ ಜನ ಕುರುಡರ ಕಣ್ಣು ಕಳ್ಕೊಂಡ್ಬಿಟ್ರು. ಆ ಬೆಳಕು ನೋಡಿದವರಿಗೆ ಲಕ್ಷಾಂತರ ಜನ ಕಣ್ಣು ಕಳ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ, ಹೇಳೋದಕ್ಕೆ ಸಾಧ್ಯ ಇದೆ. ಈ ಭಾರತದ ಕಥೆಯಲ್ಲಿ ಒಳ್ಳೆ ಸಂದೇಶ ಕೊಡ್ತಾ ಇದೆ. ಪರೀಕ್ಷೆಗಾಗಿ ಅಸ್ತ್ರಗಳನ್ನು ಉಪಯೋಗಿಸಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಜೋರ ಹೊಡೆದು ತೋರಿಸ್ತೀರಿ, ಕೈ ಇಟ್ಟು ಜೋರ ಬೀಳುತ್ತೆ ಅಂದ್ರೆ ಅರ್ಥ ಆಗ್ಬೇಕು ಅದಕ್ಕೆಲ್ಲ ಕೂಡ. ಕರೆಂಟ್ ಚಾರ ಕೈ ಇಟ್ಟು ನೋಡು ಅಂತ ಹೇಳಿದ್ರೆ ಆಗುತ್ತೆ ಅದೆಲ್ಲ ಕೂಡ. ಅವ್ರು ಹಾಗೆ ಮಾಡೋದಲ್ಲ ಅದೆಲ್ಲ ಕೂಡ. ಧರ್ಮರಾಜ, ಅರ್ಜುನ, ಇಷ್ಟೆಲ್ಲ ಓದ್ಕೊಂಡು ಬಂದಿದ್ದಿ, ದಯವಿಟ್ಟು ಅವನು ತೋರ್ಸಕ್ ಹೋಗ್ಬೇಡ. ಧರ್ಮರಾಜ, ನೀನು ಅಷ್ಟೇ, ತೋರಿಸೋದು ಕೇಳಕ್ ಹೋಗ್ಬೇಡ ಅಂತ ಹೇಳಿರ್ತಾನೆ. ಹಾಗೆಲ್ಲ ಕೇಳಕ್ ಹೋಗ್ಬೇಡ, ಮುಂದೆ ಹೇಗೋ ಯುದ್ಧ ಕಾದಿದೆಯಲ್ಲ ನಿಮಗೀಗ, ಯುದ್ಧದಲ್ಲಿ ಹಾಗೆ ನೋಡ್ಲಕ್ ಬರುತ್ತೆ, ಇಲ್ಲಿ ನೋಡ್ಬೇಡ ಮಹಾರಾಯ, ಇಟ್ಟು ಸಾಕು ಅಂತ ಹೇಳಿದ್ರೆ. ಇವತ್ತು ನಾರದರಂತವ್ರು ಇಲ್ಲ, ಅದೇ ಫಜೀತಿ ಆಗಿರೋದು ಇವತ್ತಿನ ದಿವಸ. ಅವತ್ತು ಅರ್ಜುನಂತವನು ಇದ್ದ, ಧರ್ಮರಾಜನಂತವನು ಇದ್ದ, ಪಾಪ ನಾರದರಂತೆ ಹೇಳೋರು ಇದ್ರು, ಧರ್ಮರಾಜರಂತೆ ಕೇಳೋರು ಇದ್ರು. ಇವತ್ತು ಎರಡೂ ಇಲ್ಲ, ಆದ್ರಿಂದ ಬರೀ ಪರೀಕ್ಷೆಗೆ ಎಷ್ಟೋ ಜನ ಸತ್ತು ಹೋಗ್ತಾರೆ ಪಾಪ. ಇಲಿಗಳು ಪ್ರಾಣಿ, ವೈದ್ಯಕೀಯ ಸಂಶೋಧನೆಗಂತೂ ಎಷ್ಟು ಪ್ರಾಣಿಗಳು ಸಾಯ್ತೋ ಲೆಕ್ಕನೇ ಇಲ್ಲ. ಮೊದಲು ಬಲಿ ಅವೇ ಆಗೋದು ಕೊನೆಗೆ. ಇದನ್ನೆಲ್ಲ ನೋಡಿದರೆ ನಿಜವಾದ ಅರ್ಥದಲ್ಲಿ ಭೂತದಯ ಅನ್ನೋ ಕಾನ್ಸೆಪ್ಟ್ ಕೂಡ, ಇವತ್ತು ಮನುಷ್ಯ ಹಿಂಸೆಯಲ್ಲೇ ಮನುಷ್ಯ ಬದುಕ್ತಿರೋದು. ಈ ಚಪ್ಪಲಿ ಏನಂತ ತಿಳ್ಕೊಂಡಿದ್ದೀರಿ, ಶೂಸ ಹಾಕೊಳ್ಳೋ ಬೋಲ್ಬಾಗ ಅದೆಲ್ಲ. ಗೋವುಗಳನ್ನ ಕೊಂದು ಮಾಡೋದವೆಲ್ಲ ಕೂಡ ಗೊತ್ತೇ, ಬಾಯಿ ಗೋವು ಹೋಗುತ್ತಿರೋದು ಮಾಡ್ಕೋತಾರೆ. ಅದು ಮಾಡೋದೆಲ್ಲ ಏನಂತ ತಿಳ್ಕೊಂಡಿದ್ದೀರಿ, ಬಡಿ ಗಟ್ಟಿಮುಟ್ಟಾದ ಆಕಳುಗಳನ್ನ ಕೊಂದು ಚಪ್ಪಲಿ ಮಾಡಿ ನಿಮಗೆ ಹಾಕ್ತಾರೆ ಅಷ್ಟೇ. ಹಾಕೊಳ್ಳೋದೆಲ್ಲ ಅಂಥದ್ದೇನೆ. ಇವತ್ತು ಎಷ್ಟೋ ಚೀಲಗಳೆಲ್ಲ ಬರೋದು, ಅಥವಾ ಎಷ್ಟು ಪ್ರಾಣಿಗಳನ್ನ ಕೊಂದು ಬಂದಿರುತ್ತೆ ಗೊತ್ತಾ ಅದೆಲ್ಲ ಕೂಡ. ನಾವು ತಿಳ್ಕೊಂಡಿರೋದೇನೋ, ಆದ್ರೆ ಆಗ್ತಿರೋದೇ ಬೇರೆ. ಮೇಲ್ನೋಟದ ಗಂಟೆ ಬರೆದು ಆಗಬಾರ್ದಂತ ದೇವಾನ ಮತ್ತು ಕೂತಿರ್ತೇವೆ ಅಷ್ಟೇನೆ. ಆ ಕೂತಿರೋ ಚರ್ಮ ಆ ಕೃಷ್ಣಾಜನೇ ಹೊರಗೆ ತಂದಿರ್ತಾರೆ. ಬೇಟೆಯಾಡಿ ಹೊಡೆದ್ರೆ ತಪ್ಪಲ್ಲ, ಈ ವೀರಪ್ಪನ ಹೊಡೆದಾಗ ಹೊಡೆದ್ರೆ ತಪ್ಪದು ಒಂದು, ಇವ್ ಜಿಂಕೆಗೋಸ್ಕರ ಚರ್ಮಕ್ಕೋಸ್ಕರ ಆನೆಗೋಸ್ಕರ ಕೊಂದ್ರೆ ತಪ್ಪದು ಒಂದು. ಆನೆ ಸತ್ತೋಗಿದ್ರೆ ಅಂತ ತಗೊಂಡ್ರೆ ತಪ್ಪಲ್ಲ, ಆನೆಯನ್ನು ಕೊಂದು ತಗೊಳ್ಳೋದೆಲ್ಲ ಭಾರಿ ತಪ್ಪದು ಒಂದು. ನಮ್ಮ ಹಿಂದಿನ ಕಾಲದ ಜನ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಇದು ಉಪಯೋಗಕ್ಕೆ ವಸ್ತುಗಳು ಬಂದಿರಬೇಕು, ಪ್ರಾಣಿ ಹತ್ಯೆ ಆಗಿರಬಾರದು, ಪ್ರಾಣಿ ಹಿಂಸೆ ಆಗಬಾರದು. ಇವತ್ತು ಅದ್ಯಾವುದೂ ಇಲ್ಲ. ಅದಕ್ಕೊಂದು ಮಾರ್ಕೆಟ್ ಇದೆ ಅಂದ್ರೆ ಬೈ ಹುಕ್ಕಾರಕ್ಕೂ ತರೋದು ಮಾರಿಬಿಡೋದಷ್ಟೇ. ಆ ಕಾಲದೊಳಗೆ ಎಂಥ ಎಚ್ಚರಿಕೆ ನಾರದರು ಕೊಡ್ತಾರೆ. ಧರ್ಮರಾಜನ ಕುತೂಹಲ ಹೇಗಿತ್ತು, ಅರ್ಜುನ ಸಾಮರ್ಥ್ಯ ಹೇಗಿತ್ತು, ನಾರದರು ಹೇಳಿದ್ರು ಹೇಗೆ, ಎಲ್ಲ ಪರಿಸ್ಥಿತಿ ಶಾಂತವಾಗಿ ಬಿಟ್ಟು ಹಾಗೆ ಮುಂದೆ ನೋಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಸಮಾಧಾನ ಹೊಂದಿಬಿಟ್ರಂತೆ. ಅಲ್ಲಿಗೊಂದು ಘಟ್ಟ ಆಯ್ತು. ಇನ್ನು ನಾಳೆ ದಿವಸ ಭಾರಿ ದೊಡ್ಡ ಪ್ರಮುಖವಾದ ಘಟ್ಟ, ಭೀಮಸೇನ ಅಜಗರ ಪ್ರಶ್ನೆ ಬರುತ್ತದಲ್ಲ, ರೋಡ್ ಹೆಬ್ಬ ಒಂದು ಭೀಮನ ಹತ್ತಿರ ಬರೋ ಪ್ರಸಂಗ, ಭೀಮ ಅಜಗರದ ಒಂದು ಇದು, ಧರ್ಮರಾಜ ಹೇಳ್ತಕ್ಕಂತಹ ಅಜಗರನ ಪ್ರಶ್ನೆ ಕೊಡ್ತಕ್ಕಂಥ ಉತ್ತರ ಮೊದಲ ಅನೇಕ ವಿಚಾರಗಳಿದೆ. ನಾಳೆ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು.